ಭಗವಂತನೇ ಆದ ಶ್ರೀ ನಾರಾಯಣ ಪುರಾಣದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಹೇಗೆ ಎರಡನೇ ಅಧ್ಯಾಯದ ಮಹತ್ವ, ದೇವಶರ್ಮ ಅಂತಕ್ಕಂಥ ವ್ಯಕ್ತಿ ಅನೇಕ ಬಗೆಯ ಸದಾಚಾರವನ್ನು ರೂಢಿಸಿಕೊಂಡಿದ್ದರೂ ಕೂಡ ಬಗೆ ಬಗೆಯ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು ಸಹ ಆತನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಆತ ಬಹಳ ಯೋಚನೆ ಮಾಡ, ಹಾಗಿದ್ರೆ ಶಾಂತಿಯ ಉಪಾಯ ಏನು? ಇದು ಜಗತ್ತನ್ನೇ ಕಾಡ್ತಕ್ಕಂಥ ಪ್ರಶ್ನೆ ಇದು. ಮನುಷ್ಯನ ಮನಸ್ಸಿಗೆ ನೆಮ್ಮದಿ ಸಿಗೋದು ಹೇಗೆ? ಅದರ ಅನ್ವೇಷಣೆಯಲ್ಲೇ ಜನ ಅನೇಕ ರೀತಿ ಯೋಚನೆ ಮಾಡ್ತಾರೆ. ಆತ ತೀರ್ಥಯಾತ್ರೆ ಇತ್ಯಾದಿ ಮಾಡಿದ, ಮನಃಶಾಂತಿ ಸಿಗಲಿಲ್ಲ, ಕಾರಣ ಹುಡುಗಿ. ನಮ್ಮ ಜನ ಹಾಗಲ್ಲ, ಅದೇ ಮನಃಶಾಂತಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಈ ಕುಡಿಯೋದು ಪ್ರಥಮ ಅಭ್ಯಾಸ ದುರಭ್ಯಾಸಗಳನ್ನು ಪ್ರಾರಂಭ ಮಾಡ್ತಾರೆ. ಅದರಿಂದ ಮನಃಶಾಂತಿ ಸಿಗೋದಿಲ್ಲ, ಮನಸ್ಸು ಇನ್ನೂ ಅಶಾಂತವಾಗುತ್ತೆ, ಇನ್ನೂ ಹೆಚ್ಚಿನ ಅಶಾಂತಿಯನ್ನು ಹೊಂತಾನೆ ಹೊರತು ಅದು ಶಾಂತಿಯ ಉಪಾಯ ಅಲ್ಲ. ಆಧುನಿಕರಿಗೆ ಮನಃಶಾಂತಿ ಬೇಕು ಅನ್ನೋದು ಎಲ್ಲರಿಗೂ ಕಾಮನ್. ಆದರೆ ಉಪಾಯದಲ್ಲಿ ಯಶಸ್ಸನ್ನು ಹುಡುಕಲಿಕ್ಕೆ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಯಾರಿಗೆ ಒಬ್ಬ ಬ್ರಹ್ಮಜ್ಞಾನಿಯ ಸಂಪರ್ಕವಾಗಿದ್ದಕ್ಕೋಸ್ಕರ ಆ ದೇವಶರ್ಮನಿಗೆ ಸರಿಯಾದ ಹಾದಿ ಸಿಕ್ಕು, ಉದ್ಧಾರವನ್ನು ಕಂಡ. ಭಗವದ್ಗೀತೆಯ ಎರಡನೇ ಅಧ್ಯಾಯದ ಶ್ರವಣ ಪಠನಗಳಿಂದ ಅದು ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಆ ದೃಷ್ಟಿಯಿಂದ ಭಗವದ್ಗೀತೆಯಲ್ಲಿ ಹೇಳಿದ ಎರಡನೇ ಅಧ್ಯಾಯದ ಸಾರಾಂಶ ಅಂದರೆ ನಮ್ಮ ಕರ್ತವ್ಯ ಕರ್ಮಗಳನ್ನು ತಪ್ಪದೇ ಮಾಡಬೇಕು, ಫಲಾಪೇಕ್ಷೆಯನ್ನು ಪೂರ್ಣ ಬಿಡಬೇಕು. ಗುರು ಭುಂಕ್ಷಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ, ಆಚಾರ್ಯರ ದ್ವಾದಶೋತ್ತರದ ಸಂದೇಶ. ಪ್ರತಿಯೊಬ್ಬರೂ ಸಹ ತಮ್ಮ ಪಾದಿನ ಕರ್ತವ್ಯ ಕರ್ಮಗಳನ್ನು ಮಾಡಿ ಫಲಾಪೇಕ್ಷೆಯನ್ನು ಪೂರ್ಣ ಬಿಟ್ಟು ಕೃಷ್ಣಾರ್ಪಣ ಅಂತ ಒಪ್ಪಿಸಿದರೆ ಆಗ ಖಂಡಿತ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಮ್ಮ ಅನುಭವದಲ್ಲೇ ಕಂಡಿರ್ತೇವೆ, ಅದನ್ನು ಮಾಡಿದ ಕೆಲಸ ಲೈಟ್ ಬಿಲ್ ಸಕಾಲಕ್ಕೆ ಕೊಟ್ಬಿಡ್ತಾನೆ, ಟೆನ್ಷನ್ ಕಡಿಮೆ ಆಗುತ್ತೆ ತಕ್ಷಣ. ವಾಟರ್ ಬಿಲ್ ಕೊಟ್ಟ ತಕ್ಷಣ ಟೆನ್ಷನ್ ಕಡಿಮೆ ಆಗ್ತದೆ, ಅದು ಕೊಡದೆ ಹೋದ ಹಾಗೆ ಕೂತ್ಕೊಳ್ಳುತ್ತೆ ಮನಸ್ಸು. ಇದು ಅರ್ಥ ಮಾಡಿಕೊಂಡ್ರೆ ಮುಖ್ಯವಾಗಿ ಸ್ವಕರ್ಮ ಅನುಷ್ಠಾನ, ಪ್ರತಿಫಲದ ಅಪೇಕ್ಷೆಯನ್ನು ಪೂರ್ಣ ಪರಿತ್ಯಾಗ, ಕೊನೆಯದಾಗಿ ಕೃಷ್ಣಾರ್ಪಣ ಬುದ್ಧಿ, ಅದಿತ್ತು ಅಂದರೆ ಮನುಷ್ಯನಿಗೆ ನೆಮ್ಮದಿ ಸಿಗೋದರಲ್ಲಿ ಯಾವ ಸಂಶಯನೂ ಇಲ್ಲ. ಅದಕ್ಕೆ ಹೇಳಿದ್ದಾರೆ ಕೆಲಸ ಮಾಡೋದು ಎಷ್ಟು ಮುಖ್ಯನೋ ಅದು ಒಪ್ಪಿಸ್ಬೇಕು. ಯಾರು ಹೇಳಿರ್ತಾರಲ್ಲ ಒಪ್ಪಿಸ್ಬಿಡು, ಎಸ್ ಅಂದ್ಬಿಟ್ರೆ ಭಾರಿ ಖುಷಿಯಾಗಿಬಿಡ್ತಾನೆ. ಇಲ್ಲದವರಿನೂ ಅವ್ರು ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾ ಇರ್ತಾರೆ. ಕೆಲಸ ಮಾಡ್ಕೊಂಡಿರ್ತಾನೆ, ಕೆಲಸ ಕೊಟ್ಟವರು ಬಂದಿರೋದಿಲ್ಲ, ಅವ್ರು ಬಂದು ಸಬ್ಮಿಟ್ ಮಾಡಿದ ತಕ್ಷಣ ಖುಷಿಯಾಗಿಬಿಡುತ್ತೆ. ಅಂದರೆ ಆಗ ಕೃಷ್ಣಾರ್ಪಣ ಬುದ್ಧಿ ಇದೆಯಲ್ಲ, ಬಹಳ ಮುಖ್ಯ. ಆಧುನಿಕ ಜನಗಳಿಗೆ ಈ ಕೃಷ್ಣನೇ ಗೊತ್ತಿಲ್ಲ, ಕೃಷ್ಣಾರ್ಪಣ ಬುದ್ಧಿಯಿಂದ ಗೊತ್ತಿರಬೇಕು. ದೇವರಿದ್ದಾನೆ ಅಂತ ಗೊತ್ತಾದರೆ ಅರ್ಪಿಸಬೇಕು ಅಂತ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ದೇವಶರ್ಮರಿಗೆ ಶಾಂತಿ ಸಿಕ್ಕಿತ್ತು, ನಮ್ಮೆಲ್ಲರ ಶಾಂತಿಗೆ ದೊಡ್ಡ ಉಪಾಯ ಎಂಬುದನ್ನು ಕಾಣ್ತೇವೆ. ಮುಂದೆ ಮೂರನೇ ಅಧ್ಯಾಯದ ಮಹತ್ವವನ್ನು ಹೇಳ್ತಾರೆ. ಅದು ಒಬ್ಬ ಬ್ರಾಹ್ಮಣನ ಕಥೆ. ಮತ್ತೆ ಜನಸ್ಥಾನ ಅಂತ ಸ್ಥಳ, ಜನಸ್ಥಾನ ಅಂತೇಳಿ ಗೋದಾವರಿ ತೀರದ ಪ್ರದೇಶವನ್ನೆಲ್ಲ ಜನಸ್ಥಾನ ಅಂತ ಕರೀತಾರೆ. ಹೆಚ್ಚು ಅಲ್ಲೇ ಇವರ ದಂಡಕಾರಣ್ಯ ಪ್ರಾಂತ ಇರೋದು ಜನಸ್ಥಾನದಲ್ಲೇ. ಶ್ರೀರಾಮ ದೇವರು ಸೀತಾ ಲಕ್ಷ್ಮಣ ಸಮೇತರಾಗಿ ವಾಸ ಮಾಡಿದ್ದು ಜನಸ್ಥಾನದಲ್ಲೇ, ಗೊಂಡಾರಣ್ಯದ ಸ್ಥಳ ಅದು. ಅದಕ್ಕೆ ಒಂದು ವಿಶಾಲವಾದ ಪ್ರದೇಶ ಅದು, 10-20 ಕಿಲೋಮೀಟರ್ ಕೆಲವು ಪ್ರದೇಶಗಳಲ್ಲ, ಅದಲ್ಲ 100 ಮೈಲಿಗಳಷ್ಟು ವ್ಯಾಪ್ತಿಯ ದೊಡ್ಡ ಸ್ಥಳ ಜನಸ್ಥಾನ. ಈ ಕರದೂಷಣಾದಿಗಳು ಇದ್ದಿದ್ದು ಅಲ್ಲಿ ರಾಮದೇವರು ಅವರನ್ನು ಸಂಹಾರ ಮಾಡಿ ಜನಗಳಿಗೆ ಶಾಂತಿಯನ್ನು ಕೊಟ್ಟ ವಿವರವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ. ವಿಶೇಷವಾಗಿ ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಅವನ ಹೆಸರು ಜಡ ಅಂತ, ಅವನ ಹೆಸರೇ ಜಡ. ಜಡಭರತ ಬೇರೆ, ಜಡ ಬೇರೆ. ಜಡಭರತ ಭಾರಿ ಮಾನ್ಯರಾದಂಥ ಮಹಾಪುಣ್ಯಾತ್ಮ, ಇವನೊಬ್ಬ ಭ್ರಷ್ಟ ಬ್ರಾಹ್ಮಣ. ಸುಶರ್ಮನ ಕಥೆ ಕೇಳಿದ್ವಲ್ಲ ಹಾಗೆ ಭ್ರಷ್ಟನಾದವನು. ಬ್ರಾಹ್ಮಣ್ಯದವನು ಬಿಟ್ಟ, ಬ್ರಾಹ್ಮಣ್ಯವನ್ನು ಬಿಟ್ಟ ಬೇರೆ ಕೆಲಸಕ್ಕೆ ಹಾಕಿ. ಒಂದು ದುರಾಚಾರದಲ್ಲೂ ಎರಡು ವಿಧ, ತನಗೆ ವಿಹಿತವಾದ ಕರ್ತವ್ಯ ಕರ್ಮಗಳಿಗೆ ವಿರುದ್ಧವಾಗಿ ಮಾಡೋದೆಲ್ಲ ದುರಾಚಾರ, ಆದರೆ ತನಗೆ ಹೇಳಿದ್ದನ್ನು ಬಿಟ್ಟು ಮತ್ತೊಬ್ಬರು ಹೇಳಿದ್ದನ್ನು ಮಾಡ್ತಾನಲ್ಲ ಅದು ಅನ್ಯಧರ್ಮದ ಆಚರಣೆ, ಪರಧರ್ಮ ಅಂತ ಕರೀತಾರಲ್ಲ ಅದೇ. ಸ್ವಧರ್ಮೇ ನಿಧರಂ ಶ್ರೇಯ, ಪರಧರ್ಮೋ ಭಯಾವಹ ಅಂತ ಭಗವಂತ ಇದೇ ಅಧ್ಯಾಯದಲ್ಲೇ ಹೇಳ್ತಾರೆ. ಪರಧರ್ಮ ಅಂದರೆ ಏನು ಮಾಡಿದ ಅವನು? ಬ್ರಾಹ್ಮಣ ವೃತ್ತಿಯನ್ನು ಬಿಟ್ಟ ವೈಶ್ಯವೃತ್ತಿಯನ್ನು ಹೇಳಿದರೆ, ವೈಶ್ಯರು ವೈಶ್ಯವೃತ್ತಿ ಮಾಡೋ ತಪ್ಪಲ್ಲ, ಬ್ರಾಹ್ಮಣ ವೈಶ್ಯವೃತ್ತಿ ಮಾಡೋ ತಪ್ಪು. ಮತ್ತು ಇಂಜಿನಿಯರ್ ಇಂಜಿನಿಯರ್ ತಪ್ಪು, ಡಾಕ್ಟರ್ ಇಂಜಿನಿಯರ್ ಆದರೆ ಬಜೆಟ್ ಆಗುತ್ತೆ. ತನ್ನ ಕೆಲಸ ತಾನು ಮಾಡಿದರೆ ಅದರಲ್ಲಿ ಒಂದು ಸಾಧಿಸ್ತಕ್ಕಂಥ ಪೂರ್ಣತೆಯನ್ನು ಮತ್ತೊಬ್ಬರು ಕೆಲಸ ಮಾಡಕ್ಕೆ ಹೋದ್ರೆ ಆಗೋದಿಲ್ಲ. ಅವನು ವೈಶ್ಯವೃತ್ತಿಗಿಳಿದ, ಅದು ಮೊದಲ ಹಂತದ ಒಂದು ಜಾರುವಿಕೆಯಾಯಿತು. ಮುಂದಿನ ಹಂತದಲ್ಲಿ ಅವನಿಗೆ ಆಸೆ ಜಾಸ್ತಿ ಆಗ್ತಾ ಹೋಯಿತು. ವೈಶ್ಯನಾಗಿ ವ್ಯಾಪಾರ ಮಾಡಿದಾಗ ಅವನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ. ಅವನಿಗೆ ಒಂದು ವೃತ್ತಿ ಧರ್ಮ ಅಂತಿರ್ತದೆ, ವರ್ಣಧರ್ಮ ಇರುತ್ತೆ, ವಂಶ ಪಾರಂಪರ್ಯ ಧರ್ಮ ಇರುತ್ತೆ. ಅವನು ಇಷ್ಟೇ ಲಾಭ ತಗೊಳ್ಬೇಕು ಅಂತ ನಿಯಮ ಮಾಡ್ಬೇಕಾದ್ರೆ ವೈಶ್ಯ. ಆದರೆ ಬೇರೆಯವರು ಯಾವಾಗ ವ್ಯಾಪಾರಕ್ಕೆ ಇಳಿತಾರೋ ಆಸೆಗೆ ಬೀಳ್ತಾರೆ, ಇದು ಗಮನಿಸಬೇಕಾಗ. ಬೇರೆಯವರು ಆಸೆಗೆ ಬೀಳ್ತಾರೆ, ಬಿಸಿನೆಸ್ ಮಾಡ್ಕೊಳ್ತಾರೆ, ವೈಶ್ಯ ಬಿಸಿನೆಸ್ನ ಧರ್ಮ ಮಾಡ್ಕೊಳ್ತಾರೆ. ಬೇರೆಯವರು ಧರ್ಮನ ಬಿಸಿನೆಸ್ ಮಾಡ್ಕೊಳ್ತಾರೆ, ಇವರು ಬಿಸಿನೆಸ್ಸೇ ಧರ್ಮ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ವ್ಯತ್ಯಾಸ ತಿಳ್ಕೋಬೇಕಾಗ. ಆದ್ದರಿಂದ ಅವನು ಯಾವ ಕಾಲಕ್ಕೂ ಕೂಡ ಮೋಸ ಮಾಡಕ್ಕೆ ಹೋಗೋದಿಲ್ಲ. ಸ್ವಭಾವತಃ ವೈಶ್ಯ ಮೋಸ ಮಾಡೋದಿಲ್ಲ, ಅತಿ ಹೆಚ್ಚು ಲಾಭ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ತನಗೂ ಜೀವನ ನಿರ್ವಹಣೆ ಆಗಬೇಕಲ್ಲ, ಆ ಥರ ಒಂದು ನ್ಯಾಯವಾದಂಥ ಒಂದು ಪರ್ಸೆಂಟೇಜ್ ಮಾತ್ರ ಪಡ್ಕೊಳ್ತಾನೆ. ಇವನು ಹೋಗಿದ್ದಕ್ಕೆ ಏನು ಮಾಡಿದ? ಹುಚ್ಚಾಬಟ್ಟೆ ಲಾಭಕ್ಕೆ ಆಸೆ ಪಟ್ಟ. ಮತ್ತೆ ಎಷ್ಟೋ ಜನ ಹಾಗೇನೆ, ಬ್ರಾಹ್ಮಣ ಅಂಗಡಿ ಇಟ್ಟಾದ್ರೆ ದಿವಾಳಿ ತೆಗೆದ ಅಂತಾನೆ ಅರ್ಥ. ಯಾಕೆಂದ್ರೆ ಅವನಿಗೆ ವೃತ್ತಿ ಧರ್ಮ ಅಲ್ಲ ಅದು, ರಕ್ತಗತವಾಗಿ ಬರೋದು ಬೇರೆ, ಅದು ಕಲಿತು ಬರೋದು ಬೇರೆ. ಕಲಿತು ಬರೋ ವಿದ್ಯೆ ಯಾವಾಗಲೂ ಕೂಡ ಸೆಕೆಂಡರಿನೇ. ವಂಶ ಪಾರಂಪರ್ಯ ಬಂದಾಗ, ರಕ್ತಗತಿ ಬಂದಾಗ, ನೈಪುಣ್ಯ ಬರುತ್ತಲ್ಲ ಅದು ಬೇರೆಯವರಿಗೆ ಬರೋದಿಲ್ಲ. ಕಾರ್ಪೆಂಟರ್ ಭಾಗ ಚಿಕ್ಕ ಹುಡುಗ ಇರ್ತಾನೆ, ಬಡ 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 ಹಾಕ್ಬಿಡ್ತಾನೆ. ಇವನು ಇಂಜಿನಿಯರಿಂಗ್ ಕಲಿಯೋ ಹೊತ್ತಿಗೆ ಕ್ಲಾಸ್ಗೆ ಹೋಗೋ ಹೊತ್ತಿಗೆ ಬಜೆಟ್ ಆಗಿರುತ್ತೆ ಅವನಿಗೆ. ಆಗಲೇ ಹೇಗೋ ಪಾಸ್ ಆಗಿಬಿಟ್ಟು ಸಾಕು ಅನ್ಕೋತಾನೆ ಹೊರತು ಎಕ್ಸ್ಪರ್ಟೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರೊಳಗೆ. ಅದಕ್ಕೇನೆ ವರ್ಣಾಶ್ರಮ ಧರ್ಮಗಳಲ್ಲಿ ಆ ಒಂದು ಸಾರ್ಥಕ್ಕೆ ಇದೆ. ಪಂಡಿತನ ಮಗ ಪಂಡಿತ ಆಗೋದು, ವೈಶ್ಯನ ಮಗ ವೈಶ್ಯ ಆಗೋದು, ಕ್ಷತ್ರಿಯನ ಮಗ ವೀರನಾಗಿ ಬೆಳೆಯೋದು ತೀರ ಸಹಜ. ಆ ದೃಷ್ಟಿಯಿಂದ ಮಾಡದೆ ಹೋಗಿದ್ದಿರೋದು ಆಸೆಗೆ ಬಿದ್ದ. ನಿಧಾನವಾಗಿ ವ್ಯಾಪಾರದಲ್ಲಿ ಸಮಾಧಾನ ಸಿಗಲಿಲ್ಲ ಅವನು. ಅದರ ಪರಿಸ್ಥಿತಿ ಏನು ಮಾಡಿಕೊಂಡ ಅಂತ ಕಳ್ಳತನ ಶುರು ಮಾಡಿದ. ನಿಧಾನವಾಗಿ ಕಳ್ಳತನ ಪ್ರಾರಂಭ ಮಾಡಿದ, ವ್ಯಾಪಾರದಲ್ಲಿ ಕಳ್ಳತನ ಸೇರಿಸಿದೆ. ವ್ಯಾಪಾರವೇ ಕಳ್ಳತನ ಅನ್ನಿಸ್ಬಿಟ್ಟು ಬದಲಾಗಿಬಿಟ್ಟಿದ್ದೀವಿ ಅಂತ ನಿಜಿಸ್ತೀವಿ. ವ್ಯಾಪಾರವು ದ್ರೋಹ ಚಿಂತನ ಮತ್ತು ಇದು ಪ್ರಸಿದ್ಧವಾದ ಮಾತದು. ವ್ಯಾಪಾರ ಮಾಡಲಿಕ್ಕೆ ಹೊರಟ್ರೆ ಮೋಸ ಮಾಡಲೇಬೇಕಾಗತ್ತೆ ತಿಳ್ಕೊಂಡು, ಮೋಸ ಮಾಡಬಾರದು. ವ್ಯಾಪಾರ ಆದರೆ ಮೋಸ ಆಗಬಾರದು, ಅದೊಂದು ವೃತ್ತಿ ಆಗಬೇಕೇ ಹೊರತು ಮೋಸ ಆದರೆ ತಪ್ಪಾಗತ್ತೆ. ಮೋಸಕ್ಕೂ ಇಳಿದ, ಅಲ್ಲಿಗೂ ಸಮಾಧಾನ ಆಗಲಿಲ್ಲ ಅವನು. ಕೊನೆಗೆ ದೊಡ್ಡ ಪ್ರಮಾಣದ ಕಳ್ಳತನಕ್ಕೆ ಕೈ ಹಾಕಿದ. ಅದು ಎಲ್ಲಿ ಮಾಡಿದ ಅಂದರೆ, ಋಷಿಮುನಿಗಳ ಆಶ್ರಮಕ್ಕೆ ಕನ್ನ ಇಡಲಿಕ್ಕೆ ಶುರು ಮಾಡಿದ್ದೆ. ರಾಯರ ಮನೆ, ರಾಯರ ಪೂರ್ವಾಶ್ರಮದಲ್ಲಿದ್ದಾಗ ಅವ್ರ ಮನೆಗೆ ಕಳ್ಳ ಬಂದಿದ್ದಾರೆ ಲೆಕ್ಕ ಹಾಕಿ. ಅದು ಮಠದಲ್ಲಿ ಕಳ್ಳತನ ಆಗ್ತಾನೆ ಆಶ್ಚರ್ಯ, ರಾಯರ ಮನೆಗೆ ಕಳ್ಳತನ ಹಾಕಿದವರಿದ್ದಾರೆ. ಕಳ್ಳತನ ಆಗಿ ಬದಿತಿ ಆಗೋಯ್ತು, ರಾಯರಿಗೆಲ್ಲ ಕಳ್ಳನಿಗೆ ಬದಿತಿ ಆಯ್ತು ಅಷ್ಟೇ, ಅಲ್ಲಿ ಏನೂ ಇರಲೇ ಇಲ್ಲ ಅವ್ರ ಮನೆಯಲ್ಲಿ. ಆ ಥರ ಇತ್ತು. ಆ ದೃಷ್ಟಿಯಿಂದ ಋಷಿಮುನಿಗಳ ಆಶ್ರಮಕ್ಕೆ ಕೈ ಹಾಕಿದ. ಅಲ್ಲಿ ಸಿಕ್ಕಿದ್ದೇನೆ ಅವನಿಗೆ ಸಮಿತಿಗಳು, ಅದು ಇದು ಸಿಕ್ಕಿದ, ಅವನು ಕೇಸರಿ ಪಚ್ಚಿಕರ್ಪು ಎಲೆಗೆ ಅದೆಲ್ಲ ತಗೊಳ್ಳಿ ಶುರು ಮಾಡಿದ. ಹೋಮದ್ರವ್ಯಕ್ಕೆ ಕೈ ಹಾಕಿದವನು, ಹೋಮದ್ರವ್ಯ ತಗೊಳ್ಳು ಅದನ್ನು ಮಾರೋದು. ಮನೆಗೆ ಕೇಸರಿ ಮೊದಲಾದವುಗಳನ್ನು ಒಳ್ಳೆ ಪ್ರಮಾಣದ ಸಂಗ್ರಹ ಮಾಡಿದ. ಹಿಂದಿನ ಕಾಲಕ್ಕೆ ಋಷಿಮುನಿಗಳ ಸಂಖ್ಯೆ ತುಂಬ ಇತ್ತಲ್ಲ, ಜನಸ್ಥಾನ ಹೇಳಿ ಕೇಳಿ ತಪೋವರಾದ ಭೂಮಿಗಳೆಲ್ಲ ಕೂಡ ಒಳ್ಳೆ ಫರ್ಟೈಲ್ ಲ್ಯಾಂಡ್ಸ್ ಹೇಗೋ ಬೆಳೆಯೋರಿಗೆ, ಆಶ್ರಮಗಳು ಅಂದರೆ ಒಳ್ಳೆ ಫರ್ಟೈಲ್ ತಪಸ್ ಮಾಡೋರಿಗೆ ಬಹಳ ಸಾರ್ಥಕವಾದಂಥ ವ್ಯವಸ್ಥೆ ಇತ್ತು. ಸಾಕಷ್ಟು ಕದ್ದ, ಅದೆಲ್ಲ ಅಲ್ಲೇ ಬಾರಿದ್ರೆ ಸಿಕ್ಕಾಗ್ತಾ ಇರುತ್ತೆ. ಕಳ್ಳ ಕದ್ದಲ್ಲೇ ಮಾಡಿದ್ರೆ ಬೇರೆ ಊರಲ್ಲಿ ಮಾಡ್ತಾನೆ ಸಾಮಾನ್ಯ. ಕಳ್ಳನ ಸೈಕಾಲಜಿ ಕೂಡ ಇರ್ತಾನೆ, ಅಲ್ಲೇ ಮಾಡಿದ್ರೆ ಏನು ಮಾಡ್ತಾನೆ ಅವನು? ಸಿಕ್ಕಾಕೊಂಡ್ಬಿಡ್ತಾನೆ ಸುಲಭವಾಗಿ. ದೂರದಲ್ಲಿ ಮಾಡಿದಾಗ ಆಗ ಅವನು ವ್ಯಾಪಾರ ಸಿಕ್ಕಾಕೊಂಡು ಬೇರೆ ಬರೀ ಪಲಾಯನ ಮಾಡಿಬಿಟ್ಟಿರ್ತಾನೆ. ಅದಕ್ಕಾಗಿ ದೂರ ಹೋಗಬೇಕು ಅಂತ ಯೋಚನೆ ಮಾಡಿದ. ಜನಸ್ಥಾನ ಬಿಟ್ಟು ಈ ಕಾಶಿ ಕಡೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ಹೊರಟ. ಅಗಾಧವಾದ ಸಾಮಾನು ತುಂಬಿಕೊಂಡ ಹೊರಟ. ಇವತ್ತು ಇನ್ನೊಂದು ದುರಭ್ಯಾಸ ಕಂಡುಬಿದ್ದಿತ್ತು ಅವನಿಗೆ. ವೇಶ್ಯಾಸಾವಾಸ ಬೇರೆ ಶುರು ಮಾಡಿತ್ತು. ಹಣಕಾಸುಗಳು ನ್ಯಾಯದ ಸಂಪಾದನೆ ಆಗದೆ ಹೋದರೆ ಬುದ್ಧಿ ಕೆಡುತ್ತೆ ಅಂತ ಹೇಳ್ತಾರೆ. ದುರ್ಲಾಭ ನಮ್ಮನ್ನು ಸರಿ ಸನ್ಮಾರ್ಗದಲ್ಲಿ ಹಾಕೋದೇ ಇಲ್ಲ. ಅನ್ಯಾಯ ಅಂಬೋದು ಮಾಡಬಾರ್ದನ್ನು ಮಾಡಿಸೇ ಮಾಡಿಸುತ್ತಾ. ಆದ್ದರಿಂದ ಅಲ್ಲಿ ವೇಶ್ಯರೇ ಜನ ಡೆವಲಪ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಂಪಾದನೆಗೆ ಎಷ್ಟು ಬಂದರೂ ಕೂಡ ಅದಕ್ಕೆ ಸಾಕು ಅನ್ನಿಸ ಸಂಭವನೇ ಇರಲಿಲ್ಲ. ಇನ್ನೂ ಕೂಡ ವ್ಯಾಪಾರಕ್ಕೆ ಅಂತ ಹೊರಟವನು ದಾರಿಯಲ್ಲಿ, ಅಲ್ಲೂ ಸಹ ವೇಶ್ಯಾಸವಾಸ ಮಾಡಿಕೊಂಡೇ ಹೊರಟ ದಾರಿ ಉದ್ದಕ್ಕೂ ಕೂಡ. ಆ ಸಮಯದಲ್ಲಿ ಇವನು ಬಳಿ ಸಂಪತ್ತಿದ್ದಿದ್ದ ವಸ್ತು ಮಾರಾಟ ಆಗ್ತಾ ಬಂತು, ಹಣ ಕೊಡ್ತಾ ಬಂತು. ಕಳ್ಳರು ನೋಡಿದರು, ಇವನೊಬ್ಬ ಕಳ್ಳ, ಕಳ್ಳಗೆ ಒಬ್ಬ ಕಳ್ಳ ಇದ್ದೇ ಇರ್ತಾನೆ. ಮತ್ತೆ ಕಳ್ಳಗಳು ನೋಡಿದರು, ಎಲ್ಲ ಕಿತ್ಕೊಳ್ಳೋ ಪ್ರಯತ್ನ ಪಟ್ಟರು. ಅವನು ಸ್ವಲ್ಪ ಪ್ರೊಟೆಸ್ಟ್ ಮಾಡ್ದ, ಕೊಂದೇ ಹಾಕಿಬಿಟ್ರು. ಕೊನೆಗೆ ಅವನು ಕೊನೆಗೆ ಎಲ್ಲಿ ಬಂತು, ಸ್ವ ಪರಧರ್ಮ ಅನ್ನೋದೇನಾಯಿತು, ಸಾವಿಗೆ ಕಾರಣ ಆಯಿತು. ಅದಕ್ಕೆ ಭಗವಂತ ಇದೇ ಅಧ್ಯಾಯದಲ್ಲಿ ಹೇಳ್ತಾನೆ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವರುಷ್ಠಿತ. ಪರಧರ್ಮವನ್ನು ಎಷ್ಟು ಚೆನ್ನಾಗಿ ಮಾಡ್ತೇವೋ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸ್ವಧರ್ಮದಲ್ಲಿ ನ್ಯೂನತೆ ಬಂದರೂ ಪರವಾಗಿಲ್ಲ, ಪರಧರ್ಮವನ್ನು ಪರ್ಫೆಕ್ಟ್ ಮಾಡಲಿಕ್ಕಿದ್ರೂ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಧರ್ಮವನ್ನೇ ಮಾಡಿ ಸಾಕು ಅಂತ ಹೇಳ್ತಾರೆ. ಬೇರೆ ಕ್ವಶನ್ ಪೇಪರ್ ಫುಲ್ ಸಾಲ್ವ್ ಮಾಡ್ತಾನೆ, ತನ್ನ ಕ್ವಶನ್ ಪೇಪರ್ ಬರೀ ಕೊಡ್ತಾನೆ, ಏನು ಉಪಯೋಗ ಅದರಿಂದ? ವ್ಯಾಲ್ಯೂ ಮಾಡೋದು ಇವನು ಕ್ವಶನ್ ಪೇಪರ್ಗೆ ಆನ್ಸರ್ನೇ ಹೊರತು ಬೇರೆದಕ್ಕಲ್ಲ. ಇವತ್ತು ಫಸ್ಟ್ ಪಿ ಎಸ್ ಸಿ ಪೇಪರಿಗೆ ಫಸ್ಟ್ ಪಿ ಎಸ್ ಸಿ ಆನ್ಸರ್ ಮಾಡಬೇಕು, ಅವ್ರು ಸೆಕೆಂಡ್ ಪಿ ಎಸ್ ಸಿ ಆನ್ಸರ್ ಮಾಡ್ತೇನೆ ಅಂತ ಕೇಳಿದರೆ ಅದಕ್ಕೆ ಬೆಲೆ ಇಲ್ಲ. ಈ ಬುದ್ಧಿವಂತ ಅಂತ ಕರಿಬಹುದು, ಅಲ್ಲಿ ಮಾತ್ರ ಫೇಲೇ. ಇದು ಅರ್ಥ ಮಾಡಿಕೊಂಡ್ರೆ ವಿಹಿತ ವೃತ್ತಿಯನ್ನು ಪದ ನಮಗೆ ತಿಳಿಬೇಕು. ಆಚಾರ್ಯ ಸಮ್ಮರಿ ಮಾಡ್ತಾರೆ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ಇದು ಸರಿ ಹೋಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ. ಅವನನ್ನ ಕಳ್ಳರು ಸಂಹಾರ ಮಾಡಿದರು, ಅದರಿಂದಾಗಿ ಕತೆ ಮುಗಿತವರು. ಅದಕ್ಕೆ ಒಂದು ತತ್ವ ಹೇಳ್ತಾರೆ, ಅವನು ಎಷ್ಟೇ ಪ್ರಯತ್ನ ಪಟ್ಟು ಬೇರೆ ಧರ್ಮದಲ್ಲಿ ಬದುಕಲಿಕ್ಕೆ ಹೋದರೂ ಕೂಡ ಅದು ಬದುಕಿಗೆ ಕಾರಣವಾಗಲಿಲ್ಲ, ಸಾವಿಗೆ ಕಾರಣ ಆಯಿತು, ದುರಂತಕ್ಕೆ ಕಾರಣ ಆಯಿತು. ಅದನ್ನೇ ಭಗವದ್ಗೀತೆ ಹೇಳಿ, ಪರಧರ್ಮವು ಭಯಾವಹ, ಭಯ ತಂದುಕೊಡುತ್ತೆ ಹೊರತು ಎಂದು ಅಭಯವನ್ನು ಕೊಡೋದಿಲ್ಲ. ನಮ್ಮ ಕೆಲಸ ನಾವು ಮಾಡಿದಾಗ ಇರೋ ಒಂದು ನೆಮ್ಮದಿ ಮತ್ತೊಬ್ಬರು ಕೆಲಸ ಮಾಡಿದಾಗ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ಜಡ ಬ್ರಾಹ್ಮಣ, ಸತ್ತೋದ. ಅವನು ಮಗ ಇದ್ದ, ಮೇಧಾವಿ ಅಂತ ಅವನ ಹೆಸರು. ಅವನು ತಂದೆ ಬರ್ತಾನೆ ಅಂತ ಕಾಯ್ದ ಕಾದ, ಎಷ್ಟು ಸಾರು ತಂದೆ ಸುದ್ದಿ ಗೊತ್ತಾಗಲೇ ಇಲ್ಲ. ಕೊನೆಗೆ ಯಾತ್ರಿಕರಿದ್ದಾರೆ ಅಲ್ಲಿ, ವ್ಯಾಪಾರಿಗಳು ಹೋಗೋರನ್ನೆಲ್ಲ ಕೇಳ್ತಾ ಇದ್ದ, ಏನಾಯ್ತು ಯಾರೋ ನೋಡಿದಾರೆ ಅವ್ರನ್ನ ಕೇಳಿದೆ, ಯಾರೋ ಹೇಳಿದ್ರು ಅವನು ಸತ್ತೋದ ಅಂತೇಳಿ. ಅವನು ಕೊಲೆ ಆಯಿತು, ಸತ್ತೋದ ಅಂತ ಹೇಳಿದಾಗ ತುಂಬ ದುಃಖ ಆಯ್ತು. ತಂದೆ ಬಗ್ಗೆ ಅವನು ಸಮಾಧಾನ ಏನೂ ಇರಲಿಲ್ಲ. ಆದರೆ ಇವನು ಪಾಪ, ಇವನು ಭಾರಿ ಒಳ್ಳೆಯವನು, ತಂದೆ ದುಷ್ಟ, ದುರಭ್ಯಾಸದವರು. ಯೋಚನೆ ಮಾಡಿದ್ರೆ ಆಯಿತು, ಏನು ಮಾಡೋಕ್ಕಾಗಲ್ಲ, ನನ್ನ ಕೆಲಸ ನಾನು ಮಾಡುವ ಅನ್ಕೊಂಡ. ತಂದೆ ತಾಯಿಗಳು ದುಷ್ಟರಾಗಿದ್ದರೂ ಕೂಡ ಮಕ್ಕಳು ಅವರ ಸದ್ಗತಿಗೋಸ್ಕರವಾಗಿ ವಿಹಿತ ಕರ್ಮಗಳನ್ನು ಮಾಡಬೇಕು, ಶ್ರದ್ಧ ಪಕ್ಷ ತರ್ಪಣಾದಿಗಳನ್ನು ಬಿಡಬಾರದು. ಅದಕ್ಕೆ ಅವನೇನು ಮಾಡಿದ, ಸದ್ಗತಿಯಾಗಬೇಕಾದ್ರೆ ಸಾಮಾನ್ಯವಾಗಿ ಈ ಕಾಶಿಯಲ್ಲಿ ವಿಶೇಷವಾಗಿ ಅರ್ಪಣೆ ಮಾಡೋದು ಒಂದು, ಗಯಾ ಪ್ರಯಾಗ ಬದರಿ ನಾಲ್ಕು ಶ್ರೇಷ್ಠವಾದಂಥ ಸ್ಥಳಗಳು. ಈ ಮೂರಕ್ಕೆ ತ್ರಿಸ್ಥಲಿಗಳು ಅಂತ ಕರೀತಾರೆ, ಕಾಶಿ ಗಯಾ ಪ್ರಯಾಗ ಮೂರಕ್ಕೆ ತ್ರಿಸ್ಥಲಿಗಳು ಅಂತ ಹೆಸರು. ಹಿಂದಿನ ಕಾಲಕ್ಕೆ ಬದರಿಗೆ ಎಲ್ಲರಿಗೂ ಹೋಗಕ್ಕೆ ಆಗ್ತಿರಲಿಲ್ಲ, ಕಾರಣ ದುರ್ಗಮವಾದ ಸ್ಥಳ ಅದು. ಆದರೆ ತುಂಬ ಜನ ಹೋಗೋ ದೊಡ್ಡ ದೊಡ್ಡ ನಮ್ಮ ಪರಂಪರೆಯ ಜ್ಞಾನಿಗಳೇ ಎಲ್ಲರೂ ಹೋಗಿಲ್ಲ, ನೆನಪಿರಬೇಕಲ್ಲಿ ತುಂಬ ಜನ ಹೋಗಿಲ್ಲ, ಕೆಲವರು ಹೋಗಿದ್ದಾರೆ ಅಷ್ಟೇ. ಹಿಂದಿನ ಕಾಲಕ್ಕೆ ಹೋದರೂ ಒಂದು ಬರ್ತಾ ಇರಲಿಲ್ಲ, ಆ ರೀತಿ ಹೋಗಿಬಿಡ್ತಿದ್ರೆ ಹೊರತು ಬದರಿ ಯಾತ್ರೆ ಸುಲಭ ಆಗಿರಲಿಲ್ಲ. ಕಾಶಿ ಯಾತ್ರೆಗಳು ಕಷ್ಟವಾಗಿದ್ದರೂ ಕೂಡ ಬದರಿಗಿಂತ ಎಷ್ಟೋ ವಾಸಿ ಅಂತೇಳಿ ತ್ರಿಸ್ಥಲಿಗಳೇ ಮಹತ್ವ ಕೊಟ್ಟಿದ್ದರು. ಇವರು ಅಲ್ಲಿಗೆ ಹೋಗೋಣ ಅಂತ ಹೊರಟ, ದಾರಿ ಉದ್ದು ಕೇಳ್ಕೊತ ಕೇಳ್ಕೊತ ಹೊರಟ. ಪ್ರಯಾಣ ಸ್ವಲ್ಪ ಸದಾಚಾರಿ ಆದ್ದರಿಂದ ಸ್ವಲ್ಪ ಪ್ರಯಾಣ ಮಾಡೋದು, ಮತ್ತೆ ಅನ್ಯಕ್ಕೆಲ್ಲ ಪೂರೈಸೋದು, ಮುಂದೆ ಹೋಗೋದು, ಹೀಗೆ ಮಾಡ್ತಾ ಇದ್ದ. ಒಂದು ಸ್ಥಳಕ್ಕೆ ಹೋದ, ಅವನು ಸಂಧ್ಯಾ ವಂದನೆ ದೇವ ಪೂಜೆ ಏನು ಬಿಟ್ಟಿದ್ರು ಅಂತ, ಪುಣ್ಯಾತ್ಮ ಅಂದರೆ ಪುಣ್ಯಾತ್ಮನೇ ಮಗ. ಒಂದು ಸ್ಥಳದಲ್ಲಿ ಕೂತ, ಅವನು ಪ್ರತಿನಿತ್ಯದ ಅಭ್ಯಾಸ ಏನು ಅಂದರೆ ಪ್ರತಿನಿತ್ಯ ಭಗವದ್ಗೀತೆಯ ಮೂರನೇ ಅಧ್ಯಾಯವನ್ನು ತಪ್ಪದೇ ಪಾರಾಯಣ ಮಾಡ್ತಾ ಇದ್ದ. ಯಾವುದ್ರಿಗೆ ಸಂಕಲ್ಪ ಮಾಡಿರ್ತಾರೆ, ಈ ಗ್ರಂಥ ಪಾರಾಯಣ ಮಾಡೇ ಮಾಡ್ತೇವೆ ಅನ್ಕೊಂಡಿರ್ತಾರೆ. ಅವನಿಗೆ ಆ ಅಭ್ಯಾಸ ಇತ್ತು, ಮೂರನೇ ಅಧ್ಯಾಯ ಭಗವದ್ಗೀತೆಯನ್ನು ತಪ್ಪದೇ ಪಾರಾಯಣ ಮಾಡ್ತಾ ಇದ್ದ. ಅನ್ನಕ್ಕೆಲ್ಲ ಮುಗಿಸ್ದೆ, ಒಂದು ಕಡೆ ಕೂತ್ಕೊಂಡ, ಅನ್ನಕ್ಕೆ ಮುಗಿಸ್ದೆ, ಪಾರಾಯಣ ಶುರು ಮಾಡಿ. ಇದೇ ಹೇಳ್ತಾರೆ, ಒಂದು ಪುಣ್ಯ ಫಲಿಸಿದರೆ, ಕರ್ಮ ಸವದರೆ ಹೇಗೆ ಕೂಡಿ ಬರುತ್ತೆ ಅಂದರೆ, ಅವನು ಎಲ್ಲಿ ಕೂತ್ಕೊಂಡು ಈ ಮೂರನೇ ಅಧ್ಯಾಯ ಪಾರಾಯಣ ಶುರು ಮಾಡ್ದ, ಆ ಜಾಗ ತಂದೆಯ ಸತ್ತ ಜಾಗ ಆಗಿತ್ತು. ಅದು ಎಲ್ಲಿ ಸತ್ತಿದ್ದ ಅದೇ ಜಾಗ. ಅದಕ್ಕೆ ಮರಣದ ಸ್ಥಳ ಬಹಳ, ಅಂತ್ಯಕರ್ಮ ಬಹಳ ಶ್ರೇಷ್ಠ, ಅಲ್ಲಿ ಮಾಡಿದಾಗ ಹೆಚ್ಚು ಸಂಬಂಧ ಇರುತ್ತೆ ಅಂತ ಪ್ರತೀತಿ. ಅದಕ್ಕೆ ಅಲ್ಲೇ ಹೇಳ್ತಾ ಇದ್ದಾನೆ. ಅಟ್ಟತ್ತು ಸರಿಯಾಗಿ ತಂದೆ ಪಿಶಾಚಿಯಾಗಿದ್ದಾನೆ ಅವನು, ಬರೀ ಸತ್ತು ಸುಮ್ಮನೆ ಕೂತಿಲ್ಲ, ಅವನು ಭಯಂಕರ ಪಿಶಾಚಿ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ತಾರೆ, ಯಾರು ಪರಧರ್ಮವನ್ನು ಆಶ್ರಯಿಸ್ತಾರೋ ಇಲ್ಲಿ ಮರಣರಾಗಿ ಸತ್ತ ದುರಂತ ಅಂತಾರೆ. ಪಿಶಾಚಿ ಆದ ಇನ್ನೊಂದು ದುರಂತ. ಅದಕ್ಕೆ ದುರ್ಮರಣದ ಒಂದು ದುಸ್ಥಿತಿ ಅಂದರೆ, ಯಾವಾಗಲೂ ಕೂಡ ಈ ಶಸ್ತ್ರಘಾತದಿಂದ ಸಾಯೋದು, ಕೊಲೆ ಅನ್ನೋದು ಬಹಳ ಭಯಂಕರವಾದಂತಹ ಒಂದು ಕೆಟ್ಟ ಸೂಚನೆ. ಪಿಶಾಚಿ ಜನ್ಮ ಕಾದಿತ್ತು, ಅಪಮೃತ್ಯು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಅವರಿಗೂ ಪ್ರೇತಯೋನೇ ಬರೋದು. ಅದಕ್ಕೆ ಅಪಮೃತ್ಯುವನ್ನು ಯಾವ ಕಾಲಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಭಾರಿ ಕಥ. ತುಂಬ ಜನ ಆತ್ಮಹತ್ಯೆ ಇವತ್ತು ಅಭ್ಯಾಸ ಆಗೋಗ್ಬಿಟ್ಟಿದೆ. ರೈತರ ಆತ್ಮಹತ್ಯೆ ಎಲ್ಲ ಕೇಳಿರ್ತೇವೆ, ವಿದ್ಯಾರ್ಥಿಗಳ ಆತ್ಮಹತ್ಯೆ ಶುರು ಆಗುತ್ತೆ. ರಿಸಲ್ಟ್ ಬರಬೇಕಾದ್ರೆ ಶುರು, ಪರೀಕ್ಷೆ ಬರಲಿಕ್ಕೆ ಸಾಯೋರು ಕೆಲವರು, ರಿಸಲ್ಟ್ ಬರಬೇಕಾದ್ರೆ ಸಾಯೋರು, ರಿಸಲ್ಟ್ ಬಂದಾಗ ಸಾಯೋರು ಕೆಲವರು, ಮೂರ್ನಾಲ್ಕು ಗುಂಪಿನವರು ಇರ್ತಾರೆ. ಅವರಿಗೆ ಯಾರು ವಾರದ ಮೇಲೆ ಸತ್ತಿದ್ದಾರೆ, ಯಾರು ಆಮೇಲೆ ಅದೊಂದು ಆಫ್ಟರ್ ಎಫೆಕ್ಟ್ ಇದ್ದ ಮುಚ್ಚಿ ಸತ್ತವರಿಂದ. ಎಷ್ಟು ಮೂರ್ಖರಿದ್ದಾರೆ ಹೇಳ್ತಾರೆ. ಈ ಪಾಸು ಅನ್ನೋದು ಜೀವನಕ್ಕಿಂತ ದೊಡ್ಡದಾಗಿದ್ದರೆ ಯೋಚನೆ ಮಾಡಿ. ಎಲ್ಲರೂ ಕೂಡ ಯಾವುದೋ ಓದಿನ ಬದುಕಬೇಕಾದ ಕಾರಣ ಇಲ್ಲ, ಬದುಕಲು ಬೇರೆ ದಾರಿನೂ ಉಂಟು. ಒಂದ್ಸರ್ತಿ ಪಾಸಾದ ಮಾತ್ರಕ್ಕೇನೆ ಎಲ್ಲ ಸಿದ್ಧಿನೂ ಬರಲಿಲ್ಲ, ಒಂದ್ಸರ್ತಿ ಫೇಲ್ ಆದ ಮಾತ್ರಕ್ಕೇನೆ ಎಲ್ಲ ಸಿದ್ಧಿನೂ ಹೋಗಲಿಲ್ಲ. ಇವತ್ತು ಯಾವಾಗಲೂ ಕೂಡ ಫೇಲ ಆಗಬಾರ್ದು ನಿಜ, ಆದರೆ ಅದನ್ನು ಚಾಲೆಂಜ್ ಆಗಿ ತಗೊಂಡು ಮುಂದೆ ಪಾಸಾಗಬೇಕೇ ಹೊರತು ಡೆಸ್ಪರೇಟ್ ಸತ್ರ ಜಾಣತನ ಅಲ್ಲ. ಇನ್ನು ಯಾತಕ್ಕೆ ಹೇಳ್ತೇನೆ, ಇವತ್ತಿನ ಕಾಲದೊಳಗೆ ವಿದ್ಯಾರ್ಥಿಗಳಿಗೆ ಓದಬೇಕು ಅಂತ ಗೊತ್ತೇ ಹೊರತು ಅದನ್ನ ಹೇಗೆ ಫೇಸ್ ಮಾಡೋಕ್ಕೂ ಗೊತ್ತಿಲ್ಲ. ಆಟದಲ್ಲಿ ಸೋಲು ಗೆಲುವು ಹೇಗೋ ಇದರಲ್ಲೂ ಹಾಗೆ ಆಗ್ತಾನೆ ಇರುತ್ತೆ. ಅದು ತಿಳ್ಕೊಳ್ಳೋದ್ರೆ ಭಾರಿ ತಪ್ಪಾಗುತ್ತೆ. ಇಂತ ಎಷ್ಟೋ ಪ್ರಸಂಗಗಳನ್ನು ಕಾಣ್ತಾ ಇರ್ತೇವೆ. ಅಂಥ ದುರಂತಕ್ಕೆ ಮನುಷ್ಯ ಹೋಗದೇ ಇರಬೇಕಾದ್ರೆ ಇದನ್ನು ಕೇಳಿರಬೇಕು. ಇದೇನು ತಿಳ್ಕೊತಾರೆ, ಭಾರಿ ಕಷ್ಟ ಈಗ ಸತ್ರ ಸರಿ ಹೋಗುತ್ತೆ ಅಂತೇಳಿ. ಸತ್ರ ಇನ್ನೂ ಜಾಸ್ತಿ ಕಷ್ಟ ಅಂತ ಅರ್ಥ ಆಗಬೇಕು. ಅವರು ಸತ್ರ ಪಿಶಾಚಿ ಆಗೋದು ಇದಕ್ಕಿಂತ ಕೇಳಲ್ವೇನು. ಪಿಶಾಚಿಗಳಿಗೇನು ಗೊತ್ತಾ, ಸ್ವಂತ ತಿನ್ಲಕ್ಕೆ ಬರೋದಿಲ್ಲ ಅವರಿಗೆ, ಸ್ವಂತ ಕುಡಿಲಕ್ಕೆ ಬರೋದಿಲ್ಲ. ಇನ್ನೊಬ್ರು ಎಂಟ್ರ್ ಆಗಿ ತಿನ್ಬೇಕಂತೆ, ಲೆಕ್ಕ ಇಟ್ಕೊಳ್ಳಿ ನೋಡಿ. ಇನ್ನೊಬ್ರು ಎಂಟ್ರ್ ಸುಮ್ಮನೆ ಬಿಡ್ತಾರೆ, ಮತ್ತೊಬ್ರು ಮನೆಗೆ ಹೋದ್ರೆ ಸುಮ್ಮನೆ ಇರೋದಿಲ್ಲ, ದೇಹಕ್ಕೋರು ಸುಮ್ಮನೆ ಇರ್ತಾರ, ಎಷ್ಟು ಕಷ್ಟ ಅದು. ಆದ್ದರಿಂದ ಪಿಶಾಚಿಗಳ ಬದುಕು ಅಂದರೆ ಅತ್ಯಂತ ದುರ್ಭರವಾದ ವಿಕಾರವಾದ ಶರೀರ, ಭಯಂಕರವಾದಂಥ ಬಣ್ಣ, ಚಿತ್ರವಿಚಿತ್ರವಾದ ಅಂಗಾಂಗಗಳು, ನೋಡಿದ ತಕ್ಷಣ ಭಯ ನೋಡಿದವರು ಭಯ ಬರಬೇಕು. ಪಿಶಾಚಿಗಳ ದೃಶ್ಯನೇ ಅಂಥದ್ದು. ಅಂದರೆ ಅವನು ಮಾಡಿದ ಕೆಲಸದಿಂದ ದುರಂತವನ್ನು ಕಂಡಿದ್ದರ ಜೊತೆಗೆ ದುರ್ಯೋನಿಯನ್ನು ಪಡೆದ, ದುರಂತ ದುರ್ಯೋನಿ. ಆ ದುರ್ಯೋನಿಯ ಪ್ರಭಾವದಿಂದ ಅವನು ಎಲ್ಲ ಕಡೆ ಕಾಡ್ತಾ ಓಡಾಡ್ತಾ ಇದ್ದ. ಈಗ ಮಗ ಬಂದಲ್ಲ, ಅಲ್ಲಿಗೆ ಬಂದವನು. ಅದು ಮಗ ಏನು ಪ್ರಶ್ನೆ ಇಲ್ಲ, ಆರು ಸಿಕ್ಕರೆ ಸಾಕು. ಅದು ಬಂದ ತಕ್ಷಣ ಇವನೇನು ಜಪ ಮಾಡ್ತಿದ್ದಲ್ಲ, ಜಪ ಮುಂದುವರಿಸ್ದ ಹಾಗೆ ಪಾರಾಯಣ ಮುಂದುವರಿಸಿದೆ. ಮುಂದುವರಿ ಜೋರ ಪಿಶಾಚಿ ಕಾಣಿಸ್ತೇವೆ ಇವನ ಕೈಲೆ, ಇವನಿಗೆ ಭಾಳ ಗಾಬರಿ ಆಗಲಿಲ್ಲ. ಇದು ಶಸ್ತ್ರದಿಂದ ಆಗತಕ್ಕಂಥ ಪ್ರಯೋಜನ, ಶಾಸ್ತ್ರದಿಂದ ಆಗೋ ಪ್ರಯೋಜನ. ನಮ್ಮಲ್ಲಿ ಶಸ್ತ್ರ ಇದ್ರೆ ಹೇಗೆ ಧೈರ್ಯ ಇರ್ತದೋ, ಶಾಸ್ತ್ರ ಇದ್ರೆ ಹಾಗೆ ಇನ್ನೂ ಜಾಸ್ತಿ ಧೈರ್ಯ ಬರುತ್ತೆ. ಶಸ್ತ್ರದಿಂದ ಈ ಫಿಸಿಕಲ್ ಪ್ರೊಟೆಕ್ಷನ್ ಸಾಧ್ಯ, ಶಾಸ್ತ್ರದಿಂದ ಈ ನಮ್ಮ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಬರುತ್ತೆ. ನೆನಪಿರಬೇಕು, ನಾವು ಫಿಸಿಕಲ್ ಪ್ರೊಟೆಕ್ಷನ್ಗೆ ಭಾರಿ ಯೋಚನೆ ಮಾಡ್ತೇವೆ, ಆದರೆ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಯೋಚನೆ ಮಾಡೋದೇ ಇಲ್ಲ. ಇವತ್ತು ಹೊರಗಿನ ಜಗತ್ತಿನಿಂದ ನಮಗಿರೋದು ಫಿಸಿಕಲ್ ಅಪಾಯ, ಆದರೆ ಯಮದೂತರಿಂದ ಸ್ಪಿರಿಚುವಲ್ ಅಪಾಯ ನೆನಪಿರಬೇಕು. ಯಮದೇವರು ನಮಗೆ ಕೊಡತಕ್ಕಂಥ ಶಿಕ್ಷೆಗಳೆಲ್ಲ ವಿಚಿತ್ರವಾದ ಶಿಕ್ಷೆಗಳು, ಚಿತ್ರ ವಿಚಿತ್ರ. ಅದನ್ನು ಗೆಲ್ಲಬೇಕು ಅಂತಿದ್ರೆ ನಮಗೆ ಶಾಸ್ತ್ರದ ಹೊರತು ಬೇರೊಂದು ದಾರಿ ಇಲ್ಲ. ಭಗವದ್ಗೀತೆ ಬರೀ ಶಾಸ್ತ್ರ ಅಲ್ಲ, ಸರ್ವಶಾಸ್ತ್ರೋತ್ತಮವಾದ ಶಾಸ್ತ್ರ. ಅದನ್ನು ತಿಳಿದಿದ್ದರ ಪ್ರಭಾವದಿಂದ ಆತ ಮಾಡಿದ್ದೇನು, ಧೈರ್ಯವಾಗಿ ನಿಂತುಕೊಂಡ. ಪಿಶಾಚಿ ತಪ್ಪಂತ ಬಿದ್ದು ಮುಂದೆ ಬಿದ್ದ, ಜೋರಾಗಿ ಬಿದ್ದ, ಹಾಗೆ ಇದ್ದ ನೋಡ್ತಾನೆ. ಒಂದು ನೆಕ್ಸ್ಟ್ ಮೊಮೆಂಟಲ್ಲಿ ಸೀನ್ ಚೇಂಜ್, ಪಿಶಾಚಿ ಇಲ್ವೇ ಇಲ್ಲ ಅಲ್ಲಿ. ಅತ್ಯಂತ ಸುಂದರ ಪುರುಷ ಒಬ್ಬ ನಿಂತುಬಿಟ್ಟಿದ್ದ, ಭಾರಿ ಸುಂದರ ಪುರುಷ, ಒಳ್ಳೆ ಗಂಧರ್ವ ಇದ್ದಾಗಿದ್ದ. ಅಷ್ಟೇ ಅಲ್ಲ, ಅವನ ಆಕಾರ ಏನು, ಅವನ ಸೌಂದರ್ಯ ಏನು, ಅವನ ವಿಶೇಷವಾದ ವರ್ಚಸ್ಸು ಏನು, ಜೊತೆ ಸುತ್ತ ಮುನಿಗಳು ಕೊಂಡಾಡ್ತಾ ಇದ್ದಾರೆ ಅವನನ್ನು. ಅಪ್ಸರ್ಯರು ಕೊಂಡಾಡ್ತಾ ಇರ್ತಾರೆ, ವಿಮಾನ ಬರ್ತಾ ಇದ್ದಾನೆ, ಕರ್ಕೊಂಡು ಹೋಗೋದು ವಿಮಾನ ಬರ್ತಾ ಇದೆ. ಇದೆಲ್ಲ ಸಡನ್ ಚೇಂಜ್ ಇದು, ಅದು ನನಗೆ ಆಶ್ಚರ್ಯ ಆಗೋಯ್ತು. ಅಪ್ಪ ಏನಿದು ಅಂತ ತಂದೆ ಗುರುಸಿಕ್ಕ ಕೇಳಿದ, ಏನಿದು ಅಂತ ಕೇಳಿದ. ಮಗನೇ, ಮೊದಲು ನೋಡಿದ್ದು ಸತ್ಯ, ಇದು ಸತ್ಯ ಅಂತ ಹೇಳಿದ. ಅದು ಸತ್ಯ, ಇದು ಸತ್ಯ. ಮೊದಲು ನೀನು ಕಂಡೇ ಎಲ್ಲ, ನಾನು ಪಿಶಾಚಿಯಾಗಿದ್ದರ ಫಲ ಅದು. ನಾನು ಪಿಶಾಚಿಯಾಗಿ ಜನಗಳನ್ನು ಕಡ್ತಾ ನಾನೂ ದುಃಖ ಅನುಭವಿಸ್ತಾ ಓಡಾಡ್ತಾ ಇದ್ದೆ, ನಿನ್ನನ್ನು ಆಕ್ರಮಿಸಲಿಕ್ಕೆ ಅಂತ ಬಂದೆ. ಅದಿಷ್ಟು ಮೊದಲನೇ ಭಾಗ. ನೀನು ಯಾವಾಗ ಭಗವದ್ಗೀತೆಯ ಮೂರನೇ ಅಧ್ಯಾಯವನ್ನು ಹೇಳೋದು ನನ್ನ ಕಿವಿಗೆ ಬಿತ್ತು, ತಕ್ಷಣ ಅದು ಹೊರಟೋಯ್ತು ಅಂತ ಹೇಳಿದ. ಎಲ್ಲ ಪಾಪನ ಕಳ್ಕೊಂಡೆ, ನನಗೀಗ ಪಿಶಾಚಿ ಯೋನಿನೂ ಹೋಯ್ತು, ಶ್ರೇಷ್ಠವಾದಂಥ ದೇಹ ಬಂದಿದೆ, ನಾನು ಸುಖವಾಗಿದ್ದೇನೆ ಅಂತ ಹೇಳಿ ಭಗವದ್ಗೀತೆಯ ಮಹತ್ವವನ್ನು ಕೊಂಡಾಡ್ತಾನೆ. ನಮಗೀಗ ಅರ್ಥ ಆಗಿದೆ, ಪಿಶಾಚಿಗಳ ಕಿವಿಗೆ ಭಗವದ್ಗೀತೆ ಬಿದ್ದರೂ ಕೂಡ ಎಫೆಕ್ಟ್ ಆಗುತ್ತೆ ಅಂದ ಮೇಲೆ ಎಷ್ಟು ಶಕ್ತಿ ಭಗವದ್ಗೀತೆಯ ಶಕ್ತಿ. ಆ ಕ್ಷಣಕ್ಕೆ ಭಾರಿ ಸಂತೋಷಪಟ್ಟವು. ಮಗ ಕೇಳಿದ, ಅಪ್ಪ ಭಾರಿ ಖುಷಿಯಾಯಿತು, ನಾನು ಮುಂದೆ ಏನು ಮಾಡಲಿ ಅಂತ ಕೇಳಿದ ತಂದೆಯನ್ನು ನೋಡಿ. ಏನು ಮಾಡಲಿ ಅಂತ ಕೇಳಿದ ತಂದೆ ಹೇಳಿದ, ಮಗನೇ ನನ್ನ ಅಣ್ಣ ಒಬ್ಬನಿದ್ದ, ಅವನು ನನ್ನಂತೆ ಇದ್ದ ಅಂತ ಹೇಳಿದ. ನನ್ನಂತೆಯೇ ಇದ್ದ, ಅವನು ಮಾಡಬಾರದು ಮಾಡಿ ಸತ್ತ, ಅವನು ಉದ್ಧಾರ ಮಾಡು ಅಂತ ಹೇಳಿದ. ಅವನು ಉದ್ಧಾರ ಮಾಡು, ಏನು ಮಾಡಲಿ ಅಂತ ಕೇಳಿದ. ಗೊತ್ತಿದೆಯಲ್ಲ, ಇದೇ ಮೂರನೇ ಅಧ್ಯಾಯ ಜಪ ಮಾಡು ಅಂತ ಹೇಳಿದ. ಕಷ್ಟ ಶುರು ಮಾಡಿದ, ಕೃಷ್ಣಾರ್ಪಣ ಅಂದ, ಅವನು ಉದ್ಧಾರ ಆಗಿಬಿಟ್ಟ. ಅಪ್ಪ ಮತ್ತೇನು ಮಾಡಲಿ ಅಂತ ಕೇಳಿದ. ನಮ್ಮ ಮನೆತನದಲ್ಲಿ ಅಂಥವ್ರು ಭಾಳ ಜನ ಆಗಿದ್ದಾರೆ ಅಂತ ಕೇಳಿದ. ನಮ್ಮ ಫ್ಯಾಮಿಲಿಯಲ್ಲೇ ಅಂಥದ್ದು ಅಂತ ಹೇಳ್ತಾರಲ್ಲ ಆ ಟೈಮ್, ತುಂಬ ಜನ ಅಂಥವ್ರು ಆಗೋಗ್ಬಿಟ್ಟಿದ್ದಾರೆ, ಎಲ್ಲರೂ ಉದ್ಧಾರ ಮಾಡು ಅಂತ ಹೇಳಿದ. ಈ ಭಗವದ್ಗೀತೆಗೆ ಎಷ್ಟು ಶಕ್ತಿ ಇದೆ ನೆನಪನ್ನು ಯೋಚನೆ ಮಾಡಬೇಕು. ಅವನ ತಂದೆ, ಅವನ ಅಪ್ಪ, ಅವನ ಅಣ್ಣ, ಆ ವಂಶದ ಎಲ್ಲರೂ ಏನು ಮಾಡಲಿ ಅದು ಜಪ ಮಾಡೋ ಕೃಷ್ಣಾರ್ಪಣ ಅನ್ನೋ ಅಷ್ಟೇ. ಒಂದು ಸರ್ತಿ ಹೇಳೋದು ಕೃಷ್ಣಾರ್ಪಣ ಅನ್ನೋದು, ಹೇಳೋದು ಕೃಷ್ಣಾರ್ಪಣ ಅನ್ನೋದು. ಹೇಳ್ತಿರ್ಲಿಕ್ಕೆ ಏನಾಗ್ತಿತ್ತು ಗೊತ್ತಾ, ಒಬ್ಬೊಬ್ಬರೇ ಖಾಲಿಯಾಗಲಿಕ್ಕೆ ಶುರುವಾದರು. ಯಮಲೋಕದಲ್ಲಿದ್ದವರೆಲ್ಲ ಕೂಡ ಪಿಶಾಚಿಯಾಗಿದ್ದವರು ಸರಿನೇ, ಯಮಲೋಕದಲ್ಲಿದ್ದವರು ಕೂಡ ಉದ್ಧಾರವಾಗ್ತಾ ಇದ್ದರು. ಯಮಲೋಕ ಖಾಲಿಯಾಗಲಿಕ್ಕೆ ಶುರುವಾಯ್ತಂತ. ಅವನೇನು ಮಾಡಿದೆ ಗೊತ್ತಾ, ಬರ್ತಾ ಬರ್ತಾ ಒಳ್ಳೆ ಸಾತ್ವಿಕ ವ್ಯಕ್ತಿ ಇವನು. ನಮ್ಮ ತಂದೆಯಾದ, ಅವನ ಅಣ್ಣ ಆದ, ವಂಶದವರೆಲ್ಲ ಮುಗಿತಾ ಬಂದರು, ನಾನು ಯಾಕೆ ಸುಮ್ಮನೆ ಕೊಡಬೇಕು, ನರಕದವ್ರನ್ನೆಲ್ಲ ಉದ್ಧಾರ ಮಾಡ್ತೀನಿ ಅಂತ ಹೊರಟುಬಿಟ್ಟ. ಸಿಂಪಲ್ ಮೆಥಡ್, ಅವನು ಹೇಳೋದು ಕೃಷ್ಣಾರ್ಪಣ, ಹೇಳೋದು ಕೃಷ್ಣಾರ್ಪಣ ಅನ್ನೋದಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಮಾಡ್ತಕ್ಕಂಥ ಒಂದು ಮಂತ್ರಕ್ಕೆ ಸಿದ್ಧಿ ಇದೆ. ನಾವು ಎಲ್ಲೋ ನೋಡ್ಕೊತಾ ಮಾಡ್ತಿರ್ತೀವಿ, ಗೊತ್ತಿರೋದಿಲ್ಲ, ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರೋ, ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಸಂತೋಷದಿಂದ ಮಾಡೋಕ್ಕೆ ಬರುತ್ತೆ ಗೊತ್ತಾಗ. ನಾವು ಮಾಡ್ತಕ್ಕಂಥ ಒಂದೊಂದು ಸ್ತೋತ್ರವೂ ಕೂಡ, ಒಂದೊಂದು ಶ್ಲೋಕ ಕೂಡ, ಇಡೀ ಸ್ತೋತ್ರ ಬೇಡ, ಒಂದು ಶ್ಲೋಕಕ್ಕೆ ಶಕ್ತಿ ಇರುತ್ತೆ. ಭಾರಿ ಖುಷಿಪಟ್ಟ, ನರಕ ಖಾಲಿ ಆಗಲಿಕ್ಕೆ ಶುರುವಾಯ್ತದೆ. ಯಮದೂತ್ರ ಹೇಳ್ತಾರೆ, ಯಮದೇವರೇ ಗಿರಾಕಿಗಳೇ ಸಿಗ್ತಾ ಇಲ್ಲ, ಅದೆಲ್ಲ ಇರೋರೆಲ್ಲ ಬಿಚ್ಚಿಕೊಂಡು ಹೋಗ್ತಾ ಇದ್ದಾರೆ ಈಗಾಗಲೇ. ಯಮದೇವರು ಅದನ್ನು ಕೇಳಿ ದುಃಖ ಪಡಲಿಲ್ಲ, ಅವರು ಸೀದಾ ನಾರಾಯಣನ ಹತ್ರ ಹೋದ್ರಂತೆ. ವಿಷ್ಣು ದೂತರು ಬಂದರಂತೆ, ಯಮದೇವರೇ ನಾರಾಯಣ ಕರೀತಾನೆ ಅಂತ ಹೇಳಿದ್ರು. ಯಮದೇವರು ಹೋಗ್ತಾರಲ್ಲಿ, ವಿಶೇಷ ಸ್ತೋತ್ರವನ್ನು ಮಾಡ್ತಾರೆ, ಒಳ್ಳೆ ಸ್ತೋತ್ರ ಸಿಗುತ್ತೆ ಆ ಭಾಗದೊಳಗೆ. ಯಮದೇವರು ಮಾಡಿದ ಕೃಷ್ಣ ಸ್ತೋತ್ರ, ಇದರಿಂದ ಗೊತ್ತಾಗುತ್ತೆ ವಿಷ್ಣು ಸರ್ವೋತ್ತಮ ಅಂತ. ಯಮದೇವರಿಗೆ ನಾವು ಭಯಪಡ್ತೇವೆ, ಯಮದೇವರ ಭಯ ಯಾವ ನಮಗೆ ತಪ್ಪುತ್ತೆ ಅಂದರೆ, ಯಾವಾಗ ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ, ಸರ್ವೋತ್ತಮನಾದ ಭಗವಂತನ ಆಶ್ರಯಿಸಿದಾಗ ಯಾವ ನಮ್ಮ ಅಪಾಯ ನಮಗೆ ಬರೋದಿಲ್ಲ. ಭಾರಿ ದೊಡ್ಡ ಸ್ತೋತ್ರವನ್ನೇ ಮಾಡಿದ ಯಮದೇವರು. ಆಗ ಕೇಳಿದರು ನಾರಾಯಣ, ಯಮದೇವರೇ ನಿಮ್ಮ ವಿಷಯ ಹೇಳಬೇಕು ಅಂತ. ಏನು ಅಂದರೆ, ಬರ್ಕೊಂಡ್ಬಿಡಿ, ಇನ್ನು ಯಾರ್ಯಾರು ಭಗವದ್ಗೀತೆ ಮೂರನೇ ಅಧ್ಯಾಯ ಹೇಳಿ ಆ ಪುಣ್ಯ ಪಾತ್ರರಾಗ್ತಾರೋ ಅವ್ರನ್ನ ಒಳಗೆ ಸೇರಿಸಲೇಬೇಡಿ, ಎಲ್ಲ ನಮ್ಮ ಕಡೆ ಕಳಿಸಿಬಿಡಿ ಅಂತ ಹೇಳಿದರು. ನಮ್ಮ ಕಡೆ ಕಳಿಸಿ, ನಿಮ್ಮ ಕಡೆ ಇಟ್ಕೊಳ್ಳೇಬೇಡಿ ಅಂತ ಹೇಳಿದ್ರು. ಯಮದೇವರು ಖುಷಿಯಾಯ್ತು, ತಾಯಿ ನನಗಂತೆ ಅವರೇನು ಶಿಕ್ಷೆ ಮಾಡೋಕ್ಕಂತ ಮಾಡೋರಲ್ಲ, ಪಾಪಗಳನ್ನ ಶಿಕ್ಷೆ ಮಾಡ್ತಾರಷ್ಟೇ, ಪಾಪಗಳಿಲ್ಲ ಅಂದ್ರೆ ನನಗೇನು ಯೋಚನೆ ಅಂತ ನಿಶ್ಚಿಂತೆಯಾಗಿ ಒಪ್ಕೊಂಡ್ಬಿಟ್ರು. ಆಗ ಹೇಳ್ತಾರೆ, ನೋಡಿದ್ದೀರಾ, ಆ ಜಡ ಅಂತಕ್ಕಂಥ ಬ್ರಾಹ್ಮಣ ಉದ್ಧಾರವಾಗಿದ್ದು ತಾನು ಭಗವದ್ಗೀತೆ ಹೇಳಿಯಲ್ಲ, ತನ್ನ ಮಗ ಭಗವದ್ಗೀತೆ ಹೇಳಿ ಕೃಷ್ಣಾರ್ಪಣ ಅಂದಿದ್ದಕ್ಕೆ ಪಿಶಾಚಿಯವರಿಂದ ಉದ್ಧಾರ ಆಗ್ತಿದ್ದಾರೆ. ಈ ಕಥೆ ಕೇಳಿದರೆ ನಿಮಗೆ ಅರ್ಥ ಆಗುತ್ತೆ ಭಗವದ್ಗೀತೆಯ ಶಕ್ತಿ ಎಷ್ಟು ದೊಡ್ಡ ಶಕ್ತಿ ಅಂತೆ. ನಾವು ಈ ರೀತಿ ಯೋಚನೆ ಮಾಡಬಾರದು, ನಮ್ಮ ಮಗನಿಗೆ ಭಗವದ್ಗೀತೆ ಹೇಳ್ಕೊಟ್ಬಿಡೋಣ, ಮೂರನೇ ಅಧ್ಯಾಯ ಹೇಳ್ಕೊಡೋಣ, ಆ ಪಿಶಾಚಿಗಳಾದ್ಮೇಲೆ ಅವ್ರು ಹೇಳಿ ಉದ್ಧಾರ ಮಾಡಲಿ ಅಂತ ಕಾಯಬಾರದು. ಅವನೇ ಆ ಪಿಶಾಚಿ ಆಗ್ತಾನೆ, ಯಾರಿಗೂ ಗೊತ್ತಿವೆ, ಯೋಚನೆ ಮಾಡಬಾರ್ದು ಎಲ್ಲ ಕೂಡ. ನಾವೇ ಹೇಳಿಬಿಟ್ರೆ ನಿಶ್ಚಿತ್ಯ ಆಗ ಪಿಶಾಚಿಯನ್ನು ನಮಗೂ ಬರೋದಿಲ್ಲ, ಹಿಂದವ್ರು ಉದ್ಧಾರ ಮಾಡಿದ ಪುಣ್ಯ ಬೇರೆ ಬರೋದು. ಜೊತೆಗೆ ಈಗಾಗಲೇ ಅಂದರೆ ಒಂದೊಂದು ಅಧ್ಯಾಯಕ್ಕೆ ಎಷ್ಟು ಮಹತ್ವ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ. ಭಗವದ್ಗೀತೆ ಒಂದೊಂದು ಅಧ್ಯಾಯ ಭಾರಿ ಚಿಕ್ಕ ಅಧ್ಯಾಯ, ಇಡೀ ಗ್ರಂಥನೇ 700 ಒಂದು ಶ್ಲೋಕ ಇದ್ದಾಗ ಎಷ್ಟಿರ್ಬೋದು ಯೋಚನೆ ಮಾಡಿ. ಎಲ್ಲ 30-40 ಅಷ್ಟೇ ಶ್ಲೋಕಗಳು ಹೊರತು ಹೆಚ್ಚಿಲ್ಲ. ಮೊದಲನೇದು 72 ಶ್ಲೋಕ, ಕೊನೆಯದು 78 ಶ್ಲೋಕ, ಉಳಿದೆಲ್ಲ 20-30 ಆ ಬಾಡಲ್ಲ ಜಾಸ್ತಿ ಇಲ್ಲೇ ಇಲ್ಲ. ಆ ಶ್ಲೋಕ ಹೇಳಿದ್ರೆ ಎಷ್ಟು ಸುಲಭ ಆಗುತ್ತೆ ಯೋಚನೆ ಮಾಡಬೇಕು. ಸಿದ್ಧಿ ಎಷ್ಟು ಜಾಸ್ತಿ, ಶ್ರಮ ಎಷ್ಟು ಕಡಿಮೆ, ಅತ್ಯಂತ ಕಡಿಮೆ ಶ್ರಮ ಕಡಿಮೆ ಟೈಮು, ಬರತಕ್ಕಂಥ ಲಾಭ ಮಾತ್ರ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಫಲಿತಾಂಶ ಆ ಜಡಬ್ರಾಹ್ಮಣ ಉದ್ಧಾರವಾದ, ಅದೆಲ್ಲ ಅರ್ಥ ಹೇಳ್ತಾರೆ. ಜಡ ಬ್ರಾಹ್ಮಣ ಎಂಥವನವನು, ಜಡ ಸುಮ್ಮನೆ ಕೂತವನು, ಜಡ ಕಲ್ಲು ಕೂತ ಕೂತಿದ್ದಾನೆ ಅಂತ ಹೇಳ್ತಾರೆ. ಕರ್ಮ ಭ್ರಷ್ಟನಾದವನು, ಫಸ್ಟ್ ಪರೀಕ್ಷೆ ನಾಳೆ ಇದೆ ಓದ್ತಾನೇ ಇಲ್ಲ ಇವನಿಗೆ, ಕಲ್ಲು ಅಂತ ಕರೀತಾರೆ. ಏನ ಬುದ್ಧಿ ಇದೆ ನನಗೆ, ನಾಳೆ ಪರೀಕ್ಷೆ ಇದೆ ಓದು, ಅದು ಯಾವುದು ತೆಗೆದ ವಾರಪತ್ರಿಕೆ ತೆಗೆದ ಓದಕ್ಕೋಸ್ಕರ, ಟೆಕ್ಸ್ಟ್ ಬುಕ್ ಓದಯ್ಯ ಅಂತ ಹೇಳ್ತಾರೆ. ಸುಮ್ಮನೆ ಕೂತ್ರೆ ಓದು ಅಂದ, ಓದಕ್ಕೆ ಹೋದಾಗ ಟೆಕ್ಸ್ಟ್ ಬುಕ್ ಓದು ಅಂತ ಹೇಳಿ. ಅದು ಸುಮ್ಮನೆ ಕೂಡೋನು ಕೆಲಸ ಮಾಡೋ ಅನ್ಬೇಕು, ಕೆಲಸ ಮಾಡಲಿಕ್ಕೆ ಹೊರಟಾಗ ವಿಹಿತ ಕರ್ಮ ಮಾಡು ಅಂತ ಹೇಳಿ. ಯಾವುದೇ ಕರ್ಮ ಮಾಡಬಾರದು. ಬೆಳಿಗ್ಗೆ ಹೇಳ್ತಾನೆ, 7-8-9 ಹೇಳ್ತಾನೆ, ಮತ್ತು ಮೈ ಮುರಿದ ಕೊಡ್ತಾನೆ, ಬೆಡ್ ಕಾಫಿ ಶುರು ಮಾಡ್ತಾನೆ. ಹಾಗೆ ಮಾಡಬೇಡ, ಸ್ನಾನ ಮಾಡು, ಆಚಮನ ಮಾಡು, ಸಂಧ್ಯಾವಂದನೆ ಮಾಡು, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ. ಆ ಪುಣ್ಯದ ಫಲದ ಮುಂದೆ ಬೇರೆ ಏನೂ ಇರೋದಿಲ್ಲ. ನಮ್ಮ ಜನಕ್ಕೆ ಅದೆಲ್ಲ ಬೇಸರದ ಕೆಲಸ ಇದ್ದಾಗ, ಇದೇನಿದು ಅನ್ವಾಂಟೆಡ್ ಥಿಂಗ್ ಅಂತೆ. ನೀವು ಮಾಡಿ ನೋಡಿ ಗೊತ್ತಾಗುತ್ತೆ. ಜನ ಏನು ತಿಳ್ಕೊಂಡಿರ್ತಾರೆ, ಇದೆಲ್ಲ ಮಾಡೋದ್ರಿಂದ ಮುಂದೆ ಮೋಕ್ಷಕ್ಕೆ ಹೋಗ್ತಾನೆ, ಭಾರಿ ಸುಖವಾಗಿರ್ತಾನೆ ಅಂತ ಅಷ್ಟೇ ಕೇಳಿರ್ತಾರೆ. ಇವರೇನು ವಚನ ಮಾಡ್ತಾರೆ ಗೊತ್ತಾ, ಹುಡುಗರು ಮುಂದೆಂದೋ ಮೋಕ್ಷಕ್ಕೋಗಿ ಸುಖ ಪಡೋದಕ್ಕಿಂತ ಈಗಲೇ ಕಾಫಿ ಕುಡಿಯೋದು ವಾಸಿ ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಹಾಗೆ ತಿಳ್ಕೊಬೇಡಿ, ಸಂಧ್ಯಾವಂದ್ಯ ಮಾಡಿ ಆಗಲೇ ಎಂಜಾಯ್ಮೆಂಟ್ ಬರುತ್ತೆ ಗೊತ್ತಾ ನಿಮಗೆ. ಸಂಧ್ಯಾವಂದ್ಯ ಮಾಡಿ ಸುಖ ಇದೆ, ದೇವಪೂಜೆ ಮಾಡಿ ಸುಖ ಇದೆ, ಮುಂದೆ ಮೋಕ್ಷಕ್ಕೆ ಹೋಗೋದು ಒಂದು ಕಡೆಗೆ ಇರಲಿ, ಆ ಮಾಡ್ತಿರ್ಬೇಕಾದ್ರೆ ಆನಂದ ಸಿಗುತ್ತೆ. ಅದನ್ನು ಯೋಚನೆ ಮಾಡಬೇಕು. ಉದಾಹರಣೆ ಏಕಾದಶಿ ಉಪವಾಸನೆ ತಗೊಳ್ಳಿ. ಏಕಾದಶಿ ಉಪವಾಸನೆ ಒಂದು ಮಾಡಬೇಕು ಮಾಡ ಅಂದ್ಕೊಂಡಿರ್ತಾನಲ್ಲ, ಭಾರಿ ಪ್ರಾಬ್ಲಮ್ ಅವನಿಗೆ. ಎಲ್ಲೋ ಕೇಳ್ಬಿಡ್ತಾರೆ ಏಕಾದಶಿ ಮಾಡಲೇಬೇಕು, ಮಾಡದೆ ಹೋದರೆ ಭಾರಿ ಪಾಪ. ಬರೀ ಪಾಪ ಅಲ್ಲ, ಭಾರಿ ಪಾಪ. ಎಷ್ಟು ಪಾಪ ಅಂದರೆ ಅಷ್ಟು ಪಾಪ ಬೇರೆ ಏನು ಮಾಡಿದ್ರೂ ಬರೋದಿಲ್ಲ. ಅಷ್ಟು ಪಾಪ ಏಕಾದಶಿ ಉಪವಾಸ ಮಾಡದೆ ಹೋದರೆ ಬರುತ್ತೆ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಮಾಡಿದರೆ ಪುಣ್ಯ ಅಂತ ಅಕಸ್ಮಾತ್ ಕೇಳಿರ್ತಾರೆ, ಆದರೆ ಎಷ್ಟು ಪಾಪ ಅಂತ ಜನ ಗೊತ್ತಿರೋದಿಲ್ಲ. ಅದಕ್ಕೆ ದಾಸರು ಹೇಳಿದರು, ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿಯ ಸಾರು ತಲಿದೆ. ಸಣ್ಣ ಪುಟ್ಟ ನರಕ ಅಲ್ಲ, ಘೋರ ನರಕ. ನರಕದಲ್ಲಿ ಎರಡು ಭಾಗ ಇಲ್ಲ, ಎಲ್ಲ ನರಕವೂ ಘೋರ ನರಕವೇ. ಅದರಲ್ಲೂ ಕೂಡ ರೌರವಾದ ನರಕಗಳು ಅಂದರೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ನರಕ ಇದೆ. ಅಲ್ಲಿ ಏನು ಮಾಡ್ತಾರೆ ಅಂತ ಯಮದೇವತರು, ಹಂದಿಯ ಸುಡುವಂತೆ ಸುಡಿಸುವ ಯಮನು ಅಂತ ಹೇಳ್ತಾರೆ. ಹಂದಿ ಸುಡಿಸ ಸುಡಿಸ್ತಾರಂತೆ. ಕಥೆ ಕೇಳಿಬಿಟ್ರೆ ಏಕಾದಶಿ ಉಪವಾಸ ಮಾಡಿ ಒಳ್ಳೇದಾಗುತ್ತೋ ಬಿಡುತ್ತೋ, ನರಕಕ್ಕೆ ಹೋಗೋದಂತೂ ನಮಗೆ ಬೇಡ. ಆ ಹಂದಿ ಸುಡಿಸ ಸುಡೋ ಯೋಗ ಅಂತ ನಮಗೆ ಬರೋದು ಬೇಕಾಗಿಲ್ಲ ಅನಿಸ್ಬಿಡುತ್ತೆ. ಆಚಾರ ಹೇಳ್ತಾರೆ, ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿ ಕಾನಿಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೇ ಹರಿವಾಸ. ಭೂಮಿಯಲ್ಲಿ ಏನೇನು ಪಾಪಗಳು ಉಂಟು, ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ ಇತ್ಯಾದಿ ಎಲ್ಲ ಪಾಪಗಳು ಒಂದೇ ಕ್ಷಣ ಬರಬೇಕು ಅಂತಿದ್ರೆ ಏಕಾದಶಿ ತಿಂದುಬಿಡಿ ಸಾಕು ಅಂತ ಹೇಳಿ. ಏಕಾದಶಿ ತಿಂದುಬಿಟ್ರೆ ಎಲ್ಲ ಪಾಪಗಳ ರಾಶಿ ತುಂಬಿರುತ್ತೆ. ಎಂಥ ಪಾಪ ಕಟ್ಕೊಳ್ತಕ್ಕಂಥ ವ್ರತ ಮಾಡದೆ ಹೋದರೆ, ಪುಣ್ಯ ಕಟ್ಕೊಳ್ತಕ್ಕಂಥ ವ್ರತ ಮಾಡಿಬಿಟ್ರೆ, ಆ ಪುಣ್ಯನೂ ಅಷ್ಟೇ, ಸಾಮಾನ್ಯ ಪುಣ್ಯ ಅಲ್ಲ. ಮತ್ತೆ ಪಾಪ ಬಂದರೂ ಹಾಗೇನೆ, ಪುಣ್ಯ ಬಂದರೂ ಹಾಗೇನೆ. ಪಾಪ ಪುಣ್ಯ ಹೇಗೆ ಬರುತ್ತಂತೆ, ನ ಕಾಶಿ ನ ಗಯಾ ಗಂಗಾ ನ ರೇವಾ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನಾತ್. ಕಾಶಿ ಗಂಗಾದಿ ಎಲ್ಲ ತೀರ್ಥಗಳು, ಎಲ್ಲ ಕ್ಷೇತ್ರಗಳು ಎಷ್ಟು ಯಾತ್ರೆ ಸರಿಯಾಗಿ ಮಾಡಿದರೂ ಕೂಡ ಏಕಾದಶಿಯ ಪುಣ್ಯದ 1/16 ಆಗೋದಿಲ್ಲ ಅಂತ, ಅಷ್ಟು ಪುಣ್ಯ ಏಕಾದಶಿ ಜಾಸ್ತಿ ಬರುತ್ತೆ. ಎಲ್ಲ ವ್ರತ ಉಪವಾಸಗಳ ಪುಣ್ಯ ಒಂದು ಕಡೆಗೆ, ಏಕಾದಶಿ ಉಪವಾಸದ ಪುಣ್ಯ ಒಂದೇ ಒಂದು ಕಡೆ. ಅಷ್ಟು ಜಾಸ್ತಿ ಪುಣ್ಯ ಕೊಡ್ತಕ್ಕಂಥ ವ್ರತ ಏಕಾದಶಿ ಒಂದೇ. ಮತ್ತೆ ಹೇಳ್ತಾರೆ, ಜಗತ್ತಿನೊಳಗೆ ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿಚ ಏಕಾದಶ್ಯುಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಸಿ. ಅಶ್ವಮೇಧಾದಿ ಸಾವಿರಾರು ಯಾಗಗಳು, ವಾಜಪೇಯಾದಿ ಯಾಗಗಳು ಎಷ್ಟು ಮಾಡಿದರೂ ಕೂಡ ಏಕಾದಶಿ ಉಪವಾಸದ ಪುಣ್ಯ ಅದರ 16 times ಜಾಸ್ತಿ ಇರುತ್ತೆ ಲೆಕ್ಕ ಇಟ್ಕೊಂಡಿರೋದು. ಇದು ಅರ್ಥ, ಅಶ್ವಮೇಧಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಜೀವ ಮಾತ್ರ ಒಂದು ಸರ್ತಿ ಮಾಡೋದು ಕಷ್ಟ ಅದು. ವಾಜಪೇಯ ಇತ್ಯಾದಿ ಮಾಡೋದಂತೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾತ್ರೆಗೆ ಎಷ್ಟು ಖರ್ಚಾಗುತ್ತೆ ಯೋಚನೆ ಮಾಡಿ. ಅಂತೆಲ್ಲ ಖರ್ಚು ಒಂದು ಕಡೆಗೆ, ಏಕಾದಶಿ ದಿವಸ ಪುಣ್ಯ ಭಾರಿ ಸುಲಭ. ಏಕಾದಶಿ ಖರ್ಚು ಗೊತ್ತಾ? ಏನು ಖರ್ಚಿಲ್ಲ, ಯಾಕೆ ಗೊತ್ತಾ? ಏನು ಗೆದ್ದೇ ಇಲ್ಲ ಅದರೊಳಗೆ. ಏಕಾದಶಿ ಖರ್ಚಲ್ಲಿ ಯಾರು ಸೇವೆ ಬರ್ಸಾಗಿಲ್ಲ. ಏಕಾದಶಿ ಸೇವಾ 10 rupees ಅಂತ ಬರ್ಸಾಗಿಲ್ಲ. ಏಕೆಂದ್ರೆ ತೀರ್ಥ ಅಷ್ಟೇ, ಅದು ಒಂದು ತೀರ್ಥ, ಅದಕ್ಕೇನಿಲ್ಲ. ತುಳಸಿ ಕೂಡ ಒಂದು ಹಾಕಿ ತೆಗೆದ್ರದಷ್ಟೋ ಅಷ್ಟೇ, ತುಳಸಿ ಸಮೇತ ತಗೊಳ್ಳೋಗಿಲ್ಲ ಏಕಾದಶಿ ತೀರ್ಥ. ಅಷ್ಟು ಸಿಂಪಲ್ಲು ವ್ರತ ನೋಡಿದ್ರೆ, ಅಷ್ಟು ಪುಣ್ಯ ನೋಡಿದ್ರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವ್ರತ ಬಿಡ್ತಾರೆ ಜನ, ಎಷ್ಟು ಮೂರ್ಖರು ಅಂತ ಹೇಳ್ತಾರೆ. ವರಮಹಾಲಕ್ಷ್ಮಿ ಮಾಡ್ತಾರೆ ಎಷ್ಟು ಖರ್ಚಾಗುತ್ತೆ, ಅನಂತಪ್ಪಕ್ಕೆ ಎಷ್ಟು ಖರ್ಚಾಗುತ್ತೆ. ಏಕಾದಶಿಗೆ ಮಾಡಿದರೆ ಮನೆಗೆ ಯಾರೂ ಬರೋದಿಲ್ಲ ಖರ್ಚಾಗಲಿಕ್ಕೆ. ಏಕಾದಶಿ ಮನೆ ಯಾರು ಬರೋದಿಲ್ಲ ಬರ್ತಪ್ಪ. ಅಂದಮೇಲೆ ಖರ್ಚು ಇರೋ ಖರ್ಚು ಮುಗಿದೋಯ್ತು, ತೀರ್ಥ ಕೂಡ ಖರ್ಚಾಗೋದಿಲ್ಲ. ಹಾಗಾಗತ್ತೆ, ಇರೋ ಆ ತೀರ್ಥ ಕೂಡ ಖರ್ಚಾಗೋದಿಲ್ಲ, ಆರಾಮಾಗಿರ್ಬೋದು. ಪುಣ್ಯ ಮಾತ್ರ ಯಾವ ಪುಣ್ಯವನ್ನು ಕಂಪೇರ್ ಮಾಡೋಕ್ಕೆ ಬರೋದಿಲ್ವಂತೆ, ಅಷ್ಟು ಪುಣ್ಯ ಬರೋದು. ಅಂತ ಪುಣ್ಯ ಮಾಡೋದನ್ನು ಬಿಟ್ಟು ನಾವು ಕುತ್ಕೊಂಡ್ರೆ ಜಡ ಅಲ್ಲದೆ ಇನ್ನೇನಾಗ್ತಾನೆ ಮನುಷ್ಯ? ಜಡ ಅಂದರೆ ಜಡನೇ, ಮಾಡಬೇಕಾದ ಕೆಲಸ ಮಾಡೋದಿಲ್ಲ, ಮಾಡಬೇಕಾದ ಕೆಲಸ ಮಾಡ್ತಾನೆ ಇರ್ತಾನೆ. ಇನ್ನೊಂದಕ್ಕೆ ತಿಳ್ಕೊಂಡಿರಬೇಕು, ಸದಾಚಾರ ಬಿಟ್ಟರೆ ಮನುಷ್ಯ ಸುಮ್ಮನೆ ಕೊಡೋದಿಲ್ಲ, ದುರಾಚಾರ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ನಿನ್ನೆ ಹೇಳಿದೆ, ಬೆಳಕು ಹೋದರೆ ಸುಮ್ಮನೆ ಇರೋದೆಲ್ಲ ಜಾಗ, ಕತ್ಲೆ ಬಂದೇ ಬರುತ್ತೆ. ಅದಕ್ಕೆ ಜ್ಞಾನ ಹೋದರೆ ಅಜ್ಞಾನ ಬಂದೇ ಬರುತ್ತೆ, ಮಿಥ್ಯಾಜ್ಞಾನ ಬಂದೇ ಬರುತ್ತೆ. ಇವತ್ತು ನಮ್ಮ ಜನಕ್ಕಾಗಿದ್ದ ಅನಾಹುತ ಅದೇನೆ. ಸಂಧ್ಯಾನ್ನ ಬಿಡಿಸಿದ್ರು, ಪೂಜೆ ಬಿಡಿಸಿದ್ರು, ಸುಮ್ಮನೆ ಕೊಡಲಿಲ್ಲ ಅವನು, ಎಲ್ಲ ಚರ್ಚ್ಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ, ಬಿಡೋದಿಲ್ಲ. ಮನುಷ್ಯ ಸುಮ್ಮನೆ ಇರಲಿಕ್ಕೆ ಆಗೋದೇ ಇಲ್ಲ ಅದನ್ನು. ಯಾವನ ಕರೀತಾನೆ ಎಲ್ಲ ಹೋಗೇ ಬಿಡ್ತಾನೆ. ಈ ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಸದಾಚಾರ ಯಾತಕ್ಕೆ ಬೇಕು ಅಂದರೆ, ದುರಾಚಾರಿ ಆಗಬಾರ್ದು ಅನ್ನೋ ಕಾರಣಕ್ಕಾದ್ರೂ ಸದಾಚಾರ ನಮಗೆ ಬೇಕಾಗುತ್ತೆ. ಮನೇಲಿ ಅಡುಗೆ ಮಾಡಲಿಲ್ಲ, ಸುಮ್ಮನೆ ಕೊಡ್ತಾನೆ ಹುಡುಗ, ಹೊರಗೆ ತಿಂದೇ ತಿಂತಾನೆ, ಬಿಡೋದಿಲ್ಲ. ಮನೇಲಿ ಅನ್ನ ಇಲ್ಲದೆ ಉಪವಾಸ ಇರೋದಿಲ್ಲ, ಬೇರೆ ಕಡೆ ತಿಂತಾನೆ. ಸದಾಚಾರ ಬಿಟ್ಟು ಸುಮ್ಮನೆ ಇರೋದಿಲ್ಲ, ದುರಾಚಾರಕ್ಕೊಳಗಾಗಿ ಆಗ್ತಾನೆ. ಫಲಿತಾಂಶ ಒಂದು ಪಿಶಾಚಿಯಾಗಿ ಆಗ್ತಾನೆ. ಆ ದೃಷ್ಟಿಯಿಂದ ಭಗವದ್ಗೀತೆ ಎಚ್ಚರಿಸ್ತಾ ಇದೆ, 3ನೇ ಅಧ್ಯಾಯಕ್ಕೆ ಕರ್ಮಯೋಗ ಅಂತಾನೆ ಹೆಸರು. ಪರ್ವಾತ್ ಒಂದು ಮಾತು ಹೇಳ್ತಾನೆ, ನಾ ಕರ್ಮ ಮಾಡೋದಿಲ್ಲ ಸುಮ್ಮನೆ ಕೂಡ್ತೀವಿ ಅಂತ ಹೇಳೋದಕ್ಕೆ ಹೋಗಬೇಡಿ. ಜಗತ್ತಿನಲ್ಲಿ ಕರ್ಮ ಮಾಡದೆ ಸುಮ್ಮನೆ ಕೂಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಹಿ ಕಚ್ಚಿತ್ ಜಣವಪಿ ಜಾತು ತಿಷ್ಠತಿ ಅಕರ್ಮ ಕೃತ. ಆ ಶ್ಲೋಕ ನೆನಪಿಟ್ಟುಕೊಂಡ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅವನು ಬದುಕಿದ್ದಾನೆ ಅಂದರೆ ಏನಾದ್ರು ಮಾಡ್ತಾನೆ ಇರ್ತಾನೆ. ಸ್ವಾಮಿನ ಸುಮ್ಮನೆ ಕೂತ್ರೆ ಏನು ಮಾಡ್ತೀರಿ? ಕೂಡೋದೇ ಒಂದು ಕರ್ಮ ನೆನ್ಪಿಟ್ಕೊಂತ ಹೇಳ್ತಾರೆ. ಕೂಡೋದು ಒಂದು ಕರ್ಮನೇ. ನಾವು ಸುಮ್ಮನೆ ಓಡಾಡ್ತಿದ್ರೆ ಅದು ಒಂದು ಕರ್ಮನೇ. ಎನಿ ಆಕ್ಟಿವಿಟಿ ಇಸ್ ಕರ್ಮ. ಅಂದರೆ ಆಕ್ಟಿವಿಟಿ ಇಲ್ಲದೆ ಸೇರೋದು ಡೆಡ್ ಬಾಡಿ ಆದಾಗ ಮಾತ್ರ, ಇಲ್ಲದೆ ಹೋದ್ರೆ ಎಂದೂ ಕೂಡ ಅವನಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಕರ್ಮ ಮಾಡಬೇಕು ಅಂತ ಆಯ್ತಲ್ಲ, ಸರಿಯಾಗಿದೆ, ಏನೋ ಕರ್ಮ ಮಾಡಬೇಡ, ಆಪತ್ತು ಬರುತ್ತೆ, ಮಾಡಬೇಕಾದ್ ಮಾಡಿಸ್ತೆ. ಇವತ್ತು ಆಫೀಸ ಸುಮ್ಮನೆ ಕುತ್ಕೊಳ್ಳೋದಕ್ಕಿಂತ ಕೆಲಸ ಮಾಡಿಬಿಟ್ರೆ ಸಂಬಳ ಬರುತ್ತೆ ನೆನಪಿರ್ಬೇಕು, ಇಲ್ಲ ಡಿಸ್ಮಿಸ್ ಆಗ್ತಾನೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಕರ್ಮ ಬಿಡೋದಕ್ಕಂತೂ ಸಾಧ್ಯ ಇಲ್ಲ, ಕೆಟ್ಟ ಕರ್ಮ ಮಾಡಿದ್ರೆ ಅಪಾಯ ಇದೆ, ಒಳ್ಳೆ ಕರ್ಮ ಮಾಡಿ ಏನು ಸಮಸ್ಯೆ ಇಲ್ಲ. ಅಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತೆ, ಉತ್ತರ ಕೊಡ್ತಾರೆ. ಏನು ಪ್ರಶ್ನೆಗಳು ಅಂದರೆ, ಕೆಲವು ಕಡೆ ನಾವು ಕೇಳಿರ್ತೇವೆ, ಕರ್ಮಣ ಬದ್ಧತೆ ಜಂತು ವಿದ್ಯೆಯಾಚ ವಿಮುಚ್ಯತೆ. ಮಹಾಭಾರತದ ಶ್ಲೋಕ ಅವನು ಶಾಂತಿ ಪರ್ವದಲ್ಲಿ ಬರುತ್ತೆ. ಕರ್ಮಣ ಬದ್ಧತೆ ಜಂತು ವಿದ್ಯೆಯಾತು ವಿಮುಚ್ಯತೆ. ಕರ್ಮದಿಂದ ಬಂಧಿತನಾಗ್ತಾನೆ, ವಿದ್ಯೆಯಿಂದ ಬಿಡುಗಡೆ ಹೊಂದ್ತಾನೆ. ಅಂದರೆ ಕರ್ಮ ಬಂಧಕ ಜ್ಞಾನ ಮೋಚಕ ಅಂತ, ಕರ್ಮ ಬಂಧಕ ಜ್ಞಾನ ಮೋಚಕ. ಅಂದಮೇಲೆ ಕರ್ಮ ಯಾತಕ್ಕೆ ಬೇಕು, ಜ್ಞಾನನೇ ಹಿಡ್ಕೊಂಡ್ಬಿಟ್ರೆ ಸಾಲದೆ ಅಂತ ನಮ್ಮ ಪ್ರಶ್ನೆ. ಕರ್ಮ ಬಂಧಕ ಅಂದಮೇಲೆ ಯಾತಕ್ಕೆ ಮಾಡಬೇಕದನ್ನ, ಕರ್ಮ ಬಿಟ್ಟು ಬಿಡೋಣ. ಈ ಮಾತು ಅನೇಕರಲ್ಲಿ ಕೂತಿದ್ದಕ್ಕೇನೆ ಕೆಲವು ಮತಾಚಾರ್ಯ ಹೇಳಿಬಿಟ್ರು, ಮುಮುಕ್ಷೋಹ ಕರ್ಮ ಸನ್ಯಾಸ ವಿಧಾನ, ಮೋಕ್ಷ ಬೇಕಾದ್ರೆ ಕರ್ಮ ಬಿಟ್ಟುಬಿಡಿ ಅಂತಲೇ ಹೇಳಿಬಿಟ್ರು. ಆ ಇಂಪ್ಯಾಕ್ಟ್ ಜನಕ್ಕೆ ಬಂದಿದ್ದಕ್ಕೆ ಏನಾಯ್ತು ಅಂದರೆ, ಕರ್ಮ ಬಿಡ ಅಭ್ಯಾಸ ಮಾಡಿದರು, ಕರ್ಮ ಬಂಧಕ ಅಂತಿದೆಯಲ್ಲ ನೋಡಿದ್ರ, ಭಗವಂತ ಉತ್ತರ ಕೊಡ್ತಾನೆ. ಅದಕ್ಕೆ ಭಗವದ್ಗೀತೆ ಎಷ್ಟು ಚಿಕ್ಕ ಗ್ರಂಥನೋ ಅಷ್ಟು ದೊಡ್ಡ ತತ್ವ ಹೇಳುತ್ತೆ. ಭಗವಂತ ಹೇಳ್ತಾನೆ, ಅರ್ಜುನ ಕರ್ಮ ಬಂಧಕ ಅನ್ನೋ ಮಾತು ಸರಿ, ಆದರೆ ಕರ್ಮ ಸುಮ್ಮನೆ ಬಂಧಕವಾಗೋದಿಲ್ಲ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಾವಾಗ ಭಗವಂತನ ಪೂಜೆ ಅಂತ ಮಾಡ್ತೇವೋ ಆಗ ಬಂಧನ ಅಲ್ಲ, ಯಾವಾಗ ನಮಗೆ ಅಂತ ಮಾಡ್ತೇವೋ ಬಂಧನ ಆಗುತ್ತೆ ಅಂತ ಹೇಳಿದ. ಭಗವಂತನ ಪೂಜೆ ಅಂತ ಮಾಡಿದರೆ ಬಂಧನ ಇಲ್ಲ, ನಮಗೆ ಅಂತ ಮಾಡಿಕೊಂಡಾಗ ಬಂಧನ ಆಗುತ್ತೆ. ಎಲ್ಲೋ ಬೆಳೆ ತುಂಬ ತುಳಸಿ ಬಿಡಿಸಿರ್ತಾರೆ, ಹೂ ಬೆಳೆಸಿರ್ತಾರೆ, ತಿಳ್ಕೊಬೇಡ. ಯಾರೋ ಬರ್ತಾನೆ ಕಿತ್ಕೊಡ್ತಾರೆ ತುಳಸಿ, ತಕ್ಷಣ ಬೈಲಕ್ಕೆ ಹೋಗ್ತೀವಿ, ಏನಯ್ಯ ಅಂತ ಕೇಳಿದೆ, ದೇವರಿಗೆ ಅಂತ. ಹಾ, ತಗೊಂಡು ಒಂದೆರಡು ತೊಗೊಂಡು ಹೋಗು ಅಂತ ಹೇಳಿ, ತಕ್ಷಣ ದೇವರಿಗೆ ಅಂತಷ್ಟು ಬಂಧನ ಕಾರ್ಯ ತಪ್ಪಿ ಹೋಯ್ತು. ತನಗೆ ಅಂತಷ್ಟ ಹೇಳಿದ ಇನ್ನೊಂದು ಬಂದ್ರೆ ನೋಡು ಓಡಿಸ್ಬಿಡ್ತೇನೆ, ಬರಬೇಡ ಅಂತ ಹೇಳ್ತಾರೆ. ದೇವರಿಗೆ ನಾಳೆನ ಬಾ ತೊಗೊಂಡು ಹೋಗು ಅಂತ ಹೇಳ್ತಾನೆ. ಮತ್ತೆ ದೇವರಿಗೆ ಅಂತ ಮನೆಯಲ್ಲಿ ಇಲ್ಲೋ ಹಾಕಿದ್ರೆ ಬಾ, ನಾವು ನಾಳೆಗೆ ತಗೊಂಡು ನಮ್ಮನೆ ಹೂ ತಗೊಂಡು ತುಳಸಿ ತಗೊಂಡು ಪರವಾಗಿಲ್ಲ. ಅದು ದೇವರಿಗೆ ಅಂದ್ರೆ ಎಷ್ಟಾಯ್ತು ಯೋಚನೆ ಮಾಡಿದ್ರೆ, ಒಂದು ಕರ್ಮ ತನಗೆ ಅಂದ್ರೆ ಬಂಧಕ, ಮತ್ತೊಬ್ಬರಿಗೆ ಅಂದ್ರೆ ಮೋಚ. ಯಾರದೋ ಮನೆಗೆ ಹೋಗ್ತಾನೆ, ನನಗೊಂದು 10,000 ರೂಪಾಯಿ ಕೊಡಿ ಅಂತ ಕೇಳ್ತಾನೆ, ಯಾತಕ್ಕೆ ಅಂತ ಮನೆ ಕಟ್ಸ್ಬೇಕಾಗಿದೆ ನಾನು ಅಂತಾನೆ. ಭಿಕ್ಷೆ ಬಿಡ್ತೀಯ, ಹೋಗು, ಬುದ್ಧಿ ಇಲ್ಲ ಅದು ಬೈದು ಬಿಡ್ತಾನೆ. ಬಿಟ್ಟು ನಾಚಿಕೆ ಆಗೋದಿಲ್ಲ ನನಗೆ, ಇಲ್ಲ ಬಾಡಿಗೆ ಬಂದಿರು, ಮನೆ ಸ್ವಂತ ಮನೆ ಕಟ್ಬೇಕಿದ್ರೆ ಸಾಲ ಮಾಡಿ ಬಿಟ್ಬಿಡು ಅಂತ ಹೇಳ್ತಾನೆ. ಇನ್ನೊಬ್ರು ಹೋಗ್ತಾನೆ, ಭಾರಿ ಶ್ರೀಮಂತ, 10,000 ಕೊಡಿ ಸಾಲ ಕೊಡಿ ಅಂತ ಕೇಳ್ತಾನೆ, ಚಂದ ಕೊಡಿ ಅಂತ ಕೇಳ್ತಾನೆ. ಯಾತಕ್ಕೆ ಅಂತಾರೆ, ಮಠ ಕಟ್ಸ್ಬೇಕಾದ್ರೆ ಅಂತಾರೆ. ಬಾಡಿಗೆ ಹೋರೋ ಅವನಿಗೆ ಯಾತಕ್ಕೆ ಗೊತ್ತಾ, ತನಗೆ ಅಂತ ಕೇಳ್ತಾ ಇಲ್ಲ, ಮಠಕ್ಕೆ ಅಂತ ಕೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಗೊತ್ತು, ಎಷ್ಟು ದೊಡ್ಡ ಮನುಷ್ಯ ಪಾಪ, ಹೇಳೋದಕ್ಕೆ ಬಂದಿದ್ದಾರೆ, ಅದು ಬೇರೆ ಪ್ಲಸ್ ಪಾಯಿಂಟ್. ಮತ್ತೆ ಸಾವಾರಿ ಶ್ರೀಮಂತ, ತಾನೇ ಕೊಟ್ಟಿದ್ದಾರೆ, ಮತ್ತೆ ಕೇಳ್ತಾ ಇನ್ನೂ ಸ್ವಲ್ಪ ಕೊಡಿ ಅಂತ ಕೇಳ್ತಾನೆ. ಅವಾಗ ಗೌರವ ಬರುತ್ತೆ, ಸಮಾಜದಲ್ಲಿ ಉನ್ನತ ಸ್ಥಾನ ಬರುತ್ತೆ. ಇನ್ನೊಬ್ಬರಿಗೆ ಅಂತ ಕೇಳಿದರೆ ಪುಣ್ಯ, ತನಗೋಸ್ಕರ ಕೇಳಿದರೆ ಪಾಪ. ಇನ್ನೊಬ್ಬರಿಗೆ ಕೇಳಿದರೆ ಪುಣ್ಯ ಅಂದರೆ ಭಗವಂತನಿಗೋಸ್ಕರ ಕೇಳಿದರೆ ಕೇಳಬೇಕಾ, ಬರೀ ಪುಣ್ಯದ ರಾಶಿ ಅಂತ ಹೇಳಿದ್ದೆ. ಆದ್ದರಿಂದ ದೇವರಿಗೆ 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 ಏನಾದರೂ ಕೇಳ್ಕೊಳ್ಳಿ, ದೇವರಿಗೆ ಬೇಕು. ಆ ಭಾವನೆ ಬಂತು ಅಂದರೆ ನೀರು ಮನೆಗೆ ಬೇಕು, ನೀರು ದೇವರಿಗೆ ನೀರು ಬೇಕು, ಅಭಿಷೇಕ ಮಾಡಬೇಕು, ದೇವರ ನೈವೇದ್ಯಕ್ಕೆ ನೀರು ಬೇಕು, ಅಡಿಗೆಗೆ ನೀರು ಬೇಕು. ಆಗ ನಿಮಗೆ ನೀರಿನ ಅಭಾವನೆ ಬರೋದಿಲ್ಲ. ಇಲ್ಲಿ ಹೇಗೆ ಕಂಡವರು ನೀರು ಕೊಡ್ತಾರೋ, ದೇವತೆಗಳು ನೀರು ಕೊಡ್ತಾರೋ ಗೊತ್ತಾಗ, ದೇವತೆಗಳು ಫಲ ಕೊಡ್ತಾರೆ, ದೇವತೆಗಳು ಅನುಗ್ರಹ ಮಾಡ್ತಾರೆ. ಈ ಭಾವನೆ ಬೆಳೆಸ್ಕೊಂಡು ಬಿಟ್ರೆ ನಮ್ಮ ದಾರಿದ್ರ್ಯ ಬಂದಿರೋದು ಯಾತಕ್ಕೆ ಇರುತ್ತೆ? 25 ದಿವಸದಲ್ಲಿ ನಮಗೆ ನಮಗೆ ಅಂತ್ಯವಲ್ಲ, ದಾರಿದ್ರ್ಯ ಬರುತ್ತೆ. ದೇವರಿಗೆ ದೇವರಿಗೆ ದಾರಿದ್ರ್ಯ ಹೋಗ್ಬಿಡುತ್ತೆ. ಹಿಂದಿನ ಕಾಲದ ಜನ ಮೇಲ್ನೋಟಕ್ಕೆ ಬಡವರಾಗಿರ್ತಿದ್ರು ಪಾಪ. ಊಟದ ಹೊತ್ತಿಗೆ ಏನಾದ್ರು 10-20 ಜನ ಬಂದರು ಖುಷಿ ಪಡ್ತಾರೆ, ದುಃಖ ಪಡ್ತಿದ್ದಿಲ್ಲ ಅವರು, ಖುಷಿಪಟ್ಟು ಒಂದು ಪೈಸೆ ಹೆಚ್ಚಿಕೊಳ್ಳದೆ ಊಟಕ್ಕೆ ಹಾಕ್ತಿದ್ರು. ಇವತ್ತು ಇರೋದು ಇಬ್ಬರೇ ಇರ್ತಾರೆ ದೊಡ್ಡ ಮನೆಯಲ್ಲಿ, ಯಾರಾದ್ರು ಬಂದುಬಿಟ್ಟು ಒಬ್ಬನು ಬಂದರೆ ಸಾಕು, ಬೈಲಕ್ಷಣ ಮಾಡ್ತಾರೆ. ಯಾಕೆಂದರೆ ದೇವರ ಕಾನ್ಸೆಪ್ಟ್ ಇಲ್ಲ. ಹಿಂದೆ ಅವರಿಗೆ ದೇವರು ಪೂಜೆ ಮಾಡಿದಾಗುತ್ತೆ, ಅತಿಥಿಗಳಿಗೆ ಹಾಕಿದರೆ ದೇವರು ಪ್ರೀತನಾಗ್ತಾನೆ ಅಂತ ತಿಳ್ಕೊಂಡಿದ್ದರಿಂದ ಅನ್ನಕ್ಕೆ ಬರನೆ ಬರ್ತಿರಲಿಲ್ಲ, ಸುಖವಾದ ಜೀವನ ಸಾಗಿಸ್ತಿತ್ತು. ಈ ಮಾತು ಅರ್ಥ ಮಾಡಿಕೊಂಡಾಗ ಮನುಷ್ಯನಿಗೆ ಕರ್ಮ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಅದು ಮ್ಯಾಜಿಕ್. ಒಂದೇ ಕರ್ಮ ಮೋಚಕನೂ ಹೌದು ಬಂಧಕನೂ ಹೌದು, ಒಂದೇ ಕರ್ಮ ಬಂಧಕ ಮೋಚಕ, ಅದು ಹೇಗಾಗುತ್ತೆ ಅಂತ ಪ್ರಶ್ನೆ. ಒಂದೇ ಕರ್ಮ ಬಂಧಕನೂ ಹೇಗಾಗುತ್ತೆ ಮೋಚಕನೂ ಹೇಗಾಗುತ್ತೆ? ಬಹಳ ಸುಲಭ. ಇವತ್ತು ಲಾಕಿಗೆ ಓಪನ್ ಮಾಡೋಕ್ಕೂ ಅದೇ ಕೀ, ತೆಗಲಕ್ಕೂ ಅದೇ ಕೀ. ಮತ್ತೆ ಪುಣ್ಯಕ್ಕೆ ಈ ರೀತಿ ಮಾಡಿಲ್ಲ, ಲಾಕ್ ಮಾಡ್ಲಕ್ಕೆ ಒಂದು ಕೀ, ಓಪನ್ ಮಾಡೋಕ್ಕೆ ಇನ್ನೊಂದು ಕೀ ಅಂತ ಯಾರು ಮಾಡಿಲ್ಲ. ಇವತ್ತು ಸೇಮ್ ಕೀಯಿಂದ ಎರಡೂ ಆಗುತ್ತೆ, ಅನ್ಲಾಕು ಆಗುತ್ತೆ ಲಾಕು ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಒಂದೇ ಕರ್ಮ ಬಂಧಕನವುದು ಮೋಚಕನವುದು. ಈ ಕಡೆ ತಿರಿಸಿದ್ರೆ ಲಾಕ್ ಆಗಿಬಿಡುತ್ತೆ, ಈ ಕಡೆ ತಿರಿಸಿದ್ರೆ ಕ್ಲಾಕ್ ಹೋಯ್ದು 8 ಕ್ಲಾಕ್ ಆ ಥರ ಅದು ಬಿಡುಗಡೆ ಆಗುತ್ತೆ. ಅಷ್ಟೇ, ಈ ಕಡೆ ತಿರ್ಸೋದು ಎಡಕ್ಕೆ ತಿರ್ಸೋದು, ಎಡಕ್ಕೆ ಅಂದರೆ ವಾಮಾಚಾರ ಮಾಡಿದರೆ ಬಂಧಕ, ಬಲಕ್ಕೆ ತಿರಿಸಿಬಿಟ್ರೆ ಸದಾಚಾರ ಮೋಚಕ ಅಂತ. ಕೃಷ್ಣಾರ್ಪಣ ಅಂದರೆ ಯಾವಾಗ ಅವನು ಅಂತಾನೋ ಆ ಎಲ್ಲ ಬಿಡುಗಡೆಗೆ ಕಾರಣ. ಎಲ್ಲ ಬಂಧಕ ಆಗೋದು ನಮಗೋಸ್ಕರ ಅಂತ ಮಾಡ್ಕೊಂಡು. ಇವತ್ತು ಮನುಷ್ಯನಿಗೆ ದಿನೇ ದಿನೇ ಅಭ್ಯಾಸ ಆಗ್ತಿರೋದು ಗೊತ್ತಾ, ಇನ್ನೊಬ್ಬರಿಗೆಲ್ಲ ನಿನಗೆ ನಿನಗೆ ನಿನಗೆ, ಮಕ್ಕಳಿಗೆ ಶುರು ಮಾಡ್ತಾರೆ ಹೇಳ್ಕೊಡೋದಕ್ಕೋಸ್ಕರ. ಅಪ್ಪಿತಪ್ಪಿ ಅನ್ನೋ ಮಕ್ಕಳ ಕೈಯಲ್ಲಿ ಕೊಡ್ತಾರೆ, ಆಟ ಆಡ್ತಾ ಇರ್ತಾನೆ, ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಮಗನ ಕರೀತಾರೆ ಫಸ್ಟ್, ಕರೆದ್ರೆ ಚಾಕ್ಲೇಟ್ ತಗೊಂಡು ಕೊಡ್ತಾನೆ. ಅವನು ತಕ್ಷಣ ಓಡಕ್ಕೆ ಹೋಗ್ತಾನೆ. ಆ ಹುಡುಗನ ಸೈಕಾಲಜಿ ಏನು ಗೊತ್ತಾ, ಇನ್ನೊಬ್ರಿಗೆ ಕೊಡಬೇಕು ಅಂತೇಳಿ. ಇನ್ನೊಬ್ರು ಹಾಗೆಲ್ಲ ಕೊಡಬೇಡ, ನೀನೇ ತಿನ್ನು ಅಂತ ಹೇಳ್ತಾನೆ. ತಿಂತಾನೆ, ಬಾಯಿ ಕೈ ತೊಳ್ಕೊಂಡು ಬಾಯಿ ಉಳಿಸ್ಕೊಂಡು ಹೋಗು ಅಂತ ಹೇಳ್ಬಿಡ್ತಾನೆ. ಕೈ ತೊಳೆ ಬಾಯಿ ತೊಳೆ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ ಇಷ್ಟಿಂತೆ. ಸೀದಾ ಹೋಗ್ತಾನೆ, ಮತ್ತೆ ಆಟ ಶುರು ಮಾಡ್ತಾನೆ, ಮತ್ತೆ ಬರೆದಿಸ್ ಕೊಡ್ತಾನೆ, ಮತ್ತೆ ಓಡ್ತಾನೆ. ಬೇಡ ಬೇಡ, ನೀನೇ ತಿನ್ನು ಅಂತ ಹೇಳ್ತಾನೆ. ಅದು ಏನಾಯ್ತು ಕೊನೆಗೆ ಅವನಿಗೆ, ಕೊಟ್ಟ ತಕ್ಷಣ ಕೊಡೋದು ಸಹಜ ಪ್ರವೃತ್ತಿ ಅದು. ಇವನು ಬ್ಲಾಕ್ ಮಾಡ್ತಾನೆ, ಕೊಡಬೇಡ ಕೊಡಬೇಡ ಅಂತ ಹೇಳ್ತಾನೆ. ಆಮೇಲೆ ಏನು ಮಾಡ್ತಾನೆ ಗೊತ್ತ, ಅವನು ಬೆಳೀತಾ 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 ಯಾರಿಗೂ ಕೊಡದಂತೆ ಬೆಳೀತಾನೆ. ಎಲ್ಲಿವರೆಗೆ ಬೆಳೀತಾನೆ ಗೊತ್ತೇನು, ಅಪ್ಪ ಅಮ್ಮಗೆ ಕೊಡೋದಿಲ್ಲ, ಕೊನೆಗೆ ಆ ರೀತಿ ಜ್ವರ ಆಗಿಬಿಡ್ತಾನೆ. ಹೇಳ್ಕೊಟ್ಟು ನೀನೇ ತಾನೆ, ಇನ್ನೊಬ್ರಿಗೆ ಕೊಡಬೇಡ ಅಂತೇಳಿ ನಿನಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕೊಟ್ಟು ತಿನ್ನೋದ್ರಲ್ಲಿರೋ ಒಂದು ಆನಂದ ಬೇರೆ ಮಾಡಿ ಬರೋದಿಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡಿ, ಇನ್ನೊಬ್ಬರಿಗೆ ಕೊಟ್ಟು ತಿಂದರೆ ಆನಂದ ಆಗುತ್ತಲ್ಲ, ದೇವ್ರಿಗೆ ಕೊಟ್ಟರೆ ಆನಂದ ಆಗುತ್ತೆ ಯೋಚನೆ ಮಾಡಿ. ಕಂಡು ಕಂಡವ್ರಿಗೆ ಕೊಟ್ಟಾಗಲೇ ಆನಂದವಾಗೋದಾದರೆ ಭಗವಂತನಿಗೆ ಕೊಟ್ಟಾಗ ಎಷ್ಟು ಆನಂದ ಆಗಬೇಕು. ಉಳಿದವರು ತಿಂದು ಹೋಗ್ಬಿಡ್ತಾರಷ್ಟೇನೆ, ಭಗವಂತ ನಮಗೆ ಬರೀ ತಿನ್ನೋದಿಲ್ಲ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ನಾವು ಕೊಟ್ಟಿದ್ದನ್ನು ಇನ್ಫೈನೈಟ್ ಮಾಡಿ ಪರಮಾತ್ಮ ವಾಪಸ್ ಕೊಡ್ತಾನಂತಾನೆ. ಇಂಥದ್ದು ನಾವು ಕಳ್ಕೊಂಡು ಬಿಟ್ಟು ನಮಗೆ ಬ್ಯಾಂಕ್ ಇಂಟ್ರೆಸ್ಟ್ ಅರ್ಥ ಆಗ್ತದೆ, 10% 20% ಅರ್ಥ ಆಗ್ತದೆ. ಆದರೆ ದೇವರು ಇನ್ಫೈನೈಟ್ ಪರ್ಸೆಂಟ್ ಕೊಡ್ತಾನೆ ಯಾಕೆ ಅರ್ಥ ಆಗುತ್ತೆ. ನಮ್ಮ ಬ್ಯಾಂಕ್ ಅರ್ಥವಾದ ಮನೇಲಿ ಇಟ್ಕೊಳ್ತಾನೆ ದುಡ್ಡು, ಹಾಗೆ ಇರುತ್ತೆ ಮನೆ ಕುಡಿಕೆಯಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತಾನೆ. 10 ವರ್ಷ ತೆಗೆದು ನೋಡಿದ್ರು ಹಾಗೆ ಇರುತ್ತೆ, ಅಥವಾ ಯಾರೋ ಒದ್ಗೆ ಒಯ್ದಿರ್ತಾರೆ ಅಷ್ಟೇ, ಎರಡರಲ್ಲೊಂದಾಗಿರುತ್ತೆ. ಯಾರೋ ಒಯ್ದಿರಬಹುದು, ನೋಟಾದರೆ ಅದು ಗೆದ್ಲತ್ತಿಂದ ಹಾಳಾಗಿರಬಹುದು, ಕಾಯಿನ್ಸ್ ಆದರೆ ಹಾಗೆ ಇರುತ್ತೆ ಇಲ್ಲ ಒಯ್ದಿರ್ತಾರೆ. ಅದನ್ನೇ ಬ್ಯಾಂಕ್ನಲ್ಲಿ ಎಷ್ಟು ಡೆವಲಪ್ ಆಗುತ್ತೆ ಯೋಚನೆ ಮಾಡಿ. ಅದು ಹೊರಗಡೆ ಇಟ್ಟರೆ ಡೆವಲಪ್ ಆಗುತ್ತಲ್ಲ, ದೇವರಲ್ಲಿ ಇಟ್ಟರೆ ಎಷ್ಟು ಡೆವಲಪ್ ಆಗುತ್ತೆ. ಅದನ್ನೇ ಕೃಷ್ಣಾರ್ಪಣ ಬುದ್ಧಿ ಅಂತ ಕರೆದು ಅರ್ಜುನ ಹೀಗೆ ಮಾಡಬೇಕು. ಮನೆಗೆ ಅವನು ಮಾಡಲಿಲ್ಲ, ಏನಾದ ಕಳ್ಳನಾಗಿಬಿಟ್ಟ, ಮಾಡಲಿಲ್ಲ ಕಳ್ಳನಾದ. ಭಗವದ್ಗೀತೆ ಹೇಳುತ್ತೆ, ಯಾರು ದೇವರು ಕೊಟ್ಟ ಅನ್ನವನ್ನು ದೇವರಿಗೆ ಕೊಡದೆ ದೇವತೆಗಳಿಗೆ ಕೊಡದೆ ತಾನೊಬ್ಬನೇ ತಿಂತಾನೋ ಅವನು ಕಳ್ಳ ಅಂತ ಭಗವದ್ಗೀತೆ ಹೇಳಿ. ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ತೇನ ಏವ ಸಹ. ಇವನು ಕಳ್ಳನಾದ ಅಂಬೋದು ನಾವೆಲ್ಲ ಅನ್ವಯೋಗ ಮಾಡ್ತೀವಿ. ಇವತ್ತು ದೇವರಿಗೆ ನೈವೇದ್ಯ ಮಾಡಿದ ತಿಂದ, ಅದು ಕಳ್ಳತನ ಮಾಡಿದಾಗ ಲೆಕ್ಕ. ಇವತ್ತು 100ಕ್ಕೆ ಎಷ್ಟು ಕಳ್ಳರಿದ್ದಾರೆ ಗೊತ್ತಾ, ಲೆಕ್ಕ ಹಾಕಿಬಿಟ್ರೆ 100ಕ್ಕೆ 99.8 ಬೇಕಾದ್ರೆ ಹಾಕ್ಬೋದು. 8 ಕಳ್ಳರು ಸಿಗ್ತಾರೆ, ಎಲ್ಲೋ ಒಬ್ಬರು ನೈವೇದ್ಯ ಮಾಡ್ತಾರಷ್ಟೇ. ಅಂದರೆ ಕಳ್ಳತನ ಅಲ್ಲಿಂದ ಶುರುವಾಯಿತು. ದೇವರ ನೈವೇದ್ಯ ಇಲ್ಲ, ಐಶ್ವರ್ಯವಾದಿಗಳಿಲ್ಲ, ಕಳ್ಳತನ ಜಾಸ್ತಿ ಆಯಿತು. ಮತ್ತೆ ತರ್ಪಣಾದಿಗಳಿಲ್ಲ, ಮತ್ತೆ ಕಳ್ಳತನ ಬಂತು. ಯಾವ ಪ್ರಾಣಿಗೂ ಕೂಡ ಮತ್ತೆ ಕಳ್ಳತನ, ಅತಿ ತಿಳ್ಕೊಂಡಿಲ್ಲ ಮತ್ತೆ ಕಳ್ಳತನ. 5 ಕಡೆ ಕೊಡಬೇಕು ಪಂಚಮಹಾಯಜ್ಞ. ಅದು ಕೊಡದೆ ತಿಂದರೆ ಕಳ್ಳ ಅಂತ ಭಗವಂತ ಹೇಳ್ತಾನೆ. ಇವನು ಕಳ್ಳನಾಗಿದ್ದಕ್ಕೂ ಇಲ್ಲಿ ಹೇಳೋದಕ್ಕೂ ಒಳ್ಳೆ ನೇರ ಸಂಬಂಧ ಇದೆ. ನಾವು ದೇವತೆಗಳಿಗೆ ಯಾತಕ್ಕೆ ಕೊಡಬೇಕು ಅಂದರೆ, ಮಳೆ ಯಾವ ಸರ್ಕಾರನೂ ಕೊಡೋದಿಲ್ಲ, ನಾವು ಟ್ಯಾಕ್ಸ್ ಕೊಡ್ತೇವೆ. ಭಗವಂತ ನೀರು ಕೊಡ್ತಾನೆ, ಸರ್ಕಾರ ಸಪ್ಲೈ ಮಾಡುತ್ತೆ, ಅದಕ್ಕೆ ವಾಟರ್ ಟ್ಯಾಕ್ಸ್ ಕೊಡ್ತೇವೆ. ವಾಟರ್ ಕ್ರಿಯೇಟ್ ಮಾಡಿ ಕೊಡೋದಿಲ್ಲ ಸರ್ಕಾರ, ಸಪ್ಲೈ ಮಾಡುತ್ತಷ್ಟೇ, ಅದಕ್ಕೆ ಟ್ಯಾಕ್ಸ್ ಕೊಡ್ತೇವೆ. ಪರಮಾತ್ಮ ವಾಟರ್ ಕ್ರಿಯೇಟ್ ಮಾಡ್ತಲ್ಲ ಅವನಿಗೆ ಏನು ಇಲ್ಲ, ಅದು ಎಷ್ಟು ತಪ್ಪಾಯ್ತಲ್ಲ. ಆಗ ಇವತ್ತು ದೇವರು ನಮಗೆ ಮಳೆ ಕೊಡ್ತಾನೆ, ದೇವರು ಬೆಳೆ ಕೊಡ್ತಾನೆ ಹೊರತು ಯಾವ ಸರ್ಕಾರಕ್ಕೂ ಮಳೆ ಕೊಡೋ ಶಕ್ತಿ ಇಲ್ಲ, ಬೆಳೆ ಕೊಡೋ ಶಕ್ತಿ ಇಲ್ಲ. ಎಲ್ಲ ದೇವರಿಂದ ಮಾತ್ರ ಆಗ್ಬೇಕು, ನೆನಪಿರಬೇಕು. ಎಷ್ಟು ಕಾಮನ್ ಸೆನ್ಸ್ ಗೊತ್ತಾ, ಸೈನ್ಸ್ ಓದಿದೆ ಅಂತ ಮಾತಾಡ್ತಾರೆ. ಸೈನ್ಸ್ ಓದಿದ ಮನುಷ್ಯ ಧರ್ಮಿಷ್ಠನಾಗ್ಬೇಕು ಗೊತ್ತಾ, ಅವನು ಇನ್ಕಮ್ ಟ್ಯಾಕ್ಸ್ ಕೊಡಬೇಕು ಸಂಬಳ ತಗೊಂಡ್ಮೇಲೆ. ಆ ನ್ಯಾಯ ಹೋದಲ್ಲೋ, ಕೋರ್ಟ್ ಹೇಳುತ್ತೆ ಕೊಡಲೇಬೇಕು ಅಂತ ಒಪ್ಪುತ್ತದೆ. ಭಗವಂತ ಹೇಳ್ತಾನೆ, ದೇವರಿಂದ ನಾವು ಬರಿಕಿರ್ಬೇಕಾದ್ರೆ ದೇವರಿಗೆ ಕೊಡದೆ ತಿಂದ್ರೆ ಪಾಪ ಬರಲಿಲ್ಲ. ಈಗ ಟ್ಯಾಕ್ಸ್ ಎಷ್ಟು ಕೊಡ್ತಾರೆ, ಎಲ್ಲ ಕೊಡೋದಿಲ್ಲ, ಇಷ್ಟು ಪರ್ಸೆಂಟ್ ಅಂತ ಟ್ಯಾಕ್ಸ್. ದೇವರ ನೈವೇದ್ಯ ಎಷ್ಟು ಮಾಡ್ತಾನೆ ಇವನೀಗ. ದೇವರು ಭಾರಿ ಸರಳ, ದೇವರಷ್ಟು ಸುಲಭ ಜಗತ್ತಿನಲ್ಲಿ ಯಾರೂ ಇಲ್ಲ. ಅರಿತವರಿಗತಿ ಸುಲಭ ಶ್ರೀಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಜಗನ್ನಾಥದಾಸರು ಹೇಳ್ತಾರೆ, ದೇವ್ರ ಪೂಜೆ ಎಷ್ಟು ಸುಲಭ ಯಾವುದೂ ಅಲ್ಲ. ದೇವರ ಸ್ನಾನ ಸಿಂಪ್ಲೇಟ್ ಸ್ನಾನ, ಕಲಸಿದಷ್ಟು ಕೊಡಬೇಕಾಗಿಲ್ಲ. ದೇವರಿಗೆ ಕಲಸೇ ಸಾಕು, ದೇವರಿಗೆ ತುಳಸಿ ಸಾಕು. ದೇವರು ಊಟ ಮಾಡೋದು ಕೃಷ್ಣಾರ್ಪಣೆ ಊಟ ಮುದೋ ಇರುತ್ತೆ ದೇವ್ರದ್ದು. ಮನೇಲಿ ಅಷ್ಟು ಬೇಗ ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದ್ರೆ ಸುಸ್ತು ತೊಡೆದು ಹೋಗ್ತಾರೆ ನಡೆಯುತ್ತೆ. ಚಂದ್ರ ಏನೇಳೋ ಟಿ ವಿ ತೋರಿಸ್ತು, ಈ ಮಕ್ಕಳೆಲ್ಲ ಚಂದ್ರಗಿಂತ ಒಪ್ಪೋದಿಲ್ಲ, ಟಿ ವಿ ತೋರಿಸ್ಬೇಕು ಅವರಿಗೆ. ಆ ಥರ ಚೇಂಜ್ ಆಗಿಬಿಟ್ಟಿರ್ತಾರೆ, ಎಷ್ಟು ಕಷ್ಟ. ಆದರೆ ದೇವರಿಗೆ ಕೃಷ್ಣಾರ್ಪಣೆ ತೊಗೊಂಡೇಬಿಟ್ಟಿರ್ತಾರೆ ದೇವರು. ಎಷ್ಟು ಸರಳ ಗೊತ್ತಾ ದೇವ್ರ ಪೂಜೆ ಮಾಡೋದು. ಮತ್ತು ದೇವರೊಂದು ಆಣೆ, ದೇವರಾಣೆ ಒಂದು ಅಗಳು ತಿನ್ನೋದಿಲ್ಲ, ನಮಗೆ ಅನಂತ ಮಾಡಿ ಕೊಟ್ಬಿಡ್ತಾರೆ. ಹಾಗೆ ಊಟ ಮಾಡಿ ಕಸಿವಿಸಿ ಆಗುತ್ತೆ, ನೈವೇದ್ಯ ಮಾಡಿ ಊಟ ಮಾಡಿ ತೃಪ್ತಿ ಸಿಗುತ್ತೆ. ಇದೇ ಡಿಫರೆನ್ಸ್. ಇವತ್ತು ಹಾಗೆ ತಿಂತಾನೆ, ಯಾವಾಗಲೂ ಟ್ಯಾಕ್ಸ್ನವ್ರು ರೈಡ್ ಮಾಡ್ತಾರೆ, ಭಯ ಇರುತ್ತೆ. ಟ್ಯಾಕ್ಸ್ ಕೊಟ್ಬಿಡ್ತಾರೆ, ಆರಾಮಾಗಿರ್ತಾರೆ. ಟ್ಯಾಕ್ಸ್ ಕೊಟ್ಟಮೇಲೆ ವೈಟ್ ಮನಿ ಅದು. ಇವತ್ತು ನೈವೇದ್ಯ ಮಾಡಿದ್ಮೇಲೆ ವೈಟ್ ಅನ್ನ ಅದು. ಇವತ್ತು ವೈಟ್ ಅನ್ನ ಅಂತ ಹೇಳಿ ನಾವು ಅಕ್ಕಿಯನ್ನ ಮಾಡಿಕೊಂಡ್ರೆ ವೈಟ್ ಆಗೋದಿಲ್ಲ, ನೈವೇದ್ಯ ಮಾಡಿದರೆ ವೈಟ್ ಆಗೋದು. ಬ್ಲಾಕ್ ಮನಿ ಅಂದರೆ ಬ್ಲಾಕ್ ನೋಟ್ಸ್ ಅಲ್ಲ, ಅವೆಲ್ಲ ಕೂಡ ಬ್ಲಾಕ್ ಬ್ಲಾಕ್ ಇರೋದಿಲ್ಲ, ಅನಕೌಂಟೆಡ್ ಅಂತ ಅರ್ಥ. ಇವತ್ತು ಅನಕೌಂಟ್ ಮಾಡಿದ್ರೆ ಬ್ಲಾಕ್ ಮನಿ ಅಂತ ಯಾಕೆ ಕರೀತಾರೋ. ಇವತ್ತು ದೇವರು ನೈವೇದ್ಯ ಮಾಡದೆ ಹೋದರೆ ಅದು ಬ್ಲಾಕ್ ರೈಸ್ ಇದ್ದ, ಅದನ್ನ ನಾವು ತಿಂದರೆ ಕಳ್ಳತನ ಮಾಡೋದು ಇನ್ನೇನಾಗುತ್ತೆ. ಭಗವದ್ಗೀತೆ ಮೂರನೇ ಅಧ್ಯಾಯ ಕೇಳಿದ್ರೆ ಯಾತ ಸದ್ಗತಿ ಆಗುತ್ತೆ ಅಂದರೆ ಕೇಳಿದ್ರೆ ಫಾಲೋ ಮಾಡಿಬಿಡ್ತಾನೆ, ಇನ್ನೇ ಅನರ್ಥ ಆಗೋ ಚಾನ್ಸೇ ಇಲ್ಲವಲ್ಲ ಅವನಿಗೀಗ. ಅಲ್ಲ ಸ್ವಾಮಿ, ಬರೀ ಕೇಳಿ ಅಂತ ಹೇಳಿದ್ದಾರೆ, ನೀವು ಮಾಡಿ ಅಂತ ಹೇಳಿಲ್ವಲ್ಲ ಅಂತ ಕೇಳಿದರೆ ಅದೇ ಜಾಣತನ. ಅದಕ್ಕೆ ಆಚಾರ್ಯರು ಬರೀತಾರೆ, ಎಲ್ಲಿ ಶೃಣು ಅಂತ ಬರುತ್ತೋ ಶ್ರುತ್ವ ಅನುಷ್ಠಾನಂ ಕುರು ಅಂತ ಅರ್ಥ. ಡಾಕ್ಟ್ರೆ ನನ್ನ ಮಾತು ಕೇಳಯ್ಯ, ನಿಮ್ಮ ಸ್ಮೋಕ್ ಮಾಡಬೇಡ ಅಂದ. ಮತ್ತೆ ಬಂದ ಒಂದು ತಿಂಗಳು ಬಿಟ್ಟು, ಮತ್ತೆ ಹಾಗೇ ಇದ್ದ, ನನ್ನ ಮಾತು ಕೇಳೋದಿಲ್ಲ ಅಂದ. ಕೇಳಿದ್ನಲ್ಲ ಡಾಕ್ಟ್ರೆ ಅಂತ ಕೇಳಿದ, ಸ್ಮೋಕ್ ಮಾಡೋದು ಯಥಾಪ್ರಕಾರ ಮಾಡ್ತಿದ್ದೇನೆ ಅಂತ. ನಿಮ್ಮ ಮಾತು ಕೇಳಿದೆ ಅಷ್ಟೇ, ನಾನು ಕಿವಿಗೆ ಹಾಕಿಕೊಂಡೆ. ಇದಲ್ಲ ಮಾತು ಫಾಲೋ ಮಾಡಬೇಕು ಅಂತ ಅರ್ಥ. ಇವತ್ತು ಭಗವದ್ಗೀತೆ ಕೇಳಿ ಯಾರು ಫಾಲೋ ಮಾಡ್ತಾರಲ್ಲ, ಅವ್ರು ಎಂದೂ ಪಿಶಾಚಿಗಳಾಗೋದೇ ಇಲ್ಲ, ಎಂದೂ ನರಕಕ್ಕೆ ಹೋಗೋದೇ ಇಲ್ಲ. ಇಲ್ಲದೆ ಹೋದರೆ ದೇವರಾಣಿ ಪಿಶಾಚಿ ಆಗ್ತಾರೆ, ಅದು ಗ್ಯಾರಂಟಿ. ಬಂದು ಭಗವದ್ಗೀತೆ ಹೇಳಿಬಿಟ್ಟಿದ್ದೆ ಈಗಾಗಲೇ, ಭಯಂಕರ ಪಿಶಾಚಿ ಆಗ್ತಾರೆ. ಮೊದಲು ಧನ ಪಿಶಾಚಿ, ಆಮೇಲೆ ಆ ಪಿಶಾಚಿ, ಎರಡು ಪಿಶಾಚಿಗಳೇ. ಅದಕ್ಕೆ ದೇವರಿಗೆ ಕೊಡದೆ ನಾವು ಎಂದೂ ತಿನ್ನಬಾರದು ಅಂತ ಭಾವನೆ ಬಂದರೆ ನಮ್ಮ ಜೀವನ ಪರಮ ಸಾರ್ಥಕ ಆಗಿಬಿಡುತ್ತೆ. ಅದನ್ನು ಹೇಳ್ತಾನೆ ಪರಮಾತ್ಮ, ಹೇಳ್ತಾನೆ ಜಗತ್ ಬದುಕಿರೋದು ಹೇಗೆ ಗೊತ್ತಾ ಅರ್ಜುನ? ನಮಗೆ ಗೊತ್ತೇ ಇಲ್ಲ, ನಮ್ಮಿಂದ ಜಗತ್ತು ತಿಳ್ಕೊಂಡ್ಬಿಟ್ಟಿದ್ದೇವೆ. ಹಾಗಲ್ಲ, ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ, ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವ. ಹೇಗೆ ಸರ್ಕಲ್ ಇದೆ ಯೋಚನೆ ಮಾಡಬೇಕು ನಾವಲ್ಲ. ಇವತ್ತು ಅನ್ನದಿಂದ ನಾವು ಬದುಕಿದ್ದೇವೆ. ಅನ್ನ ಎಲ್ಲಿಂದ ಬರುತ್ತೆ? ಮಳೆಯಿಂದ ಬರುತ್ತೆ. ಮಳೆ ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ. ಆ ಮಳೆ ಕ್ರಿಯೇಟ್ ಆಗೋದು ಯಾವಾಗ? ಯಜ್ಞ ಮಾಡಿದರೆ. ಯಜ್ಞ ಮಾಡೋದು ಯಾವಾಗ? ಕರ್ಮಾಚರಣೆ ಮಾಡಿದರೆ. ಕರ್ಮ ಮಾಡಿಸೋದು ಯಾರು? ಭಗವಂತ. ಭಗವಂತ ಗೊತ್ತಾಗೋದು ಯಾರಿಂದ? ವೇದಗಳಿಂದ. ವೇದ ಉಚ್ಚಾರಣೆ ಮಾಡೋದು ಯಾರು? ಮತ್ತೆ ಪ್ರಾಣಿಗಳು. ಈ ರೀತಿ ಸರ್ಕಲ್ ಇದೆ. ಈ ಸರ್ಕಲ್ ಇನ್ಕಂಪ್ಲೀಟ್ ಆಗಿಬಿಟ್ರೆ ಜಗಚ್ಚಕ್ರ ಘಾತವಾಯಿತು ಅಂತ ಹೇಳ್ತಾರೆ. ಇವತ್ತು ಚಕ್ರದಲ್ಲಿ ಒಂದು ಚೂರು ಕಟ್ಟಾದ್ರೆ ಮುಂದಕ್ಕೆ ಮೂವ್ ಆಗೋದೇ. ಆದ್ರಿಂದ ಇವತ್ತು ಜಗತ್ತಿನೊಳಗೆ ಜಗಚ್ಚಕ್ರ ಮೂವ್ ಆಗ್ತಿರ್ಬೇಕಾದ್ರೆ ನಮ್ಮ ರೋಲ್ ಒಂದಿದೆ. ನಮ್ಮ ರೋಲ್ ಏನು? ಕರ್ಮ ಮಾಡೋದು, ಕೃಷ್ಣಾರ್ಪಣ ಅನ್ನೋದು, ಅದೇ ನಮ್ಮ ರೋಲು. ಯಾರಿವತ್ತು ಕರ್ಮ ಭ್ರಷ್ಟನಾಗ್ತಾನೋ ಅವನು ಸಣ್ಣ ಪುಟ್ಟ ತಪ್ಪು ಮಾಡೋದಿಲ್ಲ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯ ತೀಹಯ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಜಗಚ್ಚಕ್ರವನ್ನು ಯಾವನು ಮುಂದೆ ಹೋಗಲಿಕ್ಕೆ ಬಿಡೋದಿಲ್ವಲ್ಲ, ಜಗಚ್ಚಕ್ರ ಸೂತ್ರಕ್ಕೆ ಬಿಡೋದಿಲ್ವಲ್ಲ, ಅವನ ಜೀವನ ವ್ಯರ್ಥ. ಒಂದು ಮಹಾಪಾಪಿ ಅಘಾಯು ಅಂತ ಕರೀತಾರೆ ಅವನ ಬದುಕೆಲ್ಲ. ಅಘಾರ್ಥಮೇವ ಆಯು ಯಶಸ ಅಘಾಯು, ಪಾಪದ ಬದುಕು ಅಂತ ಅವನ ಹೆಸರು. ಪಾಪಕ್ಕೋಸ್ಕರ ಬದುಕ್ತಾನೆ ಹೊರತು ಯಾರು ನೈವೇದ್ಯ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ ಅನ್ಕೋಬೇಕು. ಪಾಪ ಕಡಿಮೆ ಆಯಿತು ಕೊನೆ ಪಕ್ಷ, ಮೂರು ದಿವಸ ಆಗಿ ತಿಂತಿದ್ದಲ್ಲ, ಒಂದು ಪಾಪ ಕಡಿಮೆ ಆದ ಲೆಕ್ಕ ಅಷ್ಟೇ. ಪುಣ್ಯವಂತ ಸತ್ತ, ಅಯ್ಯೋ ಎಷ್ಟು ಅನ್ಯಾಯ ಆಯ್ತಲ್ಲ, ಜಗತ್ತಿಗೆ ಉಪಕಾರ ಆಗ್ತಿತ್ತು ಅವನಿಂದ. ನೈವೇದ್ಯ ಮಾಡೋ ನೀನು ಬದುಕಿದ್ರೆ ಇವತ್ತು ಏನಾಗ್ತಿತ್ತು ಗೊತ್ತಾ? ಅವ್ನು ನಿಜವಾಗ್ಲೂ ಕೂಡ ಜಗತ್ತಿನ ರನ್ ಮಾಡೋನು ಇದ್ರೆ ಖುಷಿ ಆಗುತ್ತೆ. ಸುಮ್ಮನೆ ಕೂತ ಔಟ್ ಆದ್ರೆ ಹೋಗ್ಬಿಡು ಅಂತ ಹೇಳ್ಬಿಡ್ತ. ನಿಂತು ಮಾಡೋದು ಅಷ್ಟಾಗಿತ್ತು, ಅವ್ನು ಔಟ್ ಆಗಿ ಹೋಗ್ಬಿಡ್ಲಿ ಅಂತ ಹೇಳ್ತಾ. ಒಳ್ಳೆ ಸಿಕ್ಸರ್ ಹೊಡಿತಾರೆ, ಔಟ್ ಆಗಿಬಿಟ್ರೆ ಅಯ್ಯೋ ಪಾಪ, ಎಲ್ಲರೂ ಕೂಡ ತಾವು ಔಟ್ ಆದಷ್ಟು ದುಃಖ ಆಗಿಬಿಡ್ತಾವ್ರಿ, ಅಯ್ಯೋ ಇನ್ನೂ ಇರಬೇಕಾಗಿತ್ತು, ಇನ್ನೂ ಇರಬೇಕಾಗಿತ್ತು ಅಂತ ಹೇಳ್ತಾ. ಯಾವನು ಪುಣ್ಯವನ್ನು ಮಾಡ್ಕೊಂಡಿರ್ತಾನೆ ಅವನ ಬದುಕು ಸಾರ್ಥಕ, ಯಾವನು ಪಾಪ ಮಾಡ್ಕೊಂಡಿರ್ತಾನೆ ಅವನ ಸಾವು ಸಾರ್ಥಕ, ಬದುಕು ಸಾರ್ಥಕ ಅಲ್ಲ, ಅವನು ಸಾಯ್ಬೇಕಾಗಿದೆ. ಇವತ್ತು ಯೋಚನೆ ಮಾಡಿ, ಬದುಕು ಅರ್ಹತೆ ನಮಗಿದೆ ಇವತ್ತಿನ ದಿವಸ? ಆಫೀಸರ್ ಕೆಲಸ ಮಾಡ್ತಾ ಇಲ್ಲ, ಸಂಬಳ ತೋಳ ಅರ್ಹತೆ ಅವನಿಗಿಲ್ಲ. ಅದೇ ರೀತಿ ಡ್ರೈವಿಂಗ್ ಮಾಡ್ತಾ ಇಲ್ಲ, ಡ್ರೈವರ್ ಅಲ್ಲ ಅವನೀಗ. ಇವತ್ತು ಕೆಲಸ ಮಾಡದೆ ಹೋದರೆ ಟಿ ವಿ ವರ್ಕ್ ಮಾಡ್ತಾ ಇಲ್ಲ, ಡಬ್ಬ ಅಂತ ಟಿ ವಿ ಅಂತ ಡಬ್ಬ ಅಷ್ಟೇ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ವಿಹಿತ ಕರ್ಮಾನುಷ್ಠಾನ ಮಾಡಬೇಕು, ಫಲ ಕೇಳಬಾರದು, ಕೃಷ್ಣಾರ್ಪಣ ಬುದ್ಧಿ ಬಿಡಬಾರದು. ನಾವು ಕರ್ಮ ಮಾಡೋದು ಮಾಡದೇ ಇಲ್ಲ, ಮೊದಲನೇದಾಗಿ ಅಕಸ್ಮಾತ್ ಮಾಡಿದರೆ ಫಲ ಕೇಳ್ತೇವೆ, ಹುಚ್ಚಾಪಟ್ಟೆ ಕೇಳ್ತೇವೆ, ಎರಡೇದು. ಕೃಷ್ಣಾರ್ಪಣ ಬುದ್ಧಿ ಅಂತೂ ಇಲ್ಲೇ ಇಲ್ಲ, ಒಳ್ಳೇದು ಹೇಗಾಗುತ್ತೆ ಈಗ? ಅಲ್ಲಿ ಒಂದು ಸೂಕ್ಷ್ಮ ವಿಚಾರ ಹೇಳ್ತಾರೆ, ಬಹಳ ಸೂಕ್ಷ್ಮ ವಿಚಾರ ಹೇಳ್ತಾರೆ. ಕರ್ಮ ಬಂಧಕ, ನಿಜ. ಆಫೀಸಲ್ಲಿದ್ದಾಗ ಕೆಲಸ ಮಾಡೋದು ಬಂಧಕ, ರಿಟೈರ್ ಆದಮೇಲೆ ಇಲ್ಲ, ಅಲ್ಲಿವರೆಗೂ ಹೋಗಲೇಬೇಕು. ಅಟೆಂಡೆನ್ಸ್ ಹಿಡಿದು ಎಲ್ಲದೂ ಕಂಪಲ್ಸರಿ, ಅದು ಬದುಕಿರೋವರೆಗೂ ನಾವು ಮಾಡಲೇಬೇಕು, ವಿನಾಯಿತಿ ಇಲ್ಲ. ಸ್ನಾನ ಸಂಧ್ಯಾವನ್ನ ಬಿಡ್ಲಿಕ್ಕೆ ಬರೋದೇ ಇಲ್ಲ ನಾವು. ನಮಗೆ ಏಕಾಶಿ ನೋಡಿ, ಇವತ್ತು ಉಪವಾಸ, ಸಂಧ್ಯಾವನ್ನ ಇಲ್ಲ ಅಂತ ತಿಳ್ಕೋಬಾರ್ದು. ಮತ್ತೆ ಕೆಲವು ಏನು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾ, ಊಟಕ್ಕಿಂತ ಮುಂಚೆ ಸಂಧ್ಯಾವನ್ನ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಾಡೋರು ಕೂಡ ಬಿಟ್ಟವ್ರ ವಿಷಯ ಬಿಟ್ಟುಬಿಡಿ, ಬಡಿಸ್ಬೇಕು ಇಲ್ಲಿ ಊಟಕ್ಕೆ ಸಂಧ್ಯಾನೇ ಕೊಡ್ಬೇಕು. ಅವ್ರು ಆಗಲೇ ಬಡಸವತ್ತಿ ಮುಗಿಸ್ಬಿಟ್ಟಿರ್ತಾನೆ ಕೃಷ್ಣಾರ್ಪಣ ಅಂದ್ಬಿಟ್ಟು, ಇದು ನೀರು ಈ ಕಡೆ ಯಾಕೆ ಮುಗಿಸ್ಬಿಡ್ತಾನೆ ಆಗಿರ್ತಾರೆ. ಈ ಸಂಧ್ಯಾವನ್ನ ಭಾಳ ಜನ ಮಾಡ್ತಾರೆ. ಸಂಧ್ಯಾವಂದಿಗೂ ಊಟಕ್ಕೂ ಸಂಬಂಧ ಇಲ್ಲ. ಸಂಧ್ಯಾವಂದಿರೆ ಸಂಧ್ಯಾ ಕಾಲಕ್ಕೆ ಮಾಡಬೇಕು, ಊಟ ಬೇರೆ ಕಾಲಕ್ಕೆ ಮಾಡುತ್ತೆ. ಸಂಧ್ಯಾ ಕಾಲದಲ್ಲಿ ಊಟ ಮಾಡಬಾರ್ದು, ನೆನಪಿರಬೇಕು. ಬೆಳಗಿನ ಸಂಧ್ಯಾವಂದ ಕಾಲಕ್ಕೆ ಊಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಜಪ ಮಾಡಬೇಕಾಗಿ. ಯಾತಕ್ಕೆ ತುಂಬ ಜನ ಸಂಧ್ಯಾವಂದಿ ಮಾಡಕ್ಕೆ ಕೊಡೋದಿಲ್ಲ ಗೊತ್ತಾ? ಸಂಧ್ಯಾನ ಹತ್ತಕ್ಕೆ ಕೊಡ್ತಾರೆ, ಹಸಿವಾಗಿರ್ತಾರೆ, ಸಂಧ್ಯಾನೇ ಕಟ್ಟಾಗಿ ಬಿಡ್ತಾರೆ. ಬೆಳಿಗ್ಗೆ 6 ಗಂಟೆ ಮಾಡಿದರೆ ಆ ಕಡೆ ಹೋಗಲ್ಲ, ಮೈಂಡು ಫ್ರೀ ಆಗಿರ್ತಾನೆ, ಮೈಂಡ್ ಫ್ರೆಶ್ ಆಗಿರುತ್ತೆ ಅವನಿಗೆ, ಆಗ ಮಾಡ್ಲಿಕ್ಕೆ ಬರುತ್ತೆ. ಅಕಾಲದಲ್ಲಿ ಮಾಡಿದರೆ ಡಿಸ್ಟರ್ಬೆನ್ಸ್ ಬರೋದನ್ನ ಮಾಡಕ್ಕೆ ಬರೋದಿಲ್ಲ. ಅಂದ್ರಿಂದ ಜೀವನದ ಕೊನೆಗೂ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ನಮಗೇನು ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಸಾಯ್ಬೇಕೆ ಹೊರತು ಸುಮ್ಮನೆ ಬದುಕಬಾರ್ದು ಅಂತ ಹೇಳಿದ. ಶರಭಂಗ ಅಂತ ಮುನಿ ಕಥೆ ಹೇಳ್ತಾರೆ ರಾಮಾಯಣದಲ್ಲಿ. ಹಣ್ಣಣ್ಣ ಮುದುಕರವರು, ರಾಮದೇವರು ಬರ್ತಾರೆ ಕಾಡಿಗೆ. ಒಂದಷ್ಟು ರಾಮದೇವರು ಸ್ತೋತ್ರ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಕೊಂಡಾಡ್ತಾರೆ, ರಾಮ ನನ್ನ ಜೀವನ ಸಾರ್ಥಕವಾಯಿತು, ನೀನು ಬರಲಿ ಅಂತ ಕಾಯ್ತಾ ಇತ್ತು. ನನ್ನ ಜೀವನದಲ್ಲಿ ಏನು ಶಕ್ತಿ ಇಲ್ಲ, ನನಗೆಲ್ಲ ಹಣ್ಣನ್ನು ಮುದುಕನಾಗಿದ್ದೆ, ಏನು ಮಾಡೋಕ್ಕೂ ನನಗೆ ಬರೋದಿಲ್ಲ, ನೀನು ಕಾಣಬೇಕು ಅಂತ ಬದುಕಿದ್ದೆ. ನಾನೀಗ ಕಂಡಾಯ್ತು, ಇನ್ನು ನಾನು ಹೋಗಿಬಿಡ್ತೇನೆ ಅಂತೇಳಿ ರಾಮದೇವರ ಎದುರಿಗೇನೆ ಚಿತೆಯಲ್ಲಿ ಅಗ್ನಿಪ್ರವೇಶ ಮಾಡಿ ಹೊರಟೋಗ್ಬಿಟ್ರು. ಯಾತಕ್ಕೆ ಅಂದ್ರೆ ಹೇಳ್ತಾರೆ, ರಾಮದೇವರು ನೋಡೋ ಗುರಿ ಇತ್ತು, ಬದುಕಿದ, ಆ ಗುರಿ ಮುಗೀತು, ಇನ್ನು ಬದುಕಿ ಏನು ಮಾಡೋ ಶಕ್ತಿ ಅವನಿಗಿಲ್ಲ. ಈಗ ಅದು ದೇಹ ಬಿಟ್ಟುಬಿಡ್ಬೇಕು, ಅದಕ್ಕೆ ಸಂಧ್ಯಾವನ್ನೆಲ್ಲ ಬಿಡ್ತೀರ ಸತ್ತೋಗ್ರಿ ಅಂತ ಅರ್ಥ. ಯಾವುದಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಸಂಧ್ಯಾನ ಬಿಟ್ಟು ಆತ್ಮ ಮಾಡಿಕೊಂಡು ಕ್ಷೇಮ ಅಂತ ಅರ್ಥ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮಾಡೋ ಶುರು ಮಾಡಿಬಿಟ್ರೆ ಸಾಕಷ್ಟೆ. ಸಂಧ್ಯಾನ ಮಾಡೋದು ಭಾರಿ ಸುಲಭ, ಆತ್ಮಹತ್ಯೆ ಭಾರಿ ಕಷ್ಟ. ಆದ್ರಿಂದ ಸಂಧ್ಯಾವನ್ನ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಎಷ್ಟು ನೀರು ಬೇಕು ಗೊತ್ತಾ? ಸಂಧ್ಯಾವನ್ನ ಉದ್ದರಣೆ ನೀರು ಸಾಕು, ಜಾಸ್ತಿ ಬೇಡ, ಲೋಟ ಸಾಕು. ಸಂಧ್ಯಾವನ್ನೇ ಆತ್ಮಹತ್ಯೆ ಮಾಡು, ಬಾವಿಯಲ್ಲಿ ಬೀಳ್ಬೇಕಾಗಿ ಇಲ್ಲ, ಬಾವಿಯಲ್ಲಿ ಬೀಳ್ಬೇಕಾದ ಕಾರಣ ಇಲ್ಲ, ಬಹಳ ಸರಳ ಸಂಧ್ಯಾವನ್ನ. ದೇವ್ರ ಪೂಜೆಗೆ ಭಾರಿ ಸರಳ. ಆದ್ರಿಂದ ಆತ್ಮಹತ್ಯೆ ಯೋಚನೆ ತೆಗೆದುಹಾಕ್ಬಿಡಬೇಕು, ಬದುಕೋ ಯೋಚನೆ ಮಾಡಬೇಕು, ಮಾಡೋ ಕೆಲಸ ಮಾಡಬೇಕು. ಉಪನಿಷತ್ ಹೇಳುತ್ತೆ, ಕುರುವನ್ನೇವೇಹ ಕರ್ಮಾಣಿ ಜಿಜೀವೇಶೇ ಸತಂ ಸಮಾಹ. ಕರ್ಮಾಚರಣೆ ಮಾಡ್ತಾನೆ ಬದುಕಲಿಕ್ಕೆ ಇಷ್ಟಪಡಬೇಕೆ ಹೊರತು ಬಿಟ್ಟು ಬದುಕಿದರೆ ಅದು ಬದುಕಲ್ಲ. ಇಷ್ಟು ಪ್ರಶ್ನೆ ಆಯಿತು. ಮನೆಯಾಗೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ, ಸ್ವಾಮಿ ಕರ್ಮ ಬಿಡಲೇಬಾರದು ಆಗಿದ್ದರೆ ಅಂತ ಕೇಳಿದರೆ, ಒಮ್ಮೆ ಬಿಡಬಹುದು ಅಂತ ಹೇಳಿ, ಒಮ್ಮೆ ಬಿಡಬಹುದು ನಮಗೆ ಖುಷಿ, ಸದ್ಯ ಅದು ಯಾವುದು ಹೇಳಿಬಿಟ್ರೆ ಅದನ್ನೇ ಮಾಡಿಬಿಡ್ತೇವೆ ನಾವು ಅಂತ ಕೇಳಿದರೆ, ಒಂದೇ ಒಂದು ಕಾಲಕ್ಕೆ ಬಿಡಬಹುದು ಅಂತ. ಯಾವ ಕಾಲ ಗೊತ್ತಾ? ದೇವರ ಧ್ಯಾನವನ್ನು ಮಾಡ್ತಾ ಆತನ ಸಾಕ್ಷಾತ್ತಾಗಿ ನೋಡ್ತಾ ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಇರ್ತಾರಲ್ಲ ಅವಾಗ ಬಿಡಬಹುದು. ಗೋವಿಂದ ಅದಿವ್ಯಾದ ಮಾಡಿ ಕರ್ಮ ಮಾಡೋದೇ ಸುಲಭ ಆಗುತ್ತೆ, ಅದಕ್ಕಿಂತ ಅದು ಸಾಧ್ಯನೇ ಇಲ್ಲ. ಅದರಿಂದಾಗಿನೇ ಕರ್ಮಾಚರಣೆ ಅಂದರೆ ಅಪರೋಕ್ಷ ಜ್ಞಾನಿ ಮಾತ್ರ. ಜ್ಞಾನ ಬಂದರೆ ಅಲ್ಲ, ಧ್ಯಾನ ಕೂತಾಗ ಮತ್ತೆ ದೇವರು ಕಾಣ್ತಾ ಇರಬೇಕು ಅವನಿಗೆ, ಅವಾಗ ಮಾತ್ರ ಬಿಡಬೇಕೇ ಹೊರತು ಬೇರೆ ಇಲ್ಲ. ಆಫೀಸ್ಗೆ ಯಾವಾಗ ಹೋಗ್ಬೇಕಾಗಿಲ್ಲ, ಓವಡಿ ಇದ್ದಾಗ ಮಾತ್ರ ಅಷ್ಟೇ, ಇಲ್ಲ ಹೋದಾಗ ಹೋಗ್ಲೇಬೇಕಾಗಿ. ಇವತ್ತು ದೇವರು ಧ್ಯಾನ ಮಾಡ್ತಾರೆ ಓವಡಿ ಇದ್ದಾಗ, ಲೆಕ್ಕ ಅವಾಗ ಮಾಡಬೇಕಾಗಿಲ್ಲ. ಅದರೈಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ, ದೃಷ್ಟಾಂತ ಕೊಡ್ತಾರೆ ಆಚಾರ್ಯರು. ಅದಕ್ಕೆ ಇವತ್ತು ಧ್ಯಾನ ಮಾಡ್ತಾ ಕಣ್ಣು ಬಿಸಿ ಕೂತ್ಕೊಂಡ್ಬಿಟ್ಟ, ಅಪರೋಕ್ಷ ಜ್ಞಾನ ಕೂಡ್ತಾರೆ ಅದಕ್ಕೆ ಎಂದೋ ಹೇಳ್ತಾರಂತ ಗೊತ್ತಾ ಅವರು. ಒಬ್ಬ ಜ್ಞಾನಿಗಳ ಸ್ಥಿತಿ ಹಾಗಾಯ್ತು ಅಂತ ತಮಾಷೆ ನೋಡಿ. ಒಬ್ರು ಸ್ನಾನಕ್ಕೆ ಅಂತ, ಒಬ್ಬ ಜ್ಞಾನಿಗಳು ದೊಡ್ಡ ಆಚಾರ ಸ್ನಾನಕ್ಕೆ ಅಂತ ಹೋಗ್ಬಿಟ್ಟಿದ್ದಾರೆ, ಬಾತ್ರೂಮಲ್ಲಿ ಇದ್ದುಬಿಟ್ಟಿದ್ದಾರೆ. ಅಲ್ಲಿ ಅವರಿಗೆ ದೇವ್ರ ಧ್ಯಾನ ಮಾಡ್ತಾ ಮೈ ಮರೆತುಬಿಟ್ಟಿದ್ದಾರೆ, ಹಾಗೆ ಸಮಾಜಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಇವ್ರು ಯಾರೋ ಮದುವೆಗೆ ಹೋಗೋರಿದ್ದಾರೆ ಮನೆಯವರೆಲ್ಲ ಕೂಡ, ಅಲ್ಲಿರೋ ನೋಡಿಲ್ಲ, ಗಮನಿಸಿಲ್ಲ ಯಾರು ಕೂಡ. ಇವರು ಎಲ್ಲೋ ಆಚಾರ ಕಾಣಲಿಲ್ಲ, ಮನೆಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಎಲ್ಲ ತಾವು ಊಟ ಗಿಟ್ಟ ಮುಗಿಸಿ ಹೋಗ್ಬಿಟ್ಟು ಮದುವೆ ಹೋಗ್ಬಿಟ್ಟಿದ್ದಾರೆ. ಮದುವೆ ಹೋಗಿ 3 ದಿವಸ, ಈಗಿನಂತೆ ಬೆಳಗ್ಗೆ ಸಾಯಂಕಾಲ ಮದುವೆಗಳಲ್ಲ, ಹಿಂದಿನ ಕಾಲಕ್ಕೆಲ್ಲ ವಾರಗಟ್ಟಲೆ ಮದುವೆಗಳವೆಲ್ಲ ಕೂಡ. ವಾರ ಮುಗಿಸ್ಕೊಂಡು ಬಂದಿದ್ದಾರೆ, ಬಾತ್ರೂಮ್ಗೆ ಹೋಗಿ ತೆಗೆದಿದ್ದಾರೆ, ಬಾಲ್ ಹಾಕಿದೆ, ಆ ಓಪನ್ ಮಾಡಿದ್ದಾರೆ, ಧ್ಯಾನ ಮುಗಿದಿದೆ. ಅವರು ಆ ಬಾಲ್ ತಕ್ಕೊಂಡು ಬಂದಿದ್ದಾರೆ, ಮಾತಾಡಿಸ್ತಾ ಇನ್ನು ಮದುವೆ ಹೋಗಲೇ ಇಲ್ಲವ ನೀವು, ಇವ್ರು ಗೊತ್ತಾಗಲಿಲ್ಲ, ಹೋಗಿ ಎತ್ತಿದ್ದಾರೆ. 7 ಸಾರಿ ಎಚ್ಚರ ಇಲ್ಲ ಅವರಿಗೆ, ಆರಿಸಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಅಸಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಸಿಂಪಲ್ ಆಗಿ ಟಿ ವಿ ಕೂತಾಗತ್ತಲ್ಲ ಅಷ್ಟೇ, ಇನ್ನೇನಲ್ಲ. ಆ ರೀತಿ ಆಗ ಮೈ ಮರ್ತು ಬಿಡ್ತಾರೆ, ಗಂಟೆ ಗೊತ್ತಾಗೋದಿಲ್ಲ ಅವನಿಗೆ, ಆಫೀಸೇ ಮರ್ತು ಬಿಡ್ತಾನೆ ಎಷ್ಟೋ ಸಲ, ಏನೇನೋ ಮರ್ತು ಹೋಗ್ಬಿಡ್ತಾನೆ. ಆ ಥರ ದೇವ್ರ ಧ್ಯಾನ ಮಾಡೋದು ಮರ್ತು ಬಿಡ್ತಾನಲ್ಲ, ಅವನು ಮಾತ್ರ ಕರ್ಮದ ಎಕ್ಸಿಬಿಷನ್, ಬೇರೆ ಅವನಿಗಿಲ್ಲ. ಇವತ್ತು ಕುತ್ಕೊಂಡ, ಈ ಸಾಯಂಕಾಲ 5 ಗಂಟೆ ಕುತ್ಕೊಂಡ ಧ್ಯಾನಕ್ಕೆ, ಮೈ ಮರೆತು ಬಿಟ್ಟ, ಒಂದು ವಾರ ಬಿಟ್ಟು ಎದ್ದ, ಆಗ ನೋಡಿದ್ರೆ ಸಾಯಂಕಾಲ 5 ಗಂಟೆ ಆಗಿತ್ತು. ಏನು ಮಾಡೋ, ಇಷ್ಟು ದಿವಸ ಕರ್ಮ ಲೋಪದ ಪ್ರಾಯಶ್ಚಿತ್ತ ಇಲ್ಲ ಅವನಿಗೆ, 5 ಗಂಟೆ ಆಗಿತ್ತಲ್ಲ, ತಕ್ಷಣ ಸ್ನಾನ ಮಾಡಿ ಸಾಯಂಕಾಲ ಸಂಧ್ಯಾನ ಮಾಡ್ಬೇಕು. ಎತ್ತರ ಆಯ್ತಲ್ಲ ಸಾಯಂಕಾಲ ಸಂಧ್ಯಾನ ಉಳಿದೆಲ್ಲ ಲೋಪ ಇಲ್ಲ, ದೋಷ ಇಲ್ಲ, ಅದನ್ನು ಬಿಡಾಯ್ತು. ನೀನು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಕಾಲಕ್ಕೂ ಕೂಡ ಕರ್ಮ ಲೋಪ ಅಲ್ಲಿ ಸಾಧ್ಯ ಇಲ್ಲ. ಅಸಪ್ರಜ್ಞಾತ ಸಮಾಸ್ಥಿತಿಯಲ್ಲಿ ಮಾತ್ರ ಲೋಪ ಮಾಡುವುದು, ಬೇರೆ ಕಡೆ ಬರೋದಿಲ್ಲ. ಇಷ್ಟು ಕರ್ಮಾಚರಣೆ ಮಾಡಬೇಕು, ಬಿಟ್ಟರೆ ಪ್ರಯೋಜನ ಇಲ್ಲ. ಸರಿ, ಹಾಗಿದ್ರೆ ಮನುಷ್ಯ ಪಾಪ ಯಾತಕ್ಕೆ ಮಾಡ್ತಾನೆ? ಮುಂದಿನ ಪ್ರಶ್ನೆ 3ನೇ ಅಧ್ಯಾಯದಲ್ಲಿ ಬರುತ್ತೆ. ಮನುಷ್ಯ ಪಾಪ ಯಾತಕ್ಕೆ ಮಾಡ್ತಾನೆ? ಇಷ್ಟು ಕ್ಲಿಯರ್ ಆಗಿ ಗೊತ್ತಿದೆ, ತುಂಬ ಜನ ಹೇಳೋದುಂಟು, ನಮಗೆ ಗೊತ್ತಿಲ್ಲ ಪಾಪ ಮಾಡ್ತೀವಿ ಅಲ್ಲ, ಗೊತ್ತಿದ್ದವರು ಪಾಪ ಮಾಡ್ತಾರೆ, ಅದು ಬಹಳ ಆಶ್ಚರ್ಯ. ಇವತ್ತು ಕಾಪಿ ಹೊಡಿಬಾರದು ಅಂತ ಗೊತ್ತಿದ್ದೇ ಕಾಪಿ ಹೊಡೆಯೋದು ವಿದ್ಯಾರ್ಥಿ, ಲಂಚ ತಗೋಬಾರದು ಅಂತ ಗೊತ್ತಿದ್ದೇ ಲಂಚ ತಗೊಳ್ಳೋದು ಅಧಿಕಾರಿಗಳು, ಲಂಚ ತಗೋಬೇಕು ಅಂತ ಯಾರೂ ಹೇಳಿಲ್ಲ, ತಗೊಳ್ಳೋನಿಗೆ ಗೊತ್ತು ತಗೋಬಾರದು ಅಂತೇಳಿ. ಕಾಪಿ ಹೊಡೆಯುವ ವಿದ್ಯಾರ್ಥಿ ಗೊತ್ತದು, ನಮಗೂ ಸಂಧ್ಯಾನ ಮಾಡೋಕ್ಕಂತ ಗೊತ್ತು, ಏಕಾಚಿ ಮಾಡಬೇಕು ಅಂತ ಕೆಲವು ಏಕಾಚಿ ತಿಂತಾ ಕೂತಿರ್ತಾರೆ ಆಚಾರ್ಯ, ಏಕಾಚಿ ಅಲ್ವಾ ಅಂದ್ರೆ ಗೊತ್ತ್ರಿ, ಅದಕ್ಕೆ ಅದು ಜಾಸ್ತಿನೇ ತಿಂತಿದ್ದೇನೆ ಅಂತ ಹೇಳೋದ್ರೆ ಅದು ಬರೀ ತಿನ್ನೋದಿಲ್ಲ, ಈರುಳ್ಳಿ ಹುಳಿ ಬೇರೆ, ಜೊತೆಗೆ ಬದನೆಕಾಯಿ ಹುಳಿ ಮಾಡಿಬಿಡ್ತಾರೆ. ದೇವ್ರ ನೈವೇದ್ಯ ಇಲ್ಲಲ್ಲ, ಇವ್ರ ನೈವೇದ್ಯ ಜಾಸ್ತಿ ಆದ್ದರಿಂದ ಮುಚ್ಚಿಬಿಡ್ತಾರೆ. ಮತ್ತೆ ಯಾಕೆ ಅಂದರೆ ನಮ್ಮ ಕೈಲಿ ಆಗೋದಿಲ್ಲ ಶುರು ಮಾಡ್ತಾರೆ. ಅದಕ್ಕೇನು ಕಾರಣ? ಸೈಕಲಾಜಿಕಲ್ ಪ್ರಾಬ್ಲಮ್ ಇದು. ಮನುಷ್ಯ ಗೊತ್ತಿದ್ರು ಯಾಕೆ, ಗೊತ್ತಿಲ್ಲದೆ ಇದ್ದವ್ರು ಬಿಟ್ಟುಬಿಡಿ, ಗೊತ್ತಿದ್ದು ಯಾಕೆ ಮಾಡೋದಿಲ್ಲ, ಇದೆಲ್ಲ ಯೋಚನೆ ಮಾಡಬೇಕು. ನಾವು ನಮಗೆ ಉತ್ತರ ಸಿಗುತ್ತಾಗ ಭಗವಂತ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ವಿಹ ವೈರಿಣಂ. ದುರಾಸೆನೇ ಅದಕ್ಕೆ ಕಾರಣ. ಸೀರಿಯಸ್ ಶುಗರು, ಮೈಸೂರು ಪಾಕ್ ತಿಂತಾನೆ ಇರ್ತಾನೆ, ಆಮೇಲೆ ಬರ್ತಾನೆ ಅದೇ ಹೈ ಆಗೋಗ್ಬಿಟ್ಟಿದೆ ಕೊನೆಗೆ, ಹೇಳ್ತಾನೆ ಯಾಕೆ ತಿಂದು ಗೊತ್ತಿದ್ದಿಲ್ವಾ, ಅಷ್ಟು ರುಚಿ ಇತ್ತು, ಪಕ್ಕದವ್ರು ಆ ಪಾಟಿ ತಿಂತಿದ್ರು, ಸಂಕಟ ಆಯಿತು ತಿಂದುಬಿಟ್ಟೆ ಅಂತ ಹೇಳಿದ. ಅದು ಶುಗರ್ ಸಂಕಟಕ್ಕೆ ಇನ್ನೊಬ್ರು ತಿಂದು ಸಂಕಟ ಜಾಸ್ತಿ ಆಗೋಯ್ತು ಅಂದ್ರೆ ಕಾಮ ನಾನೇ ಯಾಕೆ ತಿನ್ನಬಾರ್ದು ಅಂತ. ಆ ಕಲರ್ ನೋಡ್ತಾನೆ, ಇದನ್ನು ನೋಡ್ತಾನೆ, ಉಳಿದವ್ರು ತಿನ್ನೋದು ನೋಡ್ತಾನೆ, ಟೆಂಪ್ಟ್ ಆಗಿಬಿಡ್ತಾನೆ, ಅದಕ್ಕೇನೆ ಕಾಮ ಅಂತ ಕರೆಯ. ಗೊತ್ತು, ಮನುಷ್ಯ ಗೊತ್ತಿದ್ರು ತಪ್ಪು ಮಾಡೋದಕ್ಕೆ ಕಾಮನೇ ಕಾರಣ, ಆಸೆನೇ ಕಾರಣ, ಅಂದು ಬಿಟ್ರೆ ತಪ್ಪು ಮಾಡೋ ಚಾನ್ಸೇನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಬಾ ಫಲೇಶು ಕದಾಚ, ಫಲದಾಶೆ ಬಿಟ್ಟ ಅಂದ್ರೆ ಪಾಪದ ಚಾನ್ಸೇ ಹೋಯ್ತು. ಅಷ್ಟು ಸುಲಭ ಬಿಡ್ಲಕ್ಕೆ ಬರುತ್ತೆ ಅದನ್ನ. ಕಾಬ ಹೇಗೆ ಹಿಡಿಯುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಕಾಬ ನಮ್ಮನ್ನು ಹೇಗೆ ಬಂಧಿಸುತ್ತೆ ಗೊತ್ತಾ? ಭಗವದ್ಗೀತೆ ಹೇಳುತ್ತೆ, ಯಥೋಲ್ಬೆ ಯಥಾದರ್ಶ ಮಲೇನಚ, ಯಥೋಲ್ಬೇನ್ ಅವೃತೋ ಗರ್ಭ, ಯಥಾದರ್ಶೋ ಮಲೇನಚ, ಧೂಮೇನಾವೃತೆ ವನ್ನಿ ತಥಾ ತೇನೇತ ಮಾವೃತಂ. ಮೂರು ಟೈಪ್ ಅಟ್ಯಾಕ್ ಮಾಡುತ್ತಂತ ನಮ್ಮ ಬೆಂಕಿನ ಹೊಗೆ ಮುಚ್ಚ ಹಾಗೆ, ಕನ್ನಡಿನ ಕೊಳೆ ಮುಚ್ಚ ಹಾಗೆ, ಗರ್ಭನ ಚರ್ಮದ ಚೀಲ ಮುಚ್ಚ ಹಾಗೆ ನಮ್ಮನ್ನು ಗರ್ಭ ಕಾಮ ಹಿಡಿಯುತ್ತೆ. ಎಷ್ಟು ಕಷ್ಟ ಕೊಟ್ಟ ಬಿಡಿಸ್ಕೊಳ್ಳೋದು ಅದನ್ನು. ಆದ್ರಿಂದಾನೆ ಅದು ಒಳಗೆ ಹಿಡಿಯುತ್ತೆ. ಇವು ಹೊರಗಿನ ಗಂಟು ತೆಕ್ಕೊಂಡ್ಬಿಡ್ತೇವೆ, ಒಳಗಿನ ಗಂಟು ಕ್ಯಾನ್ಸರ್ ಗಂಟು, ಡಾಕ್ಟರ್ ತೆಗಿಬೇಕು, ನಾ ತೆಕ್ಕೊಳ್ಳೋಕೆ ಬರಲ್ಲ ಅದು. ನಾತೆ ಕೊಟ್ಟರೆ ಮಲ್ಡರಾಗಿಬಿಡುತ್ತೆ, ಅಲ್ಲಿ ಆತ್ಮಹತ್ಯೆ ಆಗುತ್ತೆ. ಡಾಕ್ಟರ್ ನಿಧಾನವಾಗಿ ಓಪನ್ ಮಾಡ್ತಾನೆ ಡಾಕ್ಟರ್. ಮತ್ತು ಒಳಗಿರೋ ಗಂಟನ್ನು ತೆಗಿಲಿಕ್ಕೆ ಬರೋದು ಕಷ್ಟ ಅಲ್ಲ, ಮನಸ್ಸಿರೋಳಗಿರೋ ಗಂಟು ಇದೆಯಲ್ಲ, ಎಷ್ಟು ಕಷ್ಟ ಗೊತ್ತಾ ತೆಗಿಬೇಕಾದ್ರೆ. ಯಾರ ಕಣ್ಣಿಗೂ ಮನಸ್ಸು ಕಾಣೋದಿಲ್ಲ, ಅಷ್ಟು ಸೂಕ್ಷ್ಮ ಅದು. ಯಾರು ತೆಗಿಬೇಕು ಅದನ್ನು? ಭಗವಂತ ತೆಗಿತಾನೆ, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದೇವರ ಶರಣಾಗಬೇಕು ನಾವು. ಅನ್ಯಥಾ ಶರಣಂ ನಾಸ್ತಿ, ಈ ರೋಗಕ್ಕೆ ಈ ವೈದ್ಯ, ಭವರೋಗಕ್ಕೆ ಭಗವಂತನೇ ವೈದ್ಯ. ವೈದ್ಯೋ ನಾರಾಯಣೋ ಹರಿ. ನಮ್ಮ ಕಾಮದ ಗಂಟು ಹೃದಯದ ಒಳಗಿದೆ ಅಂತ ಹೇಳ್ತಾರೆ. ಹೇಳ್ತಾರಲ್ಲಿ ಹೇಳ್ತಾರೆ, ಇಂದ್ರಿಯಾಣಿ ಮನೋಬುದ್ಧಿ ಅಶ್ಯಾಧಿಷ್ಠಾನ ಮುಚ್ಚತೆ. ಇಂದ್ರಿಯಾಣಿ ಮನೋಬುದ್ಧಿ, ಇಂದ್ರಿಯಗಳಲ್ಲಿ ಸೇರುತ್ತಂತೆ ಕಾಮ, ಮನಸ್ಸಿನಲ್ಲಿ ಸೇರುತ್ತಂತೆ, ಬುದ್ಧಿಯೊಳಗೆ ಸೇರುತ್ತಂತೆ, ಪೊಲ್ಯೂಟ್ ಮಾಡಿ ಹಾಕ್ಬಿಡುತ್ತೆ. ಮತ್ತೆ ಹೇಗೆ ಗೆಲ್ಲಬೇಕು ಅಂದರೆ ಭಾರಿ ಸುಲಭ. ಅದು ಕಾಮದ ಒಂದು ಪ್ರೋಸೆಸ್ ತಿಳ್ಕೊಂಡ್ರೆ ಗೆಲ್ಲಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹೇಗದು? ಭಗವಂತ ಕೊನೆಯೇ ಹೇಳ್ತಾನೆ ಮೂರನೇ ಅಧ್ಯಾಯದ ಕೊನೆಗೆ, ಅರ್ಜುನ ತಾರತಮ್ಯ ಜ್ಞಾನ ಬೇಕು. ಇಂದ್ರಿಯಾಣಿ ಪರಾಣ್ಯಾಹು, ಇಂದ್ರಿಯೇಭ್ಯ ಪರಂ ಮನಃ, ಅರ್ಥೇಭ್ಯಶ್ಚ ಪರಂ ಮನಃ ಅಂತ ಹೇಳ್ತಾ, ಮನಸ್ಸಸ್ತು ಪರಮ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ, ಮಹತಾ ಪರಮವ್ಯಕ್ತಂ, ಅವ್ಯಕ್ತಾತ್ ಪುರುಷಃಪರಃ, ಪುರುಷಾನ್ನ ಪರಂ ಕಿಂಚಿತ್ ಸಕಾಷ್ಟಾ ಸಾಕಾಷ್ಟಾ ಸಾ ಪರಾಗತಿ. ಇದು ಕಠೋಪನಿಷತ್ತಿನ ಮಾತು. ಅಲ್ಲಿ ಎರಡು ಶ್ಲೋಕ ಇದೆ, ಇಲ್ಲಿ ಒಂದೇ ಶ್ಲೋಕ ಬರುತ್ತೆ ಭಗವದ್ಗೀತೆಯೊಳಗೆ. ಎಲ್ಲ ಕಂಪ್ರೆಸ್ ಮಾಡಿಬಿಟ್ಟು ಒಂದೇ ಶ್ಲೋಕದಲ್ಲಿ ಹೇಳುತ್ತಾರೆ, ಇಂದ್ರಿಯೇಭ್ಯ ಪರಾಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ, ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಯೋ ಬುದ್ಧೇ ಪರತಸ್ತು ಸಹ. ಇಷ್ಟೇ ಇದರಲ್ಲಿ ಬರೋದು. ಅದಕ್ಕೆ ಆಚಾರ ಹೇಳ್ತೀವಿ ಎಲ್ಲ ಸೇರಿಸ್ಕೋಬೇಕು. ಯಾವಾಗಲೂ ಲೋಯರ್ ಆಫೀಸರಿಂದ ಹಿಂಸೆ ಆದರೆ ಹೈಯರ್ ಆಫೀಸರ್ ಹತ್ರ ಹೋಗ್ತಾರೆ, ಅವನಿಂದ ಇನ್ನೂ ಹೈಯರ್ ಹೋಗ್ತಾರೆ. ಮತ್ತು ಕಾಮ ಅಂಬುದು ಭಾರಿ ಪ್ರಬಲ, ಅದು ಎಲ್ಲಿ ಹೋಗ್ಬೇಕು ಅಂತ ನಾವೀಗ ಹೈಯೆಸ್ಟ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಹೈಯೆಸ್ಟ್ ಯಾರು? ಪರಮಾತ್ಮ. ಅತ್ತ ತೊಂದ್ರೆ ಮುದೋಯ್ತಲ್ಲ. ಹರಿರೇವ ಪರಃ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಸರ್ವೋತ್ತಮ, ಆದ್ದರಿಂದ ಸರ್ವಾಧಮವಾದ ಕಾಮವನ್ನು ಎದ್ದು ಬದುಕಬೇಕು ಅಂತಿದ್ರೆ ಅಲ್ಲಿ ಹೋಗಬೇಕು. ಏವಂ ಬುದ್ಧೇಹೇ ಪರಂ ಬುದ್ಧ್ವ ಸಂಸ್ಥಾಭ್ಯಾತ್ಮಾನ ಆತ್ಮಾನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದ. ಅಲ್ಲಿ ಹೇಳ್ತಾರೆ ನೋಡಿ ಅರ್ಜುನ, ಯಾವಾಗ ನೀನು ಭಗವಂತನ ತಿಳಿತೀಯೋ, ಭಗವಂತ ತಾನೇ ಕೃಷ್ಣ, ಯಾವಾಗ ರಾಮನನ್ನು ತಿಳಿತಾನ ಕಾಮ ಹೋಗಿಬಿಡುತ್ತೆ ಅಂತ. ಅಷ್ಟೇ, ಬಹಳ ಸುಲಭ. ರಾಮ ಕಾಮ ದಾಸ ಹೇಳ್ತಾರೆ, ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ. ದೀಪ ತಂದ್ರೆ ಕತ್ತಲು ಹೋಗುತ್ತೋ ಇಲ್ಲೋ? ಈ ಬಾಯಿ ಗಾಢಾಂಧಕಾರ, ಗಡ್ಡಿಗೆರಿದ್ದಾನೆ, ನಕ್ಷ ಲೈಟ್ ಬಂದು ಬೆಳೆಸಿರುವಾಗ ಕತ್ತು ಹೋಗುತ್ತೆ. ಯಾವಾಗ ಬೆಳಕು ಬಂದ್ರೆ ಕತ್ತಲು ಹೋಗುತ್ತೋ, ರಾಮ ಬಂದ್ರೆ ಕಾಮ ಹೋಗ್ತಾನೆ. ಅಷ್ಟೇ ಸುಲಭ. ಕೃಷ್ಣ ಬಂದಷ್ಟ ಕಂಸ ವೆಕೇಟ್ ಮಾಡಲಿಲ್ಲ ಹಾಗೆ ಅಂತ ಹೇಳಿದ್ದಾರೆ. ಕಂಸ ಗಟ್ಟಿಯಾಗಿ ಕೂತಿದ್ದ, ಅಪ್ಪ ನೋಡಿಸ್ತಾ ಎಲ್ಲರನ್ನೂ ಓಡಿಸಿಬಿಟ್ಟ, ಕೊನೆಗೆ ತಾವೊಬ್ಬನೇ ಕೂತಿದ್ದ. ಕೃಷ್ಣ ಬಂದ, ಸತ್ತ ಕೃಷ್ಣ ಇಡೀ ಭದ್ರಾಪಟ್ಟಣದ ಸ್ವಾಮಿಯಾಗಿಬಿಟ್ಟು. ಯಾವಾಗ ಕೃಷ್ಣ ಬರೋವರೆಗೂ ಕಂಸ ಸಾಯ್ತಿರಲಿಲ್ಲ, ಬೆಳಕು ಬರೋವರೆಗೂ ಕತ್ಲು ಸಾಯೋದಿಲ್ಲ. ಆದ್ದರಿಂದ ಹರಿರೇವ ಪರ ಅಂತ ದೇವರು ಧ್ಯಾನ ಮಾಡಬೇಕು. ಕಂಸನ ಕತೆ ಯಾತಕ್ಕೆ ಹೇಳ್ತೇನೆ ಅಂದರೆ, ಕಂಸ ಯಾರು ಗೊತ್ತೇನು? ಕಾಲನೇಮೆಯ ಅವತಾರ. ಕಾಲನೇಮೆ ಯಾರು ಗೊತ್ತಾ? ಕಾಮದ ಅಭಿಮಾನಿ ದೈತ್ಯವು. ನಮ್ಮನ್ನು ಕಾಡ್ತಿರೋದೇ ಕಾಮ, ಅದಕ್ಕೆ ರೆಲವೆಂಟ್ ಅಂತ ಹೇಳ್ತಾರೆ. ಕಾಲನೇಮೆಗೆ ಎಷ್ಟು ಗೊತ್ತೇನು ಮುಖ? ರಾವಣನಿಗೆ ಹತ್ತು ಮುಖದ ಕತೆ ಕೇಳಿದ್ದೇವೆ, ಏನೇನೋ ಮಾಡಿಬಿಟ್ಟು ಹತ್ತು ಮುಖ ಇಟ್ಕೊಂಡು. ಕಾಲನೇಮೆಗೆ ಎಷ್ಟು ಮುಖ ಗೊತ್ತಾ? ಸಾವಿರ ಮುಖ ಅಂತ ಹೇಳ್ತಾರೆ. ಸಾವಿರ ಮುಖದ ರಾಕ್ಷಸ ಕಾಮ ನಮ್ಮನ್ನು ಕಾಡ್ತಾ ಇದ್ದಾನೆ. ಅದಕ್ಕೆ ಯಾರು ಬರಬೇಕು? ಅನಂತ ಮುಖದ ಭಗವಂತ ಬರಬೇಕು. ಅನಂತ ಸಹಸ್ರ ಶೇಷ ಪುರುಷ ಅವನು ಬರಬೇಕು, ಬೇರೆಯವ್ರ ಕೈಲಿ ಆಗೋದಿಲ್ಲ. ಅದನ್ನು ದೇವರು ಬಂದರೆ ಮಾತ್ರ ಈ ಕಾಮ ಸಾಯುತ್ತೆ. ಅಲ್ಲಿ ಸ್ವಾರಸ್ಯ ಹೇಳ್ತಾರೆ, ಅನಂತ ಮುಖದ ಪರಮಾತ್ಮ, ಸಾವಿರ ಮುಖದ ಕಾಮ. ಒಳ್ಳೆ ಶಾಸ್ತ್ರ ಅದು. ನಮ್ಮ ಆಸೆಗೆ ಅನೇಕ ಮುಖಗಳು ಗೊತ್ತಾ? ನಮ್ಮ ಆಸೆಗೆ ಸಾವಿರ ಮುಖ. ಅದು ಬೇಕು, ಇದು ಏನು ಕೊಟ್ಟರು ಬೇಕು, ಬೇಡ ಅಂತ ಗೊತ್ತೇ ಇಲ್ಲ. ಆದ್ದರಿಂದಾಗೇನೆ ಪ್ರತಿಯೊಂದು ಬೇಕು. ಆ ಬೇಕು ಅನ್ನೋದೇ ಮುಖ ಅಂತ ಹೇಳಿದ್ದ. ಎಲ್ಲ ಬೇಕು ಅಂತ ಎಲ್ಲ ಮುಖ ನಮಗಿದೆ. ಅದು ಹೋಗಬೇಕಾದ್ರೆ ಭಗವಂತ ಬಂದರೆ ಮಾತ್ರ ಸಾಧ್ಯ. ಅದನ್ನು ಇಲ್ಲಿ ಅರ್ಥ ಮಾಡಿಕೊಂಡು ಆ ಜಡ ಬ್ರಾಹ್ಮಣ ಏನು ಮಾಡಿದ್ದ? ದುರಾಚಾರಿಯಾಗಿದ್ದಕ್ಕೆ ಪಿಶಾಚಿಯಾದ, ಅವನಿಗೆ ಗತಿನೇ ಇರಲಿಲ್ಲ. ಮಗ ಏನು ಮಾಡಿಬಿಟ್ಟ? ದೇವರ ಧ್ಯಾನವನ್ನು ಮಾಡಿದ. ತಕ್ಷಣ ಏನಾಯಿತು? ಅದೆಲ್ಲ ಪಾಪ ಹೊರಟೋಯ್ತ. ತಂದೆ ಮಾಡಿದ ಪಾಪ ಎಲ್ಲ ಹೊರಟೋಯ್ತು, ಪಾಪಿಗಳ ಎಲ್ಲ ಪಾಪನ ಹೊರಟೋಯ್ತು, ಎಲ್ಲ ಸದ್ಗತಿ ಹೊರಟೋಯ್ತು. ಎಷ್ಟು ಸುಲಭದ ಕೆಲಸ. ಕತ್ಲನ್ನು ನೀವು ಬಂಗಾರ ತಂದರೂ ಹೋಗೋದಿಲ್ಲ, ಕಡ್ಗ ತಗೊಂಡು ಹೊಡೆದ್ರೂ ಹೋಗೋದಿಲ್ಲ, ಸಣ್ಣ ದೀಪಕ್ಕೆ ಹೋಗಿಬಿಡುತ್ತೆ. ಅದು ಇಮ್ಮಿಡಿಯೇಟ್ ಹೋಗುತ್ತೆ, ದೀಪದ ಅರ್ಧ ಗಂಟೆ ಆಗಬೇಕಾಗಿಲ್ಲ, ಇನ್ಸ್ಟೆಂಟಾಗಿ ಹೋಗುತ್ತೆ. ಬ್ರಹ್ಮಜ್ಞಾನ ಬಂತು ಅಂದರೆ ಪಾಪ ಸುಟ್ಟೋಯ್ತು ಅಂತ ಅರ್ಥ. ಅಂತ ಸುಲಭವಾದ ತತ್ವ ಹೇಳ್ತಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಬೇರೆ ಕರ್ಮ ಮಾಡಬೇಕು, ಜ್ಞಾನದ ಉದ್ದೇಶದಿಂದ ಮಾಡಬೇಕು. ಜ್ಞಾನ ಬರಲಿ ಅಂತ ಮಾಡಿದರೆ ಕರ್ಮ ಸಾರ್ಥಕ, ಜ್ಞಾನ ಮರೆತು ಬಿಟ್ಟರೆ ಉಪಯೋಗ ಇಲ್ಲ. ವಿದ್ಯಾರ್ಥಿ ವಾಕಿಂಗ್ ಹೋಗ್ತಾನೆ, ಮರು ದಿವಸ ಪರೀಕ್ಷೆ, ವಾಕಿಂಗ್ ಹೋಗ್ತಾನೆ, ಜನ ಬಯೋದಿಲ್ಲ, ಯಾಕೆ ಫ್ರೆಶ್ ಆಗಿ ಬರ್ತಾನೆ, ಓದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ. ಓದ್ದೆ ವಾಕಿಂಗ್ ಹೋಗ್ತಾರೆ, ವಾಕಿಂಗ್ ಹೋಗಿ ಮರಿಕೊಂಡ್ಬಿಡ್ತಾನೆ, ಸಿಟ್ಕೊಂಡ್ಬಿಡ್ತಾನೆ. ಯಾಕೆ ವಾಕಿಂಗ್ ಯಾಕೆ ಹೋಗಿ ಹಾಕಿದ್ರೆ ನಿನಗೆ ಓದು ಅಂತ ಹೇಳ್ತಾನೆ. ನೋಡಿ, ವಾಕಿಂಗ್ ಹೋಗಿ ಬಂದ, ಬೇಜಾರು ಮಾಡ್ಕೊಳ್ಳಿಲ್ಲ, ಊಟ ಮಾಡಿದೆ, ಬೇಜಾರು ಮಾಡ್ಕೊಳ್ಳಿಲ್ಲ, ಯಾತಕ್ಕೆ? ಅವನಿಗೆ ಓದಕ್ಕೆ ಶಕ್ತಿ ಬರುತ್ತೆ ಅದರಿಂದ, ಊಟ ಮಾಡಿ ಶಕ್ತಿ ಬರುತ್ತೆ. ಆ ಸ್ವೀಟ್ ತಿಂದು ಮಲ್ಲಿ ಮಲ್ಲಿ ಗಸಗಸೆ ಪಾಯಸ ಕುಡಿದು ಮಾಡಿಕೊಂಡ ಸಿಟ್ಟು ಬರುತ್ತೆ, ಅದು ಮನೆ ನಿದ್ದೆ ಬರೆಸ್ಬಿಡುತ್ತೆ. ನೆನಪಿರ್ಬೇಕು, ನಿದ್ರೆ ಬರಲಾರದ ಆಹಾರ ತಗೊಂಡ್ರೆ ಖುಷಿ, ಅದು ನಿದ್ರೆ ಬರೋ ಆಹಾರ ತಗೊಂಡ್ರೆ ತಪ್ಪಾಗುತ್ತೆ. ಅದೇ ರೀತಿಯೇ ವಿದ್ಯೆ ಬರಬೇಕು, ನಿದ್ರೆ ಬರಬಾರ್ದು. ನಮ್ಮ ವಿದ್ಯೆ ಬರಹ ಬದುಕಬೇಕೆ ಹೊರತು ನಿದ್ರೆ ಬರಹ ಬದುಕಬಾರ್ದು. ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ಹೋಗ್ಬಿಡುತ್ತೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಶುರು ಮಾಡಿಬಿಡ್ತಾನೆ, ಏನಾದ್ರೂ ತಗೊಂಡು ನಿದ್ದೆ ಮಾಡ್ತಾನೆ. ತಮಾಷೆ ಅಂದರೆ ವಿದ್ಯೆ ಶುರು ಮಾಡಬಾರ್ದು, ಆಗಲಾರೂ ವಿದ್ಯಾಭ್ಯಾಸ ಮಾಡಬಾರ್ದೆ, ಮಾಡೋದೇ ಇಲ್ಲ. ಹೊತ್ತು ವಿದ್ಯೆಯಿಂದ ಮನುಷ್ಯ ನಾಶನಾಗ್ತಾನೆ, ವಿದ್ಯೆಯಿಂದ ಬದುಕ್ತಾನೆ. ವಿದ್ಯೆಯ ಅಮೃತ ವಶ್ನುತೆ. ಕುಂಭಕರ್ಣ ನಿದ್ದೆ ಮಾಡಿ ಮಾಡಿ ಸಾಯಲಿಲ್ಲ, ವಿದ್ಯೆ ಬಂದವರು ಒಬ್ಬರು ಸತ್ತಿಲ್ಲ, ನಿದ್ರೆ ಮಾಡಿದವರು ಯಾರೂ ಬದುಕಿಲ್ಲ ಅಂದಮೇಲೆ ಇವತ್ತು ಜಡಬ್ರಾಹ್ಮಣನ ಕಥೆ, ಉದ್ಧಾರದ ಕಥೆ. ಅದಕ್ಕೆ ಅವನ ಹೆಸರು, ಇವತ್ತು ಮಗನ ಹೆಸರು ಮೇಧಾವಿ ಅಂತ ಅವನ ಹೆಸರು. ಮೇಧಾವಿ ಒಳ್ಳೆ ಜ್ಞಾನಿ ಅವನು, ಅವನು ಜಡ ಅಂತ ಕಾಂಟ್ರಾಸ್ಟ್ ಮಾಡ್ತಾರೆ. ಅಪ್ಪ ಜಡ, ಮಗ ಮೇಧಾವಿ. ಅಪ್ಪ ಕರ್ಮಭ್ರಷ್ಟ, ಮಗ ಕರ್ಮ ತಾರಕ ಮಾಡಿ ಕೃಷ್ಣಾರ್ಪಣ ಬುದ್ಧಿ ಬದುಕಿ ಉದ್ಧಾರ ಮಾಡಿಬಿಟ್ಟು. ಇದು ಎರಡು ಮುಖ ಇದೆ. ಆ ಮೇಧಾವಿ ಮಗ ತನ್ನ ಉದ್ಧಾರ ಮಾಡಿಕೊಂಡ, ತಂದೆಯನ್ನು ಉದ್ಧಾರ ಮಾಡಿದ, ಲೋಕೋದ್ಧಾರ ಮಾಡಿಬಿಟ್ಟ. ಅವನು ಹಾಳಾದವನು ಲೋಕ ಹಾಳು ಮಾಡಿದ್ದ. ಅಂದರೆ ಮನುಷ್ಯ ಕರ್ತವ್ಯ ಬಿಟ್ಟು ಅವನು ಜಗತ್ತನ್ನು ಹಾಳು ಮಾಡ್ತಾನೆ, ಕರ್ತವ್ಯ ಮಾಡೋನು ಲೋಕೋದ್ಧಾರ ಮಾಡ್ತಾನೆ. ಆದ್ದರಿಂದ ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚಾರ. ರಾಯರ ಒಬ್ಬರು ಬದುಕು, ಒಬ್ಬರು ಬದುಕಾಗಲಿಲ್ಲ, ಲೋಕದ ಬದುಕಾಯ್ತು. ಬಲಿತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವಿ. ಅವ್ರು ಮಾಡಿದ ಕೆಲಸ ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೋ ಗೊತ್ತಾ? ನಿಜವಾದ ಅರ್ಥದಲ್ಲಿ ಮೊದಲೇ ಹೇಳಿದ್ದೇನೆ, ವಾರಕ್ಕೆ ಒಬ್ಬತ್ತು ಅರ್ಧ ಹೊಟ್ಟು ಊಟ ಮಾಡಿಕೊಂಡಿರೋ ವ್ಯಕ್ತಿ ಇವತ್ತು ಅವ್ರ ಹೆಸರಲ್ಲಿ ಕೋಟ್ಯಂತರ ಜನ ಊಟ ಮಾಡ್ತಾರೆ ಅಂದರೆ ಎಂಥ ತಪಸ್ಸಕ್ತಿ ಆಯಿತು. ರಾಯರ ಕಥೆ ನಮಗೆ ಬದುಕಿಸ್ತಕ್ಕಂಥ ಕಥೆಯಾಗಿ ಅದನ್ನು ಜನ ತಿಳ್ಕೊಂಡ ಮೇಲೆ, ರಾಯ ವೃಂದಾವನ ಹತ್ರ ಬಂದ ಮೇಲೆ ನಾನು ಅರ್ಥ ಮಾಡ್ಕೋಬೇಕು ಎಷ್ಟು ದೊಡ್ಡ ಜ್ಞಾನಿಗಳು ರಾಯರು. ಅವರ ಜೀವನ ಪೂರ್ತಿ ಎದ್ರೆ ಕೂತ್ರೆ ಪಾಠ ಪ್ರವಚನ, ಬೇರೆ ಇಲ್ಲೇ ಇಲ್ಲ. ಆದರೆ ಫಲಿತಾಂಶ ಇವತ್ತು ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸಿದ್ಧಿ ಪಡೆದಿದ್ದ. ರಾಯರು ಎಷ್ಟು ಓದಿದ್ರು ಅಂತ ಹೇಳ್ತಾರೆ ಮಂಗಲಾಷ್ಟಕದೊಳಗೆ, ಅಷ್ಟು ಓದಿ ಕೇಳಿದರೆ ಹೌ ವೈ ಇಸ್ ಗ್ರೇಟ್ ಅಂತ ಅರ್ಥ ಆಗುತ್ತೆ. ಒಂದೊಂದು ಓದಿದರೆ ಗ್ರೇಟ್ ಆಗಿಬಿಡ್ತಾರೆ. ಎಷ್ಟು ಓದಿದ್ದಾರೆ ಗೊತ್ತಾ ರಾಯರು? ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ತ್ರಯ್ಯರ್ಥ, ಸ್ಮೃತಿ, ಜೈಮಿನೀಯ, ಕವಿತಾ, ಸಂಗೀತ ಪಾರಂಗತ. ಇಷ್ಟು ದೊಡ್ಡ ಜ್ಞಾನಿಗಳಾಗಿದ್ದಕ್ಕೆ ಇನ್ನೂ ಕೂಡ ಅವ್ರ ವೈಭವ ಜಾಸ್ತಿ ಆಗ್ತಿದ್ದ, ಕಡಿಮೆ ಆಗ್ತಾನೆ ಇಲ್ಲ. ಒಂದು ವಿದ್ಯಾವಂತನಿಗೆ ಗೌರವ ಸಿಗೋ ಹಾಗೆ ಎಂದೂ ಬೇರೆಯವರಿಗೆ ಸಿಗೋದಿಲ್ಲ, ನೆನಪಿರು. ಅದಕ್ಕೆ ನಿದರ್ಶನ ಇದು. ಜಡ ತುಂಬ ಥರ ಹೇಳಿರ್ತದೆ. ಯಾವುದೋ ಹುಡುಗ ಇರ್ತಾನೆ, ಭಯಂಕರ ಕಪ್ಪಿರ್ತಾನೆ, ಭಯಂಕರ ಕಪ್ಪು ಕುಂಟ, ಜೊತೆಗೆ ಕುಂಟ ಹರಕು ಬಟ್ಟೆ, ನೋಡಿದ್ರೆ ಅಸಹ್ಯ ಬರ ಇರ್ತಾನೆ. ಕ್ಲಾಸಿಗೆ ಫಸ್ಟೇ ಬರ್ತಾನೆ, ಯಾರು ಹತ್ರ ಕೂಡ ಸೇರಿಸ್ತಾರೆ, ಬುದ್ಧಿವಂತ ವಿದ್ಯಾರ್ಥಿಗಳೆಲ್ಲ ದೂರ ದೂರ ಅಂತ ದೂರ ಕುಡಿಸ್ಬಿಡ್ತಾರೆ ಪಾಪವನ್ನು. ಮುಂದೆಲ್ಲ ಅಲಂಕಾರ ಮಾಡ್ಕೊಂಡು ಕೂತಿರ್ತಾರೆ ಎಲ್ಲರೂ ಕೂಡ. ಏನು ವೈಭವ ಆಗಿರ್ತಾರೆ. ಮೇಷ್ಟ್ರು ಶುರು ಮಾಡ್ತಾನೆ ಪಾಠನ, ಮುಗಿಸ್ತಾರೆ, ಕ್ವಶನ್ಸ್ ಕೇಳ್ತಾರೆ, ಮುಂದೆ ಅವರೆಲ್ಲ ತಲೆ ಬಗ್ಗಿಸ್ಬಿಡ್ತಾರೆ, ಯಾರು ಉತ್ತರ ಕೊಡ್ತಾ ಇಲ್ಲ. ಅವ್ರು ಟಕ್ಕಂತ ಉತ್ತರ ಕೊಡ್ತಾರೆ, ಹಿಂದೆ ಕೂತವ್ರು. ಏನು ಕೇಳಿದ್ರೆ ತಕ್ಷಣ ಉತ್ತರ ಕೊಟ್ಬಿಡ್ತಾರೆ. ಜನ ಏನು ಮಾಡ್ತಾರೆ ಗೊತ್ತಾ? ಇದು ಬ್ರೈಟ್ ಅಂತ ಕರೀತಾರೆ, ದಡ್ಡ ಅಂತ ಕರೆಯೋದಿಲ್ಲ, ಅವನು ಬ್ರೈಟ್ ಆಗಿಬಿಡ್ತಾರೆ. ಮುಂದೆ ಎಲ್ಲಿ ಕೂತರೂ ಅವನಿಗೆ ಜಾಗ, ಯಾರು ಓಡಿಸೋದಿಲ್ಲ. ಇವರೆಲ್ಲ ಡಲ್, ಇವರೆಲ್ಲ ಪಾಪ. ಅಲಂಕಾರ ಮಾಡ್ಕೊಂಡ್ರೆ ಡಲ್ಲು, ಅವನು ಕಪ್ಪಿರೋನು ಬ್ರೈಟ್. ಅಂದರೆ ಜ್ಞಾನದ ಪ್ರಕಾಶವನ್ನು ಎಂದೂ ನಿಮಗೆ ಆಭರಣ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾವ ಆಭರಣ ಹಾಕ್ಕೊಂಡ್ರು ಕೂಡ ದಡ್ಡ, ಮೈ ತುಂಬ ಆಭರಣ ಕೊಟ್ಟರೆ ಫೇಲು. ನೋಡ್ತಾರೆ, ನೋಡಿದ್ರೆ ಇದು ಬೇರೆ ಕೇಳಿದೆ ನಿನಗೆ ಅಂತಾರೆ, ಆಭರಣ ಕೇಳೋದು. ಇನ್ನು ಇವನಿರ್ತಾರೆ, ನೋಡಿದ್ರೆ ಆಭರಣ ತಗೊಂತ ಕೊಡ್ತಾರೆ ಇವನು ತಮಾಷೆ. ಯಾತಕ್ಕೆ ವಿದ್ಯೆಯಿಂದ ಭೂಷಣ. ಶಾಸ್ತ್ರ ಹೇಳ್ತಾರೆ, ವಿದ್ಯೆಯಷ್ಟು ಭೂಷಣ ಕೊಡೋ ಶಕ್ತಿ ಜಗತ್ತಲ್ಲಿ ಯಾವುದಕ್ಕೂ ಇಲ್ಲ ಅಂತ ಹೇಳಿ. ಅದನ್ನು ಮರ್ತು ನಾವು ಬದುಕಲಿಕ್ಕೆ ಹೋದ್ರೆ ತಪ್ಪಾಗ. ನಾವು ಓದಿದ್ದೇವಲ್ಲ ಅಂತ ಕೇಳಿದರೆ, ನಾವು ಮೆಡಿಕಲ್ನಿಂದ ಓದಿದ್ದೇವೆ ಅಂತ ಕೇಳಿದರೆ, ಇದು ಲೌಕಿಕ ವಿದ್ಯೆ ಆಯಿತು, ಇದಲ್ಲ ಶಾಸ್ತ್ರವಿದ್ಯೆ ಆಗಬೇಕು ಅಂತ ಹೇಳಿ. ಶಾಸ್ತ್ರದ ವಿದ್ಯೆ ಅಂದರೆ ಬ್ರಹ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂದರೆ ಶಾಸ್ತ್ರದ ವಿದ್ಯೆ. ಗೀತಾನೇ ಅದು, ಇನ್ನು ಸುಲಭವಾಗಿ ಹೇಳಬೇಕಾದ್ರೆ ಗೀತೆಯೇ ಅಂತ ವಿದ್ಯೆ. ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರ. ಗೀತಾಭ್ಯಾಸವನ್ನು ಮಾಡಿ ಗೀತೆಯನ್ನು ತಿಳ್ಕೊಳ್ಳಿ, ಮನುಷ್ಯಾಗಿ ಉದ್ಧಾರವಾಗ್ತಾನೆ ಒಂದು ದರ್ಶನ ಇದು. ಇಂಥ ಸ್ಥಿತಿ ಅರ್ಥ ಮಾಡಿಕೊಂಡ್ರೆ ನಮಗೊಂದು ಧೈರ್ಯ ಬರುತ್ತೆ ಗೊತ್ತಾ? ವಯಸ್ಸಾಗ್ತಾ ಆಗ್ತಾ ಹೋದಂತೆ ಸಾವಿನ ಭಯ ಕಾಡುತ್ತೆ ನಮ್ಮನ್ನು, ಜೊತೆಗೆ ಯಮಲೋಕದ ಭಯ ಕಾಡುತ್ತೆ. ಒಂದ್ಸರ್ತಿ ಹಿಂದೆ ನೋಡಿಕೊಂಡ್ರೆ ಎಷ್ಟು ಪಾಪಗಳು ನಮ್ಮನ್ನು ಗಂಟು ಬಿದ್ದಿತ್ತು ಅರ್ಥ ಆಗುತ್ತೆ ನಮಗೆ. ಯಾರಿಗೋ ಸಾಲ ಕೊಟ್ಟಿದ್ದು ಮರ್ತುಬಿಟ್ಟಿರುತ್ತೆ, ನಾವು ಗುಡಿಸ್ಕೊಂಡಿರ್ತೇವೆ ಮರ್ತು ಹೋಗಿಬಿಟ್ಟಿರುತ್ತೆ, ಕೊಡೋಕೆ ಅವ್ನು ಇರೋದೇ ಇಲ್ಲ ಇವತ್ತಿನ ದಿವಸ. ಏನು ಮಾಡಬೇಕದಕ್ಕೆ? ಕೊಡ ಬುದ್ಧಿ ಅವತ್ತಿದ್ದಿಲ್ಲ, ದುಡ್ಡು ಇದ್ದಿಲ್ಲ, ಇವತ್ತು ಬುದ್ಧಿ ಇದೆ ವ್ಯಕ್ತಿನ ಮೇಲೆ. ಏನು ಮಾಡ್ತೀರಿ? ಯಾರು ಯಾರು ಹೇಳ್ಕೋಬೇಕಂದ್ರೆ ದೇವ್ರಿಗೆ ಒಪ್ಪಿಸ್ಬೇಕಷ್ಟೇ. ಗೌರ್ಮೆಂಟ್ ಅಕೌಂಟ್ ಕ್ರೆಡಿಟ್ ಮಾಡಿಬಿಟ್ರೆ ಹಾಗೂ ಹಾಗೆ ಸಾಲ ತೊಗೊಂಡಿದ್ದೀನಿ, ಅವರಿಲ್ಲ ಆ ಬ್ಯಾನ್ ಇದ್ರೆ ಚೇಂಜ್ ಆಗಿರ್ಬೋದು, ಬ್ಯಾಂಕ್ ಅಂತ ನಡೀತಿದೆಯಲ್ಲ, ಸಾಲ ಕಟ್ಟಿರ್ಬೋದು ಇದ್ದಷ್ಟು. ಇದು ಅಕೌಂಟ್ ಹಾಗೆ ಬಿದ್ದಿರುತ್ತೆ, ಮ್ಯಾನೇಜರ್ ಚೇಂಜ್ ಆದರೆ ಅಕೌಂಟ್ ಚೇಂಜ್ ಆಗೋದಿಲ್ಲ, ಅಲ್ಲೇ ಇರುತ್ತೆ ಹಾಗೆ. ಅದು ಅದಕ್ಕೆ ಒಂದು ಜನ ಬಂದರು ಕೂಡ ಸಾಲ ಇರುತ್ತಲ್ಲ ತೀರಿಸ್ಬೇಕಾದ್ರೆ ಅದೆಲ್ಲ ತಿಳ್ಕೊಳ್ಳೋಕೆ ಒಂದೇ ಉಪಾಯ ಗೀತಾಧ್ಯಯನ ಮಾಡಿ. ಯಾರಿಗೊಂದು ಸುಳ್ಳು ಹೇಳಿರ್ತೇವೆ, ಯಾರಿಗೂ ಮೋಸ ಮಾಡಿರ್ತೇವೆ, ಕೆಲವೊಮ್ಮೆ ಅನಿವಾರ್ಯ ಮಾಡಿರ್ತೇವೆ, ಕೆಲವೊಮ್ಮೆ ತಿಳಿದು ಮಾಡಿರ್ತೇವೆ, ಕೆಲವು ತಿಳುವಳಿಕೆ ಇಲ್ಲದೆ ಮಾಡಿರ್ತೇವೆ, ಅದೆಲ್ಲ ತಿದ್ಕೋಬೇಕಾದ್ರೆ ಭಗವದ್ಗೀತೆ ನಮ್ಮನ್ನು ಪೂರ್ತಿಯಾಗಿ ಬದಲಾಯಿಸಿಬಿಡ. ಆ ಮನುಷ್ಯ ಹೇಗೆ ಪಿಶಾಚಿ ಜನ್ಮ ಕಳ್ಕೊಂಡು ಆನಂದವಾಗಿದ್ನೋ, ನಾವು ದುಷ್ಟತನವನ್ನು ಕಂಡು ಸುಖವಾಗಿ ಬದುಕಲಿಕ್ಕೆ ಮೂರನೇ ಅಧ್ಯಾಯ ಕೊಡ್ತಕ್ಕಂಥ ಒಂದು ಸ್ಫೂರ್ತಿ ಭಾರಿ ದೊಡ್ಡದು. ಅದನ್ನು ತಿಳ್ಕೊಂಡ್ರೆ ಸರಿ, ಭಗವಂತ ತುಂಬ ಮಾತುಗಳನ್ನು ಹೇಳ್ತಾನೆ ಅರ್ಜುನ, ಯಾವ ಪ್ರಸಂಗ ಬಂದರೂ ಕೂಡ ಪರಧರ್ಮವನ್ನು ಮಾಡಬೇಡ, ಸ್ವಧರ್ಮವನ್ನು ಬಿಡಬೇಡ. ಸ್ವಧರ್ಮ ಅಂತ ನಮ್ಗೆ ಏನೇನೋ ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ. 24 ದೇವ್ರ ಮುಂದೆ ಕೂಡಬೇಕಾ? ಕೂಡಬೇಡಿ, ಬೆಳಿಗ್ಗೆ ಒಂದು ಗಂಟೆ ಕೂಡಿ ಸಾಕು. ಅದೂ ಅಲ್ಲ, ಅರ್ಧ ಗಂಟೆ ಕೂಡಿಯಪ್ಪ, ಹೆಚ್ಚು ಬೇಕಾಗಿಲ್ಲ. 10 ಗಾಯತ್ರಿಗೆ ಎಷ್ಟೊತ್ತು ಬೇಕು ನಿಮಗೀಗ? ಸ್ನಾನ ಮಾಡ್ಕೋತಾ ಮಾಡ್ಕೋತಾನೆ ಬರ್ತಾನೆ. ಪೌಡ್ ಹಚ್ಕೊಳ್ಳೋ ಹೊತ್ತಿರ ಗೋಪಿ ತಾನೆ ಹಚ್ಕೊಂಡ್ಬಿಡ್ಬೋದು. ಮೇಕಪ್ ಮಾಡ್ಕೊಳ್ಳೋ ಅರ್ಧ ಗಂಟೆ ತಗೋತಾನಲ್ಲ, ಸಿಂಪಲ್ ಆಗಿ ಹಚ್ಕೊಂಡ್ರೆ ಬೋದು. ಅಲ್ಲಿ ಬರೀ ಇದಾಗ್ತಾನೆ, ಇಲ್ಲಿ ಪ್ಯೂರ್ ಆಗ್ತಾನೆ ಗೊತ್ತಾ? ಇದು ಸ್ನಾನದ ಪ್ಯೂರಿಟಿ ಸೆಕೆಂಡರಿ. ಗೋಪಿ ತಾನ ಹಚ್ಕೊಂಡಲ್ಲೇ ಪ್ಯೂರ್ ಆಗೋದು ಪೂರ್ತಿ. ಗೋಪಿಚಂದನ ಲಿಪ್ತಸ್ಯ ಹೇಳ್ತಾರೆ, ಅವ್ನು ನೋಡಿದ್ರೆ ಸಾಕತ್ತೆ ಪ್ಯೂರ್ ಆಗ್ತಾನೆ, ಅಂತ ಪ್ಯೂರಿಟಿ ಬರುತ್ತ. ಹಚ್ಕೊಂಡ ತಕ್ಷಣ ಮಂತ್ರ ಹೇಳ್ತಾನೆ, ಆಚಮನ ಮಾಡ್ತಾನೆ. ನಮ್ಗೆ ತುಂಬ ಜನ ಆಚಮನೆ ಯಾತಕ್ಕೆ ಮಾಡೋಕೆ ಗೊತ್ತಾ? ದೇಹದ ಒಳಗೆ ಸ್ನಾನ ಮಾಡಿಲ್ಲ ಯಾರು ಕೂಡ, ಹೊರಗಷ್ಟೇ ಸ್ನಾನ ಮಾಡಿರೋದು. ಒಳಗೆ ಯಾಕೆ ಸ್ನಾನ ಮಾಡಬೇಕೀಗ? ಆಚರಣೆ ಮಾಡಿದ ತಕ್ಷಣ ಇದು ಶುದ್ಧ ಆಗುತ್ತೆ, ಇಲ್ಲಿವರೆಗೂ ಬರುತ್ತೆ. ಪ್ರಾಣಾಯಾಮ ಮಾಡಬೇಕು, ಎಂಟೈರ್ ಬಾಡಿ ಪ್ಯೂರ್ ಆಗುತ್ತೆ. ಪ್ರಾಣಾಯಾಮ ಮಾಡುತ್ತಾ ಎಂಟೈರ್ ಬಾಡಿ ಪ್ಯೂರ್ ಆಗುತ್ತೆ. ಅದರಿಂದಾಗಿ ರೋಗಕ್ಕೆ ಹೋಗಿಬಿಡುತ್ತೆ ಗೊತ್ತಾಯ್ತು, ರೋಗ ಹೋಗುತ್ತೆ, ಪಾಪ ಹೋಗುತ್ತೆ. ಅಷ್ಟು ಶಕ್ತಿ ಪ್ರಾಣಾಯಾಮಕ್ಕೆ. ಆಚಮನ ಪ್ರಾಣಾಯಾಮ ಎಲ್ಲ ಇವತ್ತು ಯೋಗದ ಕ್ಲಾಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿನಿತ್ಯ ಮನೆಯಲ್ಲಿ ಮಾಡಬೇಕಾದ ಕೆಲಸಗಳು, ಮತ್ತು ರೋಗ ತರಿಸ್ಕೊಂಡು ಯೋಗ ಮಾಡೋದಕ್ಕಿಂತ ಇದನ್ನು ಮಾಡಿದರೆ ರೋಗನೇ ಬರೋದಿಲ್ಲ, ಆರಾಮಾಗಿರ್ಬೋದಲ್ಲ. ಸುಖವಾಗಿ ಅದನ್ನು ಮಾಡಿ ಆಮೇಲೆ ಅರ್ಘ್ಯ ಕೊಡಿ ಸೂರ್ಯನಿಗೆ. ಸೂರ್ಯ ಅರ್ಘ್ಯ ಕೊಟ್ಟರೆ ಏನು ಗೊತ್ತಾ ಉಪಯೋಗ? ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಆರೋಗ್ಯದ ದೇವತೆ ನೆನಪಿರಬೇಕು. ಪ್ರತಿನಿತ್ಯ ಸೂರ್ಯ ಅರ್ಘ್ಯ ಕೊಡ್ತಿದ್ರೆ ಆರೋಗ್ಯನೇ ಕೊಡೋದಿಲ್ಲ. ಫಸ್ಟ್ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. ಸೂರ್ಯ ನಮಸ್ಕಾರ ಹಾಕ್ತಿರೋದನ್ನು ಬಿಟ್ಬಿಡಿ, ಸೂರ್ಯ ಅರ್ಘ್ಯ ಕೊಡಿ ಸಾಕು. ಸೂರ್ಯ ಅರ್ಘ್ಯ ಕೊಟ್ಟಬೇಕಾದ್ರೆ ಹಾಕಿ. ಸೂರ್ಯರಿಗೆ ಸಬ್ಸ್ಟ್ಯೂಟ್ ಅಲ್ಲ ಸೂರ್ಯ ನಮಸ್ಕಾರ. ಸೂರ್ಯನಿಗೆ ಅರ್ಘ್ಯ ಕೊಡಿ, ಮೂರೇ ಅರ್ಘ್ಯ. ಅಲ್ಲಿ ಚಿನ್ನ ಬೆಳ್ಳಿ ಹಾಕ್ಬೇಕಾಗಿ ಬರೀ ನೀರಷ್ಟೇ. ಏ ಅದು ಮೂರೇ ಸತ್ತೆ, ಲೋಟಗಟ್ಟಲೆ ಅಲ್ಲ, ಬರೀ ಕೈಯಲ್ಲಿ ಹಾಕೊಂಡು ಕೊಡೋದಷ್ಟೇ. ಅಂಜಲಿ ಇಟ್ಟು ಕೊಟ್ಬಿಟ್ರೆ ಮುಗಿದು. ಮಂತ್ರ ಒಂದು ಭೂರ್ಭುವ ವಸ್ತು ಗರಿ ಗಾಯತ್ರಿ ಮಂತ್ರ ಅಷ್ಟೇ. ಮೂರೇ ಸತ್ತಿ ಕೊಡೋದು ಬೆನಿಫಿಟ್ ಏನು ಗೊತ್ತಾ? ಆರೋಗ್ಯ ಸರಿ ಹೋಯ್ತು. ಅಷ್ಟೇ ಅಲ್ಲ, ಸೂರ್ಯ ಯಾರು ಗೊತ್ತೇನೋ, ಮಳೆ ಬೆಳೆಯ ದೇವತೆ ಸೂರ್ಯ. ಆದಿತ್ಯ ಜಾಯತೆ ಸೃಷ್ಟಿ ವೃಷ್ಟಿ. ಸೂರ್ಯ ಮಳೆ ಕೊಡ್ತಾನೆ, ಮಳೆ ಬರುತ್ತೆ, ಅನ್ನ ಸಿಗುತ್ತೆ, ಗೊತ್ತಾಯ್ತಾ? ಯಾರು ಸಂಧ್ಯಾವಂದನೆ ಮಾಡ್ತಾರೋ, ಅರ್ಘ್ಯ ಕೊಡ್ತಾರೋ, ಅಲ್ಲಿ ಅನ್ನ ಗ್ಯಾರಂಟಿ. ಮಗನಿಗೆ ಯಾವ ಕೋರ್ಸ್ ಸೂಚಿಸಿದ್ರು ಕೂಡ ಅನ್ನ ಗ್ಯಾರಂಟಿ ಅಲ್ಲ. ಸಂಧ್ಯಾವಂದನೆ ಮಾಡಿಸಿದ್ರೆ ಅನ್ನ ಗ್ಯಾರಂಟಿ ಅವನಿಗೆ. ಮರುಭೂಮಿಯಲ್ಲಿ ಹಾಕಿದ್ರೂ ಅನ್ನ ಸಿಗುತ್ತೆ ಅವನಿಗೆ, ಗೊತ್ತಾಯ್ತಾ? ಸುಖವಾಗಿರ್ತಾನೆ. ಇನ್ನೊಂದಿದೆ ಜೊತೆಗೆ, ಎರಡಾಯ್ತು ಈಗ. ಮೂರನೇದು ಸೂರ್ಯ ಬೆಳಕು ಕೊಡುವ ದೇವತೆ, ಗೊತ್ತಾ? ಮತ್ತು ಎಷ್ಟು ಕರೆಂಟು ಬೆಳಕಿನ ಮುಂದೆ ಸಾಟಿಯಲ್ಲ, ಕೋಟಿ ಕೋಟಿ ಲ್ಯಾಂಪ್ ಹಚ್ಚಿ, ಸೂರ್ಯನ ಬೆಳಕಿನ ಮುಂದೆ ಏನೂ ಅಲ್ಲ. ಇಷ್ಟಿಷ್ಟಕ್ಕೆ ಲೈಟ್ ಬಿಲ್ ಕೊಡ್ತೇವಲ್ಲ, ಸೂರ್ಯನಿಗೆ ಎಷ್ಟು ಬಿಲ್ ಕೊಡ್ಬೇಕು ಲೆಕ್ಕ ಹಾಕಿ ನೋಡೋಣ ನಾವೀಗ. ಸೂರ್ಯನ ಬಿಲ್ ಏನಾದ್ರು ಸೂರ್ಯನ ಮೇಲೆ ಕಳಿಸಿಕೊಟ್ಬಿಟ್ರೆ ಕತೆ ಮುಗಿದೋಯ್ತು. ಒಂದು ದಿವಸಕ್ಕೆ ಪಾಪ ರೆದ್ದೋಗ್ತೇನೋ, ಯಾರೂ ಕೊಡ್ಲಿಕ್ಕಾಗೋದಿಲ್ಲ. ಆ ಲೆಕ್ಕದಲ್ಲಿ ಸೈಂಟಿಸ್ಟ್ ಲೆಕ್ಕ ಹಾಕ್ತಾರೆ, ದಿವಸಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕಾಗ, ಸೂರ್ಯನ ದಿವಸಕ್ಕೆ 1 ಲಕ್ಷ ಕೊಡ್ಬೇಕಂತ. ಸೂರ್ಯ ಫ್ರೀ ಕೊಡ್ತಿದ್ದೆ ನಮಗೆ, ಲೆಕ್ಕ ಹಾಕಿ ಯೋಚನೆ. ಎಷ್ಟು ಸುಲಭ ಅಂದರೆ, ಅದಕ್ಕೇನು ಕೇಳ್ತಾರೆ, ಬರೀ ನೀರಷ್ಟೇ. ಈ ಸರ್ಕಾರ KV ನೀರು ಕೊಟ್ಬಿಡಿ, ಎಷ್ಟು ಇಟ್ಟು ಬರುತ್ತೆ ಹೋಗೋದು, ಒಂದು ಲೀಟರ್ ಮೂರು ನೀರು ಬಿಟ್ಬಿಟ್ರೆ ಹೋಗಿಬಿಟ್ಟು ತೀದಾ ಇದ್ರೆ ಹಾಕ್ತಾರೆ. KV ಆಫೀಸ್ಗೆ ಹೋಗಿಕೊಂಡ್ಬಿಟ್ಟು ಬಿಲ್ ಇಟ್ಕೊಂಡಿರೋದು ಕೈಯಲ್ಲಿ, ನೀರು ಕೊಟ್ಬಿಡೋದು, ಮೂರು ನೀರು ಕೊಟ್ಬಿಡೋದು, ಗತಿ ಏನಾಗುತ್ತೆ ಯೋಚನೆ ಮಾಡಿ. ಅದು ಸಾಧ್ಯ ಇಲ್ಲ. ಸೂರ್ಯನಿಗೆ ಬರೀ ನೀರು ಸಾಕತ್ತೆ. ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಅದರಿಂದ ನಿಮ್ಗೆ ಬೆಳಕಿಗೆ ಕೊಟ್ಟ ಲೈಟ್ ಬಿಲ್ ಕೊಟ್ಟಾಗಾಯ್ತು. ಅದಕ್ಕಿಂತ ದೊಡ್ಡದಿದೆ, ಭಾಳ ದೊಡ್ಡ ಹುಷಾರ ತಿಳ್ಕೊಂಡಿರಬೇಕು. ಸೂರ್ಯನಿಗೆ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಶನಿ ಒಬ್ಬ ಯಮ, ನೆನಪಿರಬೇಕು. ಸೂರ್ಯನಿಗೆ ಇಬ್ಬರು ಮಕ್ಕಳು, ಒಬ್ಬ ಶನಿ ಒಬ್ಬ ಯಮ. ಶನಿ ಯಾರು ಗೊತ್ತಾ? ಬದುಕಿರೋವರೆಗೂ ಕಾಡ್ತಾರೆ, ಯಮ ಸತ್ತ ಮೇಲೆ ಕಾಡ್ತಾರೆ, ನೆನಪಿರಬೇಕು. ಸೂರ್ಯನ ಮಕ್ಕಳು ಭಾರಿ ಡೇಂಜರಸ್ ಮಕ್ಕಳು, ಯಾರೋ ಇರ್ತಾರೆ ಭಾರಿ ಹೊಡಿಲಕ್ಕೆ ಹೋಗ್ತಾನೆ ಯಾರನ್ನು, ಅವ್ರ ಮಗ ಪೊಲೀಸ್ ಆಫೀಸರ್ ಅಂತ ಅಷ್ಟ ಕೈ ಗೂರ್ ಬಂದ್ಬಿಡ್ತಾರೆ, ಮತ್ತೆ ಹೊಡಿಲಕ್ಕೆ ಹೋಗೋದಿಲ್ಲ. ಅವ್ರ ಮಗ ಪೊಲೀಸ್ ಆಫೀಸರ್ ಅಂತ ಹೆದರ್ತಾ ಇಲ್ಲ, ನರಕದ ಹೆಡ್ಡು ಯಮದೇವ್ರು ಗೊತ್ತಾ? ಸೂರ್ಯನ ಮಗ ಯಮದೇವರು ನರಕದ ಹೆಡ್ಡು, ಶನಿ ಭೂಲೋಕದ ಪಾಪಗಳಿಗೆ ಹೆಡ್ಡು, ತಾಪಗಳಿಗೆಲ್ಲ. ಇನ್ನು ಕೇಳಿದ ಮೇಲೆ ಯಾರು ಸೂರ್ಯಾರಿಗೆ ಕೊಡೋದಿಲ್ಲೋ, ಶನಿ ಕಾಡ್ತಾನೆ ಅವ್ರು, ನೆನಪಿರಬೇಕು. ಯಮದೇವರು ಬರ್ಕೊಂಡಿರ್ತಾರೆ ಆಗಲೇ, ಬರಲಿ ಹೊಡಿತೇವೆ ಅಂತ ಅವರು, ಇರಲಿ ಹೊಡಿತೇವೆ ಅಂತ ಇವರು, ಗತಿ ಏನಾಗುತ್ತಾಗ? ಸೂರ್ಯಾರಿಗೆ ಕೊಟ್ಟರೆ ನೀವು ಯಮನರಿಗೆ ಕೊಡಬೇಡಿ, ಮತ್ತೆ ಶನಿಯರಿಗೆ ಕೊಡಬೇಡಿ, ಸೂರ್ಯಾರಿಗೆ ಕೊಡಿ, ಇಬ್ಬರು ಒಟ್ಟಿಗೆ ಆಗಿಬಿಡ್ತಾರೆ, ಗೊತ್ತಾಯ್ತಾ? ಇಬ್ಬರು ಮಕ್ಕಳು ನಮಗೆ ಫೇವರ್ ಆಗಿಬಿಡ್ತಾರೆ. ಇವು ಶನಿ ದಶೆ ಶುಕ್ರದಶಿ ಆಗುತ್ತೆ. ಮನೆ ಕೈ ಮನೆ ಮಕ್ಕಳ ಕೈಯಲ್ಲಿ ಸಂಧ್ಯಾವಂದನೆ ಮಾಡಿಸ್ತಾರಲ್ಲ, ಆ ಮಗನಿಗೆ ಶನಿ ಕಾಟ ಏನೂ ಮಾಡೋದಿಲ್ಲಲ್ಲ, ಅಪ್ಪ ಅಮ್ಮಗೆ ಶನಿ ಕಾಟ ಏನೂ ಮಾಡೋದು, ನೆನಪಿರಬೇಕು. ಅವ್ರು ಅಪ್ಪ ಅಮ್ಮಗೆ ಶನಿ ಕಾಟ ಕಾಡೋದೇ ಇಲ್ಲ, ಸಂಧ್ಯಾವಂದಿನ ತಂದೆ ತಾಯಿಗಳು ಮಗದ್ದು ಮಾಡಿಸ್ಬೇಕು ಮಕ್ಕಳ ಕೈ. ಯಮನ ಕಾಟ ಹೋಯ್ತು, ಶನಿ ಕಾಟ ಹೋಯ್ತು, ಇಲ್ಲದವ್ರು ಇವರೇ ಶನಿ ಮಗನ ಪಾಲಿಗೆ ಆಗಿಬಿಡ್ತಾರೆ ಅಷ್ಟೇ ಹೊರತು, ಅವರೇ ಬೈತಾರೆ, ಅಪ್ಪ ಹಾಳು ಮಾಡಿಬಿಟ್ರಮ್ಮನ್ನು ಅವರೇ ಬೈದುಬಿಡ್ತಾರೆ. ಇಷ್ಟು ಸುಲಭವಾದ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪು ಕುಡಿಕಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಸುಲಭವಾಗಿ ಸ್ನಾನ, ಸಂಧ್ಯಾವಂದನೆ, ಪೂಜೆ, ಅರ್ಘ್ಯ. ಪೂಜೆ ಭಾಳ ಹೊತ್ತು ಬೇಡ, ಯಾವುದಕ್ಕೂ ಭಾಳ ಹೊತ್ತು ಬೇಡ, ಮನಸ್ಸಿಲ್ಲ ಅದ್ರದ್ದು ಹಾಗೆ ಅನಿಸುತ್ತೆ. ಅನ್ವಾಂಟೆಡ್ ಚಾನಲ್ ಬಂದಿರುತ್ತೆ, ಸಂಕಟ ಪಡ್ತಾನೆ ಯಾವಾಗ ಹೋಗುತ್ತೋ ಅಂತ. ಬೇಕಾದ ಬರುತ್ತೆ ಮೂರ್ತಾ ಸಾವಿರ ಬಿಡೋದೆ ಲಾಗ ನೋಡ್ಕೊಂಡು ಕೂತಿರ್ತಾನೆ. ಅನ್ವಾಂಟೆಡ್ಡು ಭಾರಿ ಲಾಂಗ್ ಅನಿಸುತ್ತೆ, ವಾಂಟೆಡ್ ಭಾರಿ ಫಾಸ್ಟ್ ಅನಿಸುತ್ತೆ. ಇವತ್ತು ನಾವು ಬೇಕು ಅಂತ ತಿಳ್ಕೊಂಡು ಮಾಡಿ ಸಂಧ್ಯಾವಂದ್ಯ ಪೂಜೆಗಳು ಏನೂ ಕಷ್ಟ ಇಲ್ಲ. ಅದಕ್ಕೆ ನಿನ್ನೆ ಹೇಳಿದ್ದು ರಾಯರ ಅರ್ಘ್ಯ ಕೊಟ್ಟು ನೀರು ಚೆಲ್ಲಿದ್ರೆ ಕೊರಡು ಕೊಂಡಿರ್ತಿತ್ತು ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಶಕ್ತಿ ಇದೆ ಗಾಯತ್ರಿ ಮಂತ್ರಕ್ಕೆ ಅಂತ ಹೇಳಿದ್ದೆ. ಅಂತ ಗಾಯತ್ರಿ ಮಂತ್ರವನ್ನು ನಾವು ಹೇಳೋದು ಭಾಗ್ಯ ಬಂದಿರೋದು ಎಷ್ಟು ಜನ್ಮಗಳ ಪುಣ್ಯ ಗೊತ್ತಾ. ಅದು ಕಂಡವ್ರು ಗಾಯತ್ರಿ ಮಂತ್ರ ಹೇಳೋದಕ್ಕೆ ಬರೋದಿಲ್ಲ, ಅದಕ್ಕೆ ಉಪನಯನ ಆಗಿರಬೇಕು. ಕಂಡವ್ರು ಉಪನಯನ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಹುಟ್ಟಿ ಜನ್ಮದಲ್ಲಿ ಜುಜನಾಗಿರ್ಬೇಕು. ಅಂಥ ಭಾಗ್ಯ ನಾವು ತಗೊಳ್ಳೋದಕ್ಕೆ ಬರೋದಿಲ್ಲ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಇಂಥ ಭಾಗ್ಯ ಸಿಕ್ಕಾಗ ಬಿಟ್ಕೊಂಡ್ಬಿಟ್ರೆ ಅವನಿಗಿಂತ ಮೂರ್ಖ ಯಾರಿರ್ತಾರೆ? ಆದ್ದರಿಂದ ಇವತ್ತು ರಾಯರ ಮಠ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ, ಅವರ ಹತ್ರ ಬಂದರೆ ನಾಚಿಕೆ ಆಗಬೇಕು ನಮಗೆ. ಯಾಕೆ ಅಂಥ ಮಡಿವಂತರ ಹತ್ತಿರ, ಧರ್ಮಿಷ್ಠರ ಹತ್ತಿರ, ಜ್ಞಾನಿಗಳ ಹತ್ತಿರ ನಾವು ಧರ್ಮ ಬಿಟ್ಟು ಬಂದರೆ ಎಷ್ಟು ನಾಚಿಕೆ ಆಗುತ್ತೆ ಗೊತ್ತಾ? ಹೋಮ್ವರ್ಕ್ ಮಾಡ್ಕೊಳ್ಳದೆ ಕ್ಲಾಸ್ಗೆ ಹೋದರೆ ಮುಖ ತೋರಿಸೋಕ್ಕಾಗಲ್ಲ ಮೇಷ್ಟ್ರಿಗೆ. ಇವತ್ತು ನಮ್ಮ ಹೋಮ್ವರ್ಕ್ ಏನು ಗೊತ್ತಾ? ಸ್ನಾನ ಸಂಧ್ಯಾವನ್ನೇ ಪೂಜೆ ನಮ್ಮ ಹೋಮ್ವರ್ಕ್ಗಳು. ಅದು ಮಾಡ್ಕೊಂಡು ಮಠಕ್ಕೆ ಬಂದ್ಬಿಡಿ, ರಾಯರು ಭಾರಿ ಖುಷಿ ಪಟ್ಬಿಡ್ತಾರೆ. ಗುಡ್ ಸ್ಟೂಡೆಂಟ್, ಇಲ್ಲದೆ ಹೋದರೆ ಗೆಟ್ ಔಟ್ ಅಂತಾರೆ, ಬರೀ ಹಾಗಲ್ಲ ಗೆಟ್ ಔಟ್ ಅಂತಾರೆ. ಅವ್ರು ಗೆಟ್ ಔಟ್ ಅಂದರೆ ಕತೆ ಮುಗಿದೋಯ್ತೆ. ಈ ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಪರಮ ಸಾರ್ಥಕ್ಯ ಕಾಣತಕ್ಕಂಥ ಉಪಾಯವನ್ನು ಭಗವದ್ಗೀತೆ ಹೇಳ್ತಾ ಇದೆ. ಇದು ಮೂರನೇ ಅಧ್ಯಾಯದ ಮಹತ್ವ. ನಾಳೆ ನಾಲ್ಕನೇ ಅಧ್ಯಾಯದ ಮಹತ್ವ, ಅದು ಭರತರ ಕಥೆ, ಭರತ ಮುನಿಯ ಕಥೆ ಹೇಳ್ತಾರೆ. ಭಾರಿ ಸ್ವಾರಸ್ಯವಾದ ಕಥೆ ಅದು. ಅದು ಗೀತೆ ಹೇಳೋದಕ್ಕೂ ಬರೋದಿಲ್ಲ, ಹೌದಲ್ಲ, ನಿಮಗೆ ಹಾಳಾಗೋಗ್ರಿ. ಇನ್ನೊಂದು ಮೆಥಡ್ ಹೇಳ್ತಾರೆ, ಗೀತೆ ಹೇಳೋದಕ್ಕೂ ಬರೋದಿಲ್ಲ ತಾನೇ, ಇನ್ನೊಂದು ಸಿಂಪಲ್ ಮೆಥಡ್. ಬಹುಶಃ ಜನ ಖುಷಿಯಾಗುತ್ತೆ, ಅದನ್ನೇ ಮಾಡಿಬಿಡ್ತೀವಿ ಹಾಗಿದ್ರೆ ಅನ್ಕೊಂಡಷ್ಟು ಮಟ್ಟಿಗೆ ಇದೆ. ನಾಳೆ ಅದನ್ನು ಹೇಳ್ತಾರೆ, ಅದನ್ನು ನೋಡೋಣ ಅಂತ ಹೇಳ್ತಾ. ನಿನ್ನೆ ಹೇಳಿದಂತೆ ಕೆಲವು ಅನೇಕರು ವ್ಯಾಸಬದ್ಧ ಮಾಸಪತ್ರಿಕೆಗೆ ಚಂದಾದಾರಾಗಲೇ ಕೇಳಿಕೊಡ್ಬೇಕು ಅಂತ ಕೇಳ್ತಾರೆ. ಆ ಪುಸ್ತಕ ಮಾರ ಹುಡುಗನ ಹತ್ರನೇ ರಿಸೀಟ್ ಬುಕ್ ಎಲ್ಲ ಇರುತ್ತೆ, ನೀವು ಅದಕ್ಕೆ ಬೆಂಬಲ ಆದರೆ ಪ್ರತಿ ತಿಂಗಳು ನಿಮಗೆ ಇದ್ದಲ್ಲೇ ಬರುತ್ತೆ ಎಲ್ಲ ವಿಷಯ ಬರುತ್ತೆ. ಅಲ್ಲಿ ಅಡುಗೆದ ಬಗ್ಗೆ ಇಷ್ಟು ಹೇಳಿದ್ದೆಲ್ಲ ಅದರಲ್ಲಿ ಬಂದಿದೆ. ಅದೇ ರೀತಿ ಸಂಧ್ಯಾವಂದನೆಯಿಂದ ಇನ್ನೂ ಬಹಳ ಪ್ರಯೋಜನ ಉಂಟು. ಅದೆಲ್ಲ ಪ್ರತಿ ತಿಂಗಳು ಒಂದೊಂದು ವಿಷಯ ಬರಿತಾ ಹೋಗ್ತದೆ. ಬರೀ ಸಂಧ್ಯಾವಂದನೆ ಅಷ್ಟು ಪ್ರಯೋಜನ ಇರಬೇಕಾದ್ರೆ ಇನ್ನು ಸರ್ವಮೂಲ ಓದಿರಿ ಎಷ್ಟು ಪ್ರಯೋಜನ ಇರಬಹುದು ಯೋಚನೆ ಮಾಡಿ. ಸಂಧ್ಯಾವಂದನೆಗೆ ಅಷ್ಟೇ ಶಕ್ತಿ ಇದ್ದ ಕಾಲಕ್ಕೆ ಇನ್ನು ಇಡೀ ಸರ್ವಮೂಲ ಗ್ರಂಥ ಓದೋದು, ರಾಯರ ಪರಿಮಳಾದಿಗಳನ್ನು ಓದೋದು ಅಂದರೆ ನಮ್ಮ ಜೀವನಕ್ಕೆ ಮೋಕ್ಷದ ಮಹಾದ್ವಾರ ಓಪನ್ ಆದಾಗ ಅಂಥ ಸುಖವಾದ ಭಾಗ್ಯ ನಮಗೆ ಸಿಕ್ಕಿದೆ. ಅದು ಉಪಯೋಗ ಮಾಡಿಕೊಳ್ಳೋಣ ಅಂತ ಹೇಳ್ತಾ. ನಾಳೆ ಸರಿಯಾಗಿ ಗುರುವಾರದ ದಿವಸ, ನಾಳೆ ಇಲ್ಲಿ ಕಾರ್ಯಕ್ರಮಗಳು ಉತ್ಸವ ಎಲ್ಲ ಇರುತ್ತಾದ್ದರಿಂದ ನಾಳೆ 7-8 6:30 7:30 ಸರಿಯಾಗಿ 6:30 7:30 ಈ ನಾಲ್ಕನೇ ಅಧ್ಯಾಯದ ಮಹತ್ವದ ಪ್ರವಚನವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ.